ವಿಷಯವನ್ನು ಅಥವಾ ಧರ್ಮಾದಿಗಳ ಬಗ್ಗೆ ವಿಚಾರಗಳನ್ನು ವೇದಾದಿ ಶಾಸ್ತ್ರಗಳಲ್ಲಿ ಹೇಳಿದರೆ ಅದು ಅನಂತರದ ಅರ್ಥದಲ್ಲಿ ಹೊರತು ಮಹಾತಾತ್ಪರ್ಯ ಅದಲ್ಲ. ಉದಾಹರಣೆಗೆ ಒಂದು ಬಸ್ ಯಾವ ಮೈಸೂರಿಗೆ ಹೋಗುತ್ತೆ ಅಂತ ತಿಳ್ಕೊಬೇಡ, ಮಧ್ಯೆ ಮಂಡ್ಯಗಡೆ ನಿಲ್ಬಹುದು ಅದು. ಆದರೆ ಬಸ್ ಯಾವುದಾದ್ರೆ ಹೆಸರು ಏನೋದಕ್ಕೆ ಮಹಾತಾತ್ಪರ್ಯ, ಎಲ್ಲಿಗೆ ಹೋಗುತ್ತೆ ಮೈಸೂರಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ವೇದಗಳು ಎಲ್ಲಿಗೆ ಹೋಗುತ್ತೆ, ನಾರಾಯಣ ಹತ್ರ ಹೋಗೋದು. ಮಧ್ಯೆ ಬೇರೆಯವ್ರು ಹೇಳ್ಬೋದು, ಬಟ್ ಮುಖ್ಯ ಅಲ್ಲ ಅದು. ಮುಖ್ಯ ಹೋಗೋದು ಅಂದ್ರೆ ಅಲ್ಲಿಗೇನೆ. ಭಾವಾಂತರಂ ತತ್ಪರತ್ವಂ ತದನ್ಯತ್ ಸರ್ವಾಗಮಾನಾಂ ಪುರುಷಾರ್ಥ ತಥೋತಃ ಇತಿ ಪೈಂಗಿ ಶ್ರುತಿ. ಆದ್ದರಿಂದನೇ ಸರ್ವಾಗಮಾನ ಒಂದೆರಡು ಆಗಮಗಳಿಗಲ್ಲ, ಭಗವದ್ಗೀತೆ ವಿಷ್ಣು ಸರ್ವೋತ್ತಮ, ನಾರದ ಪುರಾಣದಲ್ಲಿ ನಾರದರೇ ಸರ್ವೋತ್ತಮ, ಬ್ರಹ್ಮದೇವ ಹಾಗೆಲ್ಲ ಅಲ್ಲ. ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಇರೋದೇನೋ ಅದು ವಿಷ್ಣು ಸರ್ವೋತ್ತಮತ್ವನೇ ಬಂದಿರೋದು. ಅದೇ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಸ್ಪಷ್ಟವಾಗಿ ಬಂದಿರೋ ಮಾತು ಪುರುಷಾರ್ಥ ತತೋ ಅತಃ ಅತಃ. ಆದ್ದರಿಂದ ಪುರುಷಾರ್ಥ, ಪುರುಷಾರ್ಥ ಅಂದ್ರೆ ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಸಿಗೋದು ಯಾರಿಂದ, ತತಃ ಅವನಿಂದ ಸಿಗುತ್ತೆ, ಬೇರೆಯವರಿಂದ ಸಿಗೋದಿಲ್ಲ. ಬ್ರಹ್ಮಸೂತ್ರಗಳ ಅರ್ಥ ಓಂ ಫಲಮತ ಉಪಪತ್ತೆ ಹೇ ಓಂ. ಯಾವುದೇ ಫಲವನ್ನು ಯಾರೇ ಕೊಟ್ಟರು ಕೂಡ ಮುಖ್ಯವಾಗಿ ಕೊಡೋದು ಯಾರದನ್ನ, ದೇವರೇ ಹೊರತು ಬೇರೆಯವರಲ್ಲ, ಅದನ್ನ ವಿವರಣೆ ಕೊಡ್ತಾರೆ. ಸರ್ವಸ್ಮಾದ್ ಉತ್ಕರ್ಷ, ಉತ್ಕರ್ಷ ಉತ್ತಮ, ಉತ್ಕರ್ಷೇ ಉತ್ತಮತ್ವ ಸರ್ವೋತ್ಕರ್ಷ. ಸರ್ವಸ್ಮಾದ್ ಉತ್ಕರ್ಷ ಉತ್ತಮತ್ವ ಸರ್ವೋತ್ಕರ್ಷ ಸರ್ವೋತ್ತಮತ್ವ ಅಂತ ಅರ್ಥ. ದೇವಾನಾಂ ದೇವ ದೇವದೇವ, ದೇವದೇವ ಅಂತಿದೆ. ದೇವದೇವ ಅಂದ್ರೆ ಏನು, ರಾಜರಾಜ, ರಾಜರಿಗೆ ರಾಜ, ರಾಜರಾಜ ದೇವತೆಗೆ ದೇವ, ದೇವ ನಮಗೆಲ್ಲ ದೇವತೆಗಳು, ದೇವತೆಗಳಿಗೆ ದೇವರು ಅಂದ್ರೆ ನಾರಾಯಣ. ದೇವಾನಾಂ ದೇವ ಸ್ತುತ್ಯ, ದೇವತೆಗಳಿಗೆ ದೇವ ಅಂದ್ರೆ ಏನು ಅಂದ್ರೆ ದೇವತೆಗಳಿಂದ ಸ್ತುತ್ಯನಾದವನು ದೇವದೇವ. ಸರ್ವಾಗಮಾನ ಮಹಾತಾತ್ಪರ್ಯವಿಧಿ ಸಂಬಂಧ, ಎಲ್ಲ ಆಗಮಗಳಿಗೂ ಮಹಾತಾತ್ಪರ್ಯ ಅಂತೇಳಿ ಸೇರಿಸಿಕೊಳ್ಳು. ಅನ್ಯತ್ರ ಧರ್ಮಾದೌನ ಮಹಾತಾತ್ಪರ್ಯಂ ನೈವ, ಬೇರೆದಲ್ಲಿ ಮಹಾತಾತ್ಪರ್ಯ ಅಲ್ಲ. ಕಿಂ ತರಿಹಿ ತದನ್ಯತ್ರ ಆಗಮೈಕ ದೇಶಸ್ಯ ಅವಾಂತರಂ ವಿಷ್ಣೋ ಸರ್ವೋತ್ಕೃಷ್ಟ ಪ್ರತಿಪತ್ಯರ್ಥತ್ವಾತ್ ಅಮುಖ್ಯಂ ತತ್ಪರತ್ವಂ. ಬೇರೆದ್ರ ಬಗ್ಗೆ ಹೇಳಿದಾಗ ಮುಖ್ಯ ಅಲ್ಲ ಅದು, ಅಮುಖ್ಯವಾಗಿರ್ತಕ್ಕಂಥ ಮಾತು. ಯತಃ ಸರ್ವಾಗಮ ಸಾಧ್ಯ ಪುರುಷಾರ್ಥೋ ಮೋಕ್ಷ ತತೋ ವಿಷ್ಣೋ ಸರ್ವೋತ್ತಮತ್ವ ಜ್ಞಾನಾದೇವ ಭವತಿ. ವಿಷ್ಣುವೇ ಸರ್ವೋತ್ತಮ, ಅವನಿಂದನೇ ಧರ್ಮಾದಿ ಪುರುಷಾರ್ಥಗಳಾದ್ದರಿಂದ ನಾವು ಬ್ರಹ್ಮಜ್ಞಾನ ಪಡೀಲಿಕ್ಕೆ ಏನಂತ ತಿಳ್ಕೋಬೇಕಾಯ್ತೀಗ, ವಿಷ್ಣು ಸರ್ವೋತ್ತಮತ್ವನೇ ಬ್ರಹ್ಮಜ್ಞಾನ ಹೊರತು ಬೇರೆ ಬ್ರಹ್ಮಜ್ಞಾನ ಅಲ್ಲ ಅದು. ಅತಃ ಕಾರಣಾದುಕ್ತಂ ಏತತ್ ಸತ್ಯಮಿತಿ, ಅತಃ ಕಾರಣಾದುಕ್ತಂ ಏತತ್ ಸತ್ಯಮಿತಿ. ಅದಕ್ಕೆ ಇದು ಸತ್ಯ ಅಂತ ಅದಕ್ಕೆ ಹೇಳಿದ್ದು. ಪುರಾಣೇ ಅಪಿ ಏವಮೇವ ಉಕ್ತಮಿತ್ಯಾಹ ಮುಖ್ಯಂಚೆ. ಮೊದಲು ಭಗವದ್ಗೀತಾ ಕೊಟ್ರು, ಆಮೇಲೆ ವೇದ ಕೊಟ್ರು, ಮತ್ತೊಂದು ಪುರಾಣ ಕೊಡ್ತಾರೆ ಮಹಾವರಾಹ ಅಂತ ಹೇಳಿ. ಮಹಾವರಾಹ ಮೊದಲು ಉಪಪುರಾಣ ಒಂದು, ಉಪಪುರಾಣ ವರಾಹ ಪುರಾಣ ಮಹಾಪುರಾಣ, ಮಹಾವರಾಹ ಪುರಾಣ ಉಪಪುರಾಣ. ಮುಖ್ಯಂಚ ಸರ್ವ ವೇದ 18 ಮಹಾಪುರಾಣಗಳು 18 ಉಪಪುರಾಣಗಳು. 18 ಮಹಾಪುರಾಣಗಳಲ್ಲಿ ವರಾಹ ಪುರಾಣ ಬಂದರೆ 18 ಉಪಪುರಾಣಗಳಲ್ಲಿ ಮಹಾವರಾಹ ಪುರಾಣ ಬರುತ್ತೆ. ಮುಖ್ಯಂಚ ಸರ್ವ ವೇದಾನಾಂ ತಾತ್ಪರ್ಯಂ ಶ್ರೀಪತೇ ಪರಂ ಉತ್ಕರ್ಷೇತು ತದನ್ಯತ್ರ ತಾತ್ಪರ್ಯಂ ಸ್ಯಾದ್ ಅವಾಂತರಂ ಇತಿ ಮಹಾವರಾಹೇ. ಸರ್ವ ವೇದಾನಾಂ ಮುಖ್ಯಂ ತಾತ್ಪರ್ಯಂ, ಅದೇ ರೀತಿ ವಾಕ್ಯ. ಸರ್ವ ವೇದಾನ ಮುಖ್ಯಂ ತಾತ್ಪರ್ಯಂ, ಎಲ್ಲ ವೇದಗಳ ಮುಖ್ಯವಾಗಿರುತ್ತ ತಾತ್ಪರ್ಯ ಏನು ಅಂದರೆ ಶ್ರೀಪತೇ ಪರಂ, ಶ್ರೀಹರಿಗೆ ಬಗ್ಗೆ ಸಂಬಂಧಪಟ್ಟಿದ್ದೆ ಹೊರತು ಬೇರೆಯವರಿಗೆ ಸಂಬಂಧಪಟ್ಟಿದ್ದಲ್ಲ. ಉತ್ಕರ್ಷೇತು ತದನ್ಯತ್ರ ತಾತ್ಪರ್ಯಂ ಸ್ಯಾದ್ ಅವಾಂತರಂ ಇದೆ. ತದನ್ಯತ್ರ ಬೇರೆ ವಿಷಯ ಹೇಳೋದಕ್ಕೆ ಹೊರಟಿದ್ರೆ, ಬೇರೆದನ್ನು ಶ್ರೇಷ್ಠ ಅಂತ ಹೇಳೋದಕ್ಕೆ ಹೊರಟಿದ್ರೆ, ತದನ್ಯತ್ರ ಈ ದೇವರನ್ನು ಬಿಟ್ಟು ಬೇರೆ ಮುಂದಿನ ಪ್ರಶ್ನೆ ಹೊರತು ಮುಖ್ಯವಾಗಿ ಯಾರು ಅಂತ ಕೇಳಿದರೆ ನಾರಾಯಣನೇ. ತಾತ್ಪರ್ಯಂ ಸ್ಯಾದ್ ಅವಾಂತರಂ ಇತಿ ಮಹಾವಾ, ಬೇರೆ ದೇಶಕ್ಕೆ ಹೋದಾಗ ನೀವು ಯಾವ ದೇಶ ಅಂತ ಕೇಳ್ತೀರಿ, ಯಾವ ಊರು ಅಂತ ಕೇಳೋದೇ ಇಲ್ಲ. ಫಸ್ಟ್ ದೇಶ, ಆಮೇಲೆ ರಾಜ್ಯ, ಆಮೇಲೆ ಊರು. ಮೊದಲು ಊರು ಕೇಳೋದಿಲ್ಲ ಅಲ್ಲೆಲ್ಲ ಕೂಡ. ಇದು ಅರ್ಥ ಮಾಡಿಕೊಂಡ್ರೆ ಫಸ್ಟ್ ಎಲ್ಲ ಹೇಳೋದೇನೀಗ ದೇವ್ರ ಬಗ್ಗೆ ಫಸ್ಟ್. ಅವರೆಲ್ಲ ಉಳಿದ ಕಂಪಾರ್ಟ್ಮೆಂಟ್ಸ್ ಬೇರೆ ದೇವತೆಗಳೇನು, ಒಂದು ಭಾಗಗಳಷ್ಟೇನು. ಇಡೀ ಚಕ್ರವರ್ತಿ ಯಾರು ಅಂತ ಕೇಳಿದ್ರೆ ರಾಜ ನಾರಾಯಣನೇ. ಮುಖ್ಯಂಚ ಸರ್ವದೇವಾನಾಂ ಸರ್ವವೇದಾನಾಂ ಮುಖ್ಯಂ ತಾತ್ಪರ್ಯಂ ಅಂದರೂ ಒಂದೇ, ಮಹಾತಾತ್ಪರ್ಯ ಅಂದರೂ ಒಂದೇ. ತಾತ್ಪರ್ಯ ಮಹಾತಾತ್ಪರ್ಯ, ತಾತ್ಪರ್ಯ ಅಂದರೆ ಅದರಲ್ಲಿ ಅಭಿಪ್ರಾಯ ಇದೆ ಇಲ್ಲ ಅಂತಲ್ಲ, ಮಹಾತಾತ್ಪರ್ಯ ಮುಖ್ಯವಾದ ಅಭಿಪ್ರಾಯ ಇದೆ ಅಂತ ಅರ್ಥ. ಮುಖ್ಯಂಚ ಸರ್ವವೇದಾನಾಂ ತಾತ್ಪರ್ಯಂ ಶ್ರೀಪತೇ ಪರಂ. ತುಂಗಭದ್ರ ಕೃಷ್ಣಾಗೆ ಸೇರುತ್ತೆ, ಕೃಷ್ಣ ಸೇರೋದು ತಾತ್ಪರ್ಯ ಅಲ್ಲ. ಮುಂದೆ ಎಲ್ಲಿ ಸೇರ್ಬೇಕಾದ ಈಗ ಸಮುದ್ರ ಸೇರ್ಬೇಕು, ಗೊತ್ತಾಯ್ತಾ. ಕೃಷ್ಣ ವಯಾ ಕೃಷ್ಣ ಹೋಗುತ್ತೆ ಹೊರತು ಮುಖ್ಯ ಗುರಿ ಸಮುದ್ರ ಸೇರೋದೇ ಹೊರತು ಬೇರೆ ಅಲ್ಲ. ಅದೇ ರೀತಿಯೇ ಇದು ಸೇರೋದು ಹೌದು, ಕೃಷ್ಣಾಗೆ ಸೇರೋದು ಸುಳ್ಳಲ್ಲ. ಆದರೆ ಮಹಾತಾತ್ಪರ್ಯ ಎಂಡ್ ಆಗೋದು ಮುಂದೆ ಹೋಗುತ್ತೆ. ಸೊ ಬೇರೆ ದೇವತೆಗಳ ಬಗ್ಗೆ ಅಗ್ನಿ ಸೂಕ್ತ ಇದೆ, ಅಗ್ನಿದೇವರನ್ನು ಹೇಳುತ್ತೆ, ಸ್ಟಾಪ್ ಆಗೋದಿಲ್ಲ. ಒಳಗಿರೋ ವಾಯುದೇವರನ್ನು ಹೇಳುತ್ತೆ, ಇನ್ನೂ ಸ್ಟಾಪ್ ಮಾಡೋದಿಲ್ಲ. ಮಹಾಲಕ್ಷ್ಮಿಯನ್ನು ಹೇಳುತ್ತೆ, ನಾರಾಯಣ ಹೇಳುತ್ತೆ, ಅಲ್ಲಿ ಸ್ಟಾಪ್ ಆಗಿಬಿಡು, ಮುಂದೆ ಹೋಗೋದಿಲ್ಲ. ಸಮುದ್ರ ಸೇರಿದ ಮೇಲೆ ನದೀನಾಂ ಸಾಗರೋಗತಿ, ನದೀನಾಂ ಸಾಗರೋಗತಿ, ನದಿಗಳ ಗುರಿ ಹೇಗೆ ಸಮುದ್ರನೋ ನದೀನಾಂ. ಯಾವುದೇ ಒಂದು ಶಾಸ್ತ್ರದ ಗುರಿ ಯಾವುದು ಅಂದರೆ ಅರಿ ವಿಷ್ಣು ಸರ್ವೋತ್ತಮತ್ವನೇ ಆಗಿದೆ. ಅದಕ್ಕೆ ಏನೂ ಗೊತ್ತಿಲ್ಲದೆ ಹೋದ್ರು ಕೂಡ ಏನಂತ ಹೇಳ್ತೇವೆ ಅದನ್ನ ವಿಷ್ಣು ಸರ್ವೋತ್ತಮ ಅಷ್ಟು ಹೇಳಿಬಿಟ್ಟು ಎಲ್ಲ ಶಾಸ್ತ್ರಜ್ಞಾನ ಬಂದಾಗಲೇ ಉತ್ಕರ್ಷ ಇದೆಲ್ಲ ನಿಮ್ಗೆ ಗೊತ್ತಾ ಏನು ಗೊತ್ತಾಗಿ ವಿಷಯ ಬುಕ್ ಅಂತ ಹೇಳಿದ್ರೆ ಆಯ್ತು ಇದೇನಿದು ಇವಾಗ ಇದೆಲ್ಲ ಗುಡ್ಡು ಟೇಬಲ್ ಅಂತ ಹೇಳಿದವರು ಸಾಕಷ್ಟೇ ಇದು ಬುಕ್ ಅಂತ ಹೇಳಿಬಿಟ್ರೆ ಒಂದು ಬಂದ ಮಟ್ಟಿಗೆ ಜ್ಞಾನ ಬಂದಾಗ ಆಯ್ತಲ್ಲ ಆ ಮಟ್ಟಿಗೆ ಉತ್ಕರ್ಷೇತು ಸದನ್ಯತ್ರ ತಾತ್ಪರ್ಯಂ ಸ್ಯಾದ್ ಅವಾಂತರಂ ಮಿತಿ ಮಹಾ ಕೆಲವರು ಇರ್ತಾರೆ ಏನು ಕೇಳಿದ್ರೆ ಸರ್ವಮೂಲದಲ್ಲಿ ಬಂದಿದೆ ಅಂತ ಹೇಳೋದು ಕರೆಕ್ಟ್ ಎಲ್ಲಿ ಅಂತ ಹೇಳೋದಿಲ್ಲ ಮೂಲಶಾಸ್ತ್ರದಲ್ಲಿ ಬಂದಿದ್ರೆ ಬೋದು ಆಯ್ತಲ್ಲ ಆ ಕಡೆ ಒಂದು ಕಡೆ ಒಂದು ಕಡೆ ಇರಲೇಬೇಕಲ್ಲ ಆ ರೀತಿ ಅದು ಅಷ್ಟು ತಿಳ್ಕೊಂಡ್ರು ಕೂಡ ಏನದು ಒಂದು ರೀತಿ ಜ್ಞಾನ ಅದು ಅದು ಸಾಮಾನ್ಯ ಜ್ಞಾನ ಅಂತ ಕರೀತಾರೆ ಆ ಸ್ಪೆಷಲೈಸೇಷನ್ ಮಾಡ್ತಾ ಹೋದರೆ ವಿಶೇಷ ಜ್ಞಾನ ಬರುತ್ತೆ ತದನ್ಯತ್ತು ಸರ್ವವೇದಾನಾಂ ಶ್ರೀಪತ್ತೇ ಉತ್ಕರ್ಷೇವ ಪರಂ ಮುಖ್ಯಂ ತಾತ್ಪರ್ಯಂ ತದನ್ಯತ್ರ ತೂ ಪರಂ ಕೇವಲಂ ಅವಾಂತರಂ ತಾತ್ಪರ್ಯಂ ಸ್ಯಾದಿತಿ ಯೋಜನಾ ಸರ್ವವೇದಗಳಿಗೂ ಶ್ರೀಪತಿಯ ಉತ್ಕರ್ಷದಲ್ಲಿಯ ತಾತ್ಪರ್ಯ ಉಳಿದವಗಳಿಗೆ ಅವಾಂತರ ತಾತ್ಪರ್ಯ ಹೇಳಿದ ಅವಾಂತರ ಸೆಕೆಂಡರಿ ಅಂತ ಅರ್ಥ ನ ಕೇವಲಂ ಶ್ರುತಿ ಇತಿಹಾಸ ಪುರಾಣ ಸಿದ್ಧಮೇತತ್ ಶ್ರುತಿಯಾಯಿತು ಇತಿಹಾಸ ಆಯಿತು ಪುರಾಣ ಆಯಿತು ಶ್ರುತಿ ಯಾವುದು ಪೈಂಗಿ ಶ್ರುತಿ ಇತಿಹಾಸ ಯಾವುದು ಇತಿ ಭಾರತ ಇತಿಹಾಸ ಭಗವದ್ಗೀತೆ ಬಂದರೆ ಭಾರತದಲ್ಲಿ ಇತಿಹಾಸ ಆಯಿತು ಮಹಾವರಹ ಏನದು ಪುರಾಣ ಆಯಿತು ಅದು ಕರೆಕ್ಟ್ ಏನು ಹೇಳಿದ್ರೆ ಎಲ್ಲ ಹೇಳಿದ್ದಾರೆ ನ ಕೇವಲಂ ಶ್ರುತಿ ಇತಿಹಾಸ ಪುರಾಣ ಸಿದ್ಧಮೇತತ್ ಕಿಂ ತರ್ಹಿ ಇತ್ತ ಇತ್ಯಾಹ ಯುಕ್ತಂಚ ಇತಿ ಮುಂದಿನ ಮಾತಿ ಯುಕ್ತಂಚ ವಿಷ್ಣು ಸರ್ವೋತ್ತಮತ್ತೇವ ಮಹಾತಾತ್ಪರ್ಯಂ ಸರ್ವಾಗಮಾನಾಂ ವಿಷ್ಣೋ ವಿಷ್ಣುವಿನ ಸರ್ವೋತ್ತಮತ್ವೇ ಏವ ಸರ್ವೋತ್ತಮತ್ವದಲ್ಲಿನೇ ಸರ್ವಾಗಮಾನಾಂ ಮಹಾತಾತ್ಪರ್ಯಂ ಯುಕ್ತಂ ಸರ್ವ ಆಗಮಗಳಿಗೂ ಮಹಾತಾತ್ಪರ್ಯ ಎಂಬುದು ಯುಕ್ತಿಯಿಂದನೂ ಕೂಡಿದೆ ನಾವು ಯುಕ್ತಿಯಿಂದ ಪ್ರೂವ್ ಮಾಡೋದಕ್ಕೆ ಹೊರಟರು ಕೂಡ ಸಕಲ ಶಾಸ್ತ್ರಗಳ ಸಾರ ಇರೋದಲ್ಲಿ ವಿಷ್ಣು ಸರ್ವೋತ್ತಮತ್ವದಲ್ಲಿ ಶ್ರುತಿ ಇತಿಹಾಸ ಪುರಾಣ ಮುಂದೆ ಯುಕ್ತಿ ಯುಕ್ತಂ ಅಂದ್ರೇನು ಯುಕ್ತಿಗೆ ಎಂದು ಒಳಗೊಂಡಿದ್ದು ಯುಕ್ತಂ ಯುಕ್ತಿಗೆ ಅನುಗುಣವಾದದ್ದು ಅಂತ ಅರ್ಥ ಇದು ಸ್ವಲ್ಪ ನೋಡಿ ಮೊದಲು ಗೀತಾ ಕೊಟ್ಟು ಮಾಡಿದರು ಭಾರತ ಆಮೇಲೆ ಶ್ರುತಿ ಆಮೇಲೆ ಉಪಪುರಾಣ ಇಲ್ಲೂ ಒಂದು ಆರ್ಡರ್ ಇಟ್ಕೊಂಡಿದ್ದಾರೆ ಆಚಾರ್ಯರು ಮೊದಲೇ ಯಾಕೆ ಶ್ರುತಿ ಕೊಟ್ಟು ಮಾಡಲಿಲ್ಲ ಅಂದರೆ ಎಲ್ಲೂ ಶ್ರುತಿಗಿಂತ ದೊಡ್ಡದು ವೇದಗಳಿಗಿಂತ ದೊಡ್ಡದು ಯಾವುದು ಮಹಾಭಾರತ ಗೊತ್ತಾಯ್ತಾ ಮಹಾಭಾರತದಲ್ಲಿ ದೊಡ್ಡದು ಯಾವುದು ಗೀತಾ ಅದಕ್ಕೆ ಅದನ್ನು ಫಸ್ಟ್ ಕೊಟ್ಟು ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಸ್ಟೇಟಸ್ ಯಾವುದು ವೇದಕ್ಕೆ ಅದನ್ನು ಹೇಳಿದರು ಆಮೇಲೆ ಭಾಗವತ ಪುರಾಣ ನೆಕ್ಸ್ಟ್ ಸ್ಟೇಟಸ್ ಇಬ್ಬರು ಅದಕ್ಕೆ ಉಪುರಾಣ ಮಹಾಪುರಾಣ ಕೊಟ್ಟು ಮಾಡಿದರು ಕೊಟೇಷನ್ ಕೊಡೋದ್ರಲ್ಲೂ ಏನಿದೆ ಒಂದು ಆರ್ಡರ್ ಇಟ್ಕೊಂಡಿದ್ದ ಬೇರೆಯವರೆಲ್ಲ ಏನು ಮಾಡ್ತಾರೆ ಗೊತ್ತಾ ಶ್ರುತಿ ಕೊಡ್ತಾರೆ ಶ್ರುತಿ ಅಂಬಿಗೆ ಶ್ರುತಿ ಮತ್ತು ಯಥಾ ಪ್ರಕಾರ ನಿರ್ಣಾಯಕ ಅಲ್ಲ ಪುರಾಣ ಆಗಿರೋ ಮಹಾಭಾರತ ಲೆಕ್ಕನೇ ಇಲ್ಲ ಅವರಿಗೆ ಯಾಕೆ ಲೆಕ್ಕ ಇಲ್ಲ ಅಂದರೆ ಅದು ಅಗೇನೆಸ್ಟ್ ಇದೆ ಅವರಿಗೆ ಯಾರು ಅಗೇನೆಸ್ಟ್ ಹೇಳ್ತಾರೋ ಸಾಕ್ಷಿ ಅಂತ ಕರೆಯೋದಿಲ್ಲ ಅವ್ರನ್ನ ಯಾರು ತಮ್ಮ ಫೇವರ್ ಬಿಡ್ತಾರೋ ಅವ್ರು ಮಾತ್ರ ಕರೀತಾರೆ ಬೇರೆಯವರು ಪುರಾಣ ಕೋಟ್ ಮಾಡಲಿಲ್ಲ ಅನ್ನೋದಕ್ಕೆ ಕಾರಣ ಮಹಾಭಾರತ ಹೆಚ್ಚು ಕೋಟ್ ಮಾಡಲಮ್ಮ ಕಾರಣ ಅವ್ರಿಗೆ ಅದ್ವೈತಾದಿಗಳು ಸ್ಪಷ್ಟ ಹುಡುಕಕ್ಕೆ ಬರೋದಿಲ್ಲ ಅದಕ್ಕೆಲ್ಲ ಕೂಡ ಅದಕ್ಕೋಸ್ಕರ ಏನು ಮಾಡಿಬಿಟ್ರೆ ಅವಾರ್ಡ್ ಮಾಡೋಕ್ಕೋಸ್ಕರ ಬಿಟ್ಟಾಗಿಬಿಟ್ರು ಇದು ಸರಿಯಾಗಿ ಅರ್ಥ ಭಾಗವತ ಪುರಾಣ ಅಪ್ಪಿ ತಪ್ಪಿ ಕೋಟ್ ಮಾಡಲ್ಲ ಇವರು ಬರೀ ದೇವ್ರ ಬಗ್ಗೆ ವಿಷ್ಣು ಬಗ್ಗೆ ಬಂದಿರೋದು ಅದಕ್ಕೆ ಅವ್ರು ಕೋಟೆ ಮಾಡೋದಿಲ್ಲ ಒಂದು ಸತಿ ಕೂಡ ಕೋಟ್ ಮಾಡೋದಿಲ್ಲ ಅದ್ವೈತಿಗಳು ಯುಕ್ತಿ ಸಿದ್ಧಂಚ ಇತ್ಯರ್ಥ ಈಗ ಹೇಗೆ ಯುಕ್ತಿಯಿಂದ ಸಿದ್ಧ ಅಂತ ಹೇಳಬೇಕು ಈಗ ಯುಕ್ತ ಅಂದರೆ ಯುಕ್ತಿ ಸಿದ್ಧಂ ಹೇಗೆ ಯುಕ್ತಿ ಸಿದ್ಧ ಹೇಗೆ ಪೂರ್ ಮಾಡ್ತಾರೆ ನೋಡಿ ಸಿಸ್ಟಮೆಟಿಕ್ ಆಗಿ ಪುರುಷಾರ್ಥಸ್ತೋತಃ ಇತಿ ಶ್ರೋತು ಕಾಮೇವ ಯುಕ್ತಿಂ ಪ್ರಪಂಚಯಿತು ಇಯಂ ಪ್ರತಿಜ್ಞಾ ಇತಿ ಜ್ಞಾತವ್ಯಂ ಪುರುಷಾರ್ಥಸ್ತೋತಃ ಅಂತ ಬಂತಲ್ಲ ಹಿಂದೆ ಅವನಿಂದನೇ ಪುರುಷಾರ್ಥ ಅಂತ ಹೇಳಿದ್ರಲ್ಲ ಅದು ಹೇಗೆ ಎಂಬುದನ್ನು ಪ್ರೂವ್ ಮಾಡೋಕೆ ಕೊಟ್ಟಿದ್ದಾರೆ ಈಗ ಕಥಂ ಯುಕ್ತಮಿತಿ ಚೇತ್ ಸ್ಮೃತ ಶ್ರುತಿಸ್ಮೃತಿ ಲಕ್ಷಣೋ ಹಿ ಸರ್ವೋಪಿ ಆಮ್ನಾಯ ತಾವದೇಕಮೇವ ಶಾಸ್ತ್ರಂ ಭೇದೇ ಪ್ರಮಾಣಾಭಾವಾತ್ ಅನಾಲಿಸಿಸ್ ನೋಡ್ಬೇಕು ಹೇಗೆ ಮಾಡ್ತಾರೆ ನೋಡಿ ಶ್ರುತಿ ಸ್ಮೃತಿ ಲಕ್ಷಣ ಸ್ಮೃತಿ ಸ್ಮೃತಿ ಎಂಬತಕ್ಕಂತಹ ಸರ್ವೋಪಿ ಆಮ್ನಾಯ ಸಕಲ ಶಾಸ್ತ್ರವೂ ಕೂಡ ಇಲ್ಲಿ ಆಮ್ನಾಯ ಅಂದರೆ ಶಾಸ್ತ್ರ ಅಂತ ಸಕಲ ಶಾಸ್ತ್ರವೂ ಕೂಡ ತಾವದೇಕಮೇವ ಶಾಸ್ತ್ರಂ ಎಲ್ಲ ಶಾಸ್ತ್ರವೂ ಏನೋ ಒಂದು ಯೂನಿಟ್ ಅದು ಏಕಮೇವ ಶಾಸ್ತ್ರಂ ಅಂದ್ರೆ ಏನೋ ಎಲ್ಲ ಸೇರಿ ಒಂದು ಯೂನಿಟ್ ಅದು ಒಂದು ಭೇದೇ ಪ್ರಮಾಣಾಭಾವ ಭೇದೆ ಅಂದ್ರೇನು ಈ ಭೇದ ಅಲ್ಲ ಮತ್ತೆ ಆಚಾರ್ಯ ಇಷ್ಟೊಂದು ಭೇದ ಸಮರ್ಥನೆ ಮಾಡ್ತಾ ಪ್ರಮಾಣ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದರೆ ಅದಕ್ಕಲ್ಲ ಈ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಅಂತ ಭೇದ ಇಲ್ಲ ಎಲ್ಲ ಶಾಸ್ತ್ರಗಳು ಏನು ಹೇಳ್ತಾ ಇದೆ ಈಗ ಎಲ್ಲ ಶಾಸ್ತ್ರಗಳು ಒಂದು ಯೂನಿಟ್ ಎಲ್ಲ ಸೇರಿಬಿಟ್ಟು ಇವತ್ತು ಒಂದು ಸಬ್ಜೆಕ್ಟ್ ಅಲ್ಲಿ ತೊಗೊಂಡಾಗ ಎಲ್ಲ ಸಬ್ಜೆಕ್ಟ್ ಸೇರಿ ಒಂದು ಯೂನಿಟ್ ಕೋರ್ಸ್ ಮಾಡ್ತಾರೆ ಎಲ್ಲ ಕೋರ್ಸಿನ ಉಪಭಾಗಗಳೇನವೆಲ್ಲ ಕೂಡ ಅವು ಘಟಕಗಳಷ್ಟೇ ಅವೆಲ್ಲ ಯೂನಿಟ್ಸ್ ಇದು ಮೇನ್ ಹೋಲ್ ಇದು ಆದ್ದರಿಂದ ಮಹಾಭಾರತ ಶಾಸ್ತ್ರ ವೇದ ಶಾಸ್ತ್ರ ಉಪನಿಷತ್ ಶಾಸ್ತ್ರ ಗೀತಾ ಶಾಸ್ತ್ರ ಮನುಸ್ಮೃತಿ ಶಾಸ್ತ್ರ ಇವೆಲ್ಲ ಶಾಸ್ತ್ರ ಅಂತ ಇಟ್ಕೊಂಡ್ಬಿಟ್ಟಾಗ ಒಂದು ಯೂನಿಟ್ ಸರಿಯಾಗಿ ಯೂನಿಟ್ ವಿಚಾರ ಮಾಡೋದು ಅಭ್ಯಾಸ ಮಾಡಬೇಕು ಹೀಗೆ ಶ್ರುತಿ ಸ್ಮೃತಿ ಲಕ್ಷಣೋ ಹಿ ಸರ್ವೋಪಿ ಆಮ್ನಾಯ ತಾವದ್ ಏಕವೇವ ಶಾಸ್ತ್ರಂ ಭೇದೆ ಪ್ರಮಾಣಾಭಾವ ಅವುಗಳು ಬೇರೆ ಬೇರೆ ಅಂತ ಹೇಳೋದು ಪ್ರಮಾಣ ಇಲ್ಲ ಉದಾಹರಣೆ ಬೇರೆ ಉಳಿದವರು ಏನು ತಿಳ್ಕೊಂಡಿದ್ರು ಅಗ್ನಿ ಪುರಾಣ ಅಗ್ನಿನ ಹೇಳುತ್ತೆ ಅದು ಮೂದೋಯ್ತಾ ವಿಷಯ ಬ್ರಹ್ಮಪುರಾಣ ಬ್ರಹ್ಮದೇವನ ಹೇಳುತ್ತೆ ಸ್ಟಾಪ್ ವಿಷ್ಣು ಪುರಾಣ ವಿಷ್ಣುವ್ರು ಹೇಳ್ತಾರೆ ಸ್ಟಾಪ್ ಅದು ಹಾಗಲ್ಲ ಎಲ್ಲ ಸೇರಿ ಏನದು ಒಂದೇ ಯೂನಿಟ್ ಇನ್ನು ಹೇಳೋದಾದರೆ ದೊಡ್ಡ ಪುಸ್ತಕ ಇದೆ ಇವೆಲ್ಲ ಶಾಸ್ತ್ರ ಬೇರೆ ಬೇರೆ ಚಾಪ್ಟರ್ಸ್ ಇದ್ದಾಗಷ್ಟೇ ಭಗವದ್ಗೀತೆ 18 ಅಧ್ಯಾಯ ಇದೆ 18 ಅಧ್ಯಾಯಗಳು ಏನವು ಭಗವದ್ಗೀತೆಯ ಭಾಗ ಅದು ಭಗವದ್ಗೀತೆ ಎಂಬುದೇನದು ಮಹಾಭಾರತದ ಭಾಗ ಮಹಾಭಾರತ ಇತಿಹಾಸದ ಒಂದು ಭಾಗ ಇತಿಹಾಸ ಪುರಾಣಗಳೇನವು? ಪೌರುಷೇಗಳ ಒಂದು ದೊಡ್ಡ ಘಟಕ. ವೇದಗಳೆಲ್ಲ ಒಂದು ಗುಂಪು, ಎಲ್ಲ ಸೇರಿ ಒಂದು ಯೂನಿಟ್. ಇದನ್ನ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಅನಲೈಸ್ ಮಾಡೋ ಕ್ರಮ ಇದು. ಕಥಂ ಯುಕ್ತಮಿತಿ ಚೇತ್, ಯಾವುದೇ ಡಿಪಾರ್ಟ್ಮೆಂಟ್ ಆಗಿದ್ರು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆಲ್ಲ ಹಾಕಿ, ಯಾವುದೇ ಡಿಪಾರ್ಟ್ಮೆಂಟ್ ಆಗಿದ್ರು ಕೂಡ ಏನು ಬೇಸಿಕಲಿ ಏನದು? ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಷ್ಟೇ. ಮೂಲತಃ ಶಾಸ್ತ್ರ ಅದು, ಭಿನ್ನ ಅಂತ ಹೇಳೋದಕ್ಕೆ ಹೋಗಬಾರ್ದು. ಶಾಸ್ತ್ರ ಐಕ್ಯಂಚ ವಿಷಯ ಪ್ರಯೋಜನ ಐಕ್ಯ ನಿಮಿತ್ತಂ ಉಪಾಧ್ಯಂತರಾಭಾವಾತ್. ಶಾಸ್ತ್ರ ಐಕ್ಯಂಚ, ಇನ್ನು ಶಾಸ್ತ್ರ ಒಂದಾದ ಮೇಲೆ ವಿಷಯ ಪ್ರಯೋಜನ ಐಕ್ಯ ನಿಮಿತ್ತಂ ಉಪಾಧ್ಯಂತರ ಅಭಾವ. ಒಂದು ಎಲ್ಲ ಶಾಸ್ತ್ರ ಒಂದಾದ್ರಿಂದ ಪ್ರತಿ ಶಾಸ್ತ್ರಕ್ಕೂ ವಿಷಯ ಒಂದೇ, ಅಧಿಕಾರಿ ಒಬ್ಬನೇ, ಪ್ರಯೋಜನ ಒಂದೇ. ಅರ್ಥ ಆಯ್ತಾ? ಈಗ ಎಲ್ಲ ಶಾಸ್ತ್ರಗಳ ಉದ್ದೇಶ ಶಾಸ್ತ್ರ ಒಂದಾದ ಮೇಲೆ, ಇವತ್ತು ಗೀತಾ ಮೋಕ್ಷ ವಿಷಯ ಅಂತ ಹೇಳಿದರೆ ಮಹಾಭಾರತಕ್ಕೇನು ವಿಷಯ? ಮೋಕ್ಷನೇ. ವೇದಗಳಿಗೇನು ವಿಷಯ? ಮೋಕ್ಷನೇ. ಇದು ಅರ್ಥ ಮಾಡಿಕೊಂಡ್ರೆ ವಿಷಯ ಕೂಡ ಚೇಂಜ್ ಆಗೋದಿಲ್ಲ. ಶಾಸ್ತ್ರ ಐಕ್ಯಂ ಚ ವಿಷಯ ಪ್ರಯೋಜನ ಐಕ್ಯ ನಿಮಿತ್ತಂ. ವಿಷಯ ಪ್ರಯೋಜನ ಮತ್ತು ಮುಂದೆ ಹೇಳಬೇಕು ಅಧಿಕಾರಿ ಸಂಬಂಧ, ನಾಲ್ಕು ಸೇರಿದ್ರೆ ಏನಂತ ಕರೀತಾರೆ ಅದನ್ನು? ಅನುಬಂಧ ಚತುಷ್ಟಯ. ನಾಲ್ಕು ಒಂದೇ ಆಗಿರಬೇಕು. ಉಪಾಧ್ಯಂತರ ಅಭಾವ, ಉಪಾಧಿ ಅಂದರೆ ನಿಮಿತ್ತ, ಬೇರೆ ನಿಮಿತ್ತ ಇಲ್ಲ, ಆದ್ದರಿಂದ ಅದಾಗಿರಲೇಬೇಕು. ಮತ್ತು ಭಾಗವತ ಓದ್ತಾನೆ ಮೋಕ್ಷಶಾಸ್ತ್ರ, ಮಹಾಭಾರತ ಓದ್ತಾನೆ ಮೋಕ್ಷಶಾಸ್ತ್ರ. ದಶಪ್ರಕರಣದಲ್ಲಿ ಯಾವುದು ಓದಿದ್ರು ಸರ್ವಮೂಲನೇ ಅದು. ಯಾವ ಗ್ರಂಥ ಓದಿದ್ರು ಸರ್ವಮೂಲದಲ್ಲಿ ಏನದು? ಸರ್ವಮೂಲ. ಅದೇ ರೀತಿಯೇ ಎಲ್ಲ ವೇದಗಳು ಕೂಡ ಒಂದೇ ವಿಷಯ ಹೇಳ್ತಾ ಇದೆ, ಒಂದೇ ಯೂನಿಟ್ ಆಗಿದೆ. ಸರ್ವೋತ್ತಮಂ ಚೇದಂ ಶಾಸ್ತ್ರಂ ಪ್ರಸಿದ್ಧಂ ವೇದಶಾಸ್ತ್ರ ಪರಂ ನಾಸ್ತಿ ಇತಿ ವಚನಾರ್ಥ. ಹಾಗೆ ಇನ್ನೊಂದು ಪ್ರಶ್ನೆ ಹಾಕೋಬಹುದು, ಹಾಗೆ ಪಾಶುಪತಾದಿಗಳು ಉಂಟಲ್ಲ, ಅವು ಇದರಲ್ಲಿ ಸೇರುತ್ತೆ ಅಂತ ಕೇಳಿದರೆ ಅವು ಇದರಲ್ಲಿ ಸೇರೋದಿಲ್ಲ. ಯಾವುದಲ್ಲ ಕೂಡ ಅದು ಯಾವುದದು? ಅದೆಲ್ಲ ದುರಾಗಬಾರ್ದು, ಸದಾ ಒಂದು ಸೇರೋದೇ ಇಲ್ಲ ಅವೆಲ್ಲ ಕೂಡ. ಅದೆಲ್ಲ ಎಲ್ಲಿ ಸಚ್ಚಾಸ್ತ್ರ ಅಂದರೆ ಒಂದು ಯೂನಿಟ್, ಅದು ದುಶ್ಶಾಸ್ತ್ರಗಳು ಯೂನಿಟಲ್ಲಿ ಸೇರೋದಿಲ್ಲ. ಸರ್ವೋತ್ತಮಂ ಚೇದಂ ಶಾಸ್ತ್ರಂ ಪ್ರಸಿದ್ಧಂ. ವೇದಶಾಸ್ತ್ರಗಳಲ್ಲಿ ಎಂಥ ಶಾಸ್ತ್ರ ಇವು? ಸರ್ವೋತ್ಕೃಷ್ಟ ಶಾಸ್ತ್ರ. ಅದಕ್ಕೆ ಆಧಾರ ಏನು ಅಂದರೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ಇತಿ ವಚನ. ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ತದೈವಂ ಕೇಶವಾತ್ಪರ. ಹರಿವಂಶದ ವಾಕ್ಯ ಅದು, ಇಷ್ಟೇ ಬೇಕು ಅಷ್ಟೇ ಕೋಟ್ ಮಾಡಿ, ಫುಲ್ ಕೋಟ್ ಮಾಡಲಿಲ್ಲ. ವೇದಶಾಸ್ತ್ರಾತ್ ಪರಂ ನಾಸ್ತಿ, ವೇದಶಾಸ್ತ್ರಗಿಂತ ದೊಡ್ಡ ಶಾಸ್ತ್ರ ಇನ್ನೊಂದಿಲ್ಲ ಅಂತ ಹೇಳಿ ಆಯಿತು. ಸರ್ವೋತ್ತಮತಾ ಚಾಸ್ಯ ಸರ್ವೋತ್ತಮ ಪ್ರಯೋಜನವತ್ತಾಯ ಉಪಪದ್ಯತೆ ನಾಣ್ಯತ. ಈಗ ಇದು ಸರ್ವೋತ್ತಮ ಅಂತ ಶಾಸ್ತ್ರಕ್ಕೆ ಮಹತ್ವ ಯಾವಾಗ ಬರುತ್ತೆ ಅಂದರೆ ಸರ್ವೋತ್ತಮ ಪ್ರಯೋಜನ ಹೇಳಿದಾಗ. ಅರ್ಥ ಆಯ್ತಾ? ಈಗ ಸರ್ವೋತ್ತಮ ಶಾಸ್ತ್ರ, ಉದಾಹರಣೆಗೆ ಇವತ್ತು ಇಂಜಿನಿಯರಿಂಗ್ ಬೆಟರು, ಮೆಡಿಕಲ್ ಬೆಟರು, ಇವೆಲ್ಲ ಏನರ್ಥ ಅದಲ್ಲಿ? ಸರ್ವೋತ್ಕೃಷ್ಟ ಅಂದ್ರೆ ಏನರ್ಥ? ಅದಕ್ಕೆ ಉಳಿದೆಲ್ಲ ಕೋರ್ಸ್ಗಿಂತ ಬೆಟರ್ ಅಂದ್ರೆ ಏನರ್ಥ? ಅದರಿಂದ ಸಿಗತಕ್ಕಂಥ ಕೆಲಸ ಪ್ರಯೋಜನ ಎಲ್ಲ ಉಳಿದಕ್ಕಿಂತ ಜಾಸ್ತಿ ಅಂತ ಅರ್ಥ. 5 ವರ್ಷ ಓದ್ತಾನೆ, 3 ವರ್ಷ ಓದ್ತಾನೆ, ಒಂದು 2 ವರ್ಷದಲ್ಲಿ ಎಷ್ಟು ಡಿಫರೆನ್ಸ್ ಇದೆ? ತುಂಬ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಈ ಕೋರ್ಸ್ ಬೆಟರ್ ಅಂತ ಕರಿಬೇಕಾದ್ರೆ ಒಂದು ಕಾರಣ ಇದೆ. ಅದೇ ರೀತಿಯೇ ಸರ್ವೋತ್ತಮ ಶಾಸ್ತ್ರ ಅಂದ್ರೆ ಏನು ಹೇಳಬೇಕದು? ಸರ್ವೋತ್ತಮ ಪ್ರಯೋಜನ ಹೇಳಬೇಕು. ಮತ್ತು ಎಸ್ ಎಲ್ ಸಿ ಕೆಲಸ ಸಿಗುತ್ತೆ, ರ್ಯಾಂಕ್ ಬಂದರೂ ಕೆಲಸ ಏನು ಸಿಗ್ಬೋದು? ಬೆಟರ್ ಕ್ವಾಲಿಫೈಡ್ ಸಿಗ್ಬೋದು, ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ. ಅದು ಲಿಮಿಟ್ ಅದು. ಪಿ ಯು ಸಿ ಮಾಡ್ತಾರೆ, ಒಂದು ಕೋರ್ಸ್ ಲಿಮಿಟ್ ಇದೆ. ಇಂಜಿನಿಯರಿಂಗ್ ಓದ್ತಾರೆ, ಎಂಥ ಕೆಲಸ ಸಿಕ್ಕರೂ ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಏನಾಗ್ಬೋದು ಅವನು? ಅದೇ ಒಂದು ಲಿಮಿಟ್ ಇದೆ. ಡಾಕ್ಟರ್ ಆದವನು ಇಂಜಿನಿಯರ್ ಆಗಲಿಕ್ಕೆ ಬರಲ್ಲ, ಅದಕ್ಕೊಂದು ಲಿಮಿಟ್ ಇದೆ. ಪ್ರತಿಯೊಂದು ಶಾಸ್ತ್ರಕ್ಕೂ ಒಂದು ಲಿಮಿಟ್ ಇದೆ, ಗೊತ್ತಾಯ್ತಾ? ಆದರೆ ಸರ್ವೋತ್ತಮ ಶಾಸ್ತ್ರ ಅಂದರೆ ಏನರ್ಥ? ಸರ್ವೋತ್ತಮ ಪ್ರಯೋಜನ ಕೊಡಬೇಕು. ಸರ್ವೋತ್ತಮ ಶಾಸ್ತ್ರ ಏನು ಕೊಡಬೇಕು? ಸರ್ವೋತ್ತಮ ಪ್ರಯೋಜನ ಕೊಡಬೇಕು. ಇದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮನಸ್ಸಿನೊಳಗೆ ಸ್ವಲ್ಪ ಕೂಡ ಕನ್ಫ್ಯೂಷನ್ ಬರೋದಿಲ್ಲ. ಎಂಥವ್ರ ಮುಂದೆ ಬೇಕಾದ್ರೂ ಯಾರು ಬೇಕಾದ್ರೂ ವಿಷಯ ಹೇಳ್ಬೋದು, ಅಷ್ಟು ಗಟ್ಟಿ ಮಾಡಿಕೊಡ್ತಾರೆ. ಸರ್ವೋತ್ತಮ ಶಾಸ್ತ್ರ, ಸರ್ವೋತ್ತಮ ಪ್ರಯೋಜನ ಹೇಳಬೇಕು. ಇದು ನೋಡಿ ಬೆಸ್ಟ್ ಕ್ವಾಲಿಟಿ ಅಂತ ತೋರಿಸ್ಬಿಟ್ಟ, ದುಡ್ಡು ಹೇಳಿದ್ರು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಒಪ್ಕೊಂಡ್ಬಿಡ್ತಾರೆ. ಇದ್ರ ಇದರಷ್ಟು ವರ್ಸ್ಟ್ ಕ್ವಾಲಿಟಿನೇ ಇಲ್ಲ, ಆದರೆ ಪ್ರೈಸ್ ಮಾತ್ರ ಭಾರಿ ಜಾಸ್ತಿ ಅಂತ. ಏನಂತಾರೆ ಅದಕ್ಕೆ? ಕಣ್ಣೆತ್ಕೊಂಡು ನೋಡೋದಿಲ್ಲ. ಸೊ ಪ್ರೈಸ್ ಜಾಸ್ತಿ ಅಂತ ಏನಾಗಿರ್ತದೆ? ಕ್ವಾಲಿಟಿ ಜಾಸ್ತಿ ಇರಬೇಕು, ಅದರಲ್ಲಿ ಪ್ರೈಸ್ ಜಾಸ್ತಿ ಜಾಸ್ತಿ ಕೊಡ್ತಾನೆ ಅವನು. ಪ್ರೈಸ್ ಜಾಸ್ತಿ ಆಗಬೇಕಾದ್ರೆ ಎರಡು ಒಂದೇ ರೀತಿ ಇತ್ತು, ಜಾಸ್ತಿ ಹೇಳ್ಬಿಟ್ಟೆ. ಅದಕ್ಕೆ ಅಂದರೆ ಇದು ಅಡ್ವಾಂಟೇಜ್ ಬೇರೆ ಇದೆ ಅಂತೇಳಿ, ಇದರಿಲ್ಲದೆ ಇರೋ ಅಡ್ವಾಂಟೇಜ್ ಇನ್ನೊಂದು ಸ್ವಲ್ಪ ಪ್ಲಸ್ ಸಮಥಿಂಗ್ ಇದೆ, ಹಾಗಿದ್ರೆ ಓಕೆ ಅಂದ್ಬಿಡ್ತು. ಹೌದಾನೆ? ಸೊ ಬೆಲೆ ಹೆಚ್ಚಾದಂತೆ ಏನಾಗಬೇಕು? ಅದಕ್ಕೆ ಕ್ವಾಲಿಟಿ ಚೇಂಜ್ ಆಗಬೇಕು. ಸೊ ಸರ್ವೋತ್ತಮ ಶಾಸ್ತ್ರ ಅಂದಮೇಲೆ ಸರ್ವೋತ್ತಮ ಪ್ರಯೋಜನ ಹೇಳಬೇಕದು. ಸರ್ವೋತ್ತಮತಾ ಚಾಸ್ಯ ಸರ್ವೋತ್ತಮ ಪ್ರಯೋಜನ ಒತ್ತಾಯ ಉಪಬದ್ಧತೆ ನಾಣ್ಯತ. ಸರ್ವೋತ್ತಮಂಚ ಪ್ರಯೋಜನಂ, ಸರ್ವೋತ್ತಮ ಪ್ರಯೋಜನ ಯಾವುದು? ನೆಕ್ಸ್ಟ್ ಟೈಮ್ ಸರ್ವೋತ್ತಮ ಪ್ರಯೋಜನ ಯಾವುದು ಅಂತ ಕೇಳಿದರೆ ಮೋಕ್ಷ ಏವಾ. ಮೋಕ್ಷಕ್ಕಿಂತ ಉತ್ತಮ ಪ್ರಯೋಜನ ಮತ್ತೊಂದಿಲ್ಲ. ಯಾತಕ್ಕೆ? ಉಳಿದೆಲ್ಲ ಪುರುಷಾರ್ಥಕ್ಕೂ ಏನಿದೆ? ವಾಪಸ್ ಬರಬೇಕು ಅವನು. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಮೋಕ್ಷಕ್ಕೆ ಹೋದರೆ ಫಸ್ಟ್ ಬೆನಿಫಿಟ್ ಏನು? ರಜೆ ಪುನರಾವರ್ತ, ಅಲ್ಲಿಂದ ಶುರುವಾಯಿತು. ಫಸ್ಟ್ ಪರ್ಮನೆಂಟ್ ಅಂದಮೇಲೆ ಮುಂದಿನ ಬೆನಿಫಿಟ್ ಯೋಚನೆ ಮಾಡ್ತಾರೆ. ಒಂದೇ ತಿಂಗಳ ಕೆಲಸ 1,00,000 ರೂಪಾಯಿ ಕೊಡ್ತಾನೆ, ಪ್ರತಿ ತಿಂಗಳು 10,000 ರಂತೆ ಜೀವನ ಪೂರ್ತಿ ಕೊಡ್ತಾನೆ. ಯಾವುದು ಬೆಟರ್ ಆಯ್ತಿದ್ದು? ಕಣ್ಣು ಬಿದ್ದುಗಳು ಆ ಕಡೆ ಹೋಗಿಬಿಡ್ತಾರೆ. ಯಾಕೆ? ಅದು ಶಾಶ್ವತ. ಅದು ಮೋಕ್ಷದಲ್ಲಿ ಏನಿದೆ? ತಿಂಗಳಿಗೆ 1,00,000 ಪರ್ಮನೆಂಟ್, ಅದು ಬೇರೆ. ಜೊತೆಗೆ ಒಂದು 1,00,000 ಅಲ್ಲ, ತಿಂಗಳಿಗೆ 1,00,000, ತಿಂಗಳಿಗೆ 1,00,000 ಅದು ಪರ್ಮನೆಂಟ್ ಫಾರ್ ಎವರ್. ದೇರ್ಫೋರ್ ಮೋಕ್ಷ ಅಂದ್ರೆ ಅರ್ಥ ಆಗಬೇಕು ನಮಗೆ. ಮೋಕ್ಷ ಅಂದ್ರೆ ಏನದು? ಅನೇಕರು ಮೋಕ್ಷ ಅಂದ್ರೆ ಏನು ತಿಳ್ಕೊಂಡ್ಬಿಡ್ತಾರೆ? ಪಾಪ ಅಂದ್ಬಿಡ್ತಾರೆ, ಪಾಪ ಅಂದ್ಬಿಡ್ತಾರೆ. ಮೋಕ್ಷಕ್ಕೆ ಹೋಗ್ತಾರೆ ಅಂದರೆ ಪಾಪ, ರಿಟೈರ್ಡ್ ಪರ್ಸನ್ಸ್ ಇದ್ದಾಗ ಬಂದ್ರೆ ವೃದ್ಧಾಶ್ರಮ ಆಯ್ತಾ ಮೋಕ್ಷಗಳು ಅಂದ್ರೆ. ಆ ಥರ ಅಲ್ಲ, ಮೋಕ್ಷ ಅಂದ್ರೇನು, ಅಲ್ಲಿಲ್ಲದೆ ಇರೋ ಸುಖಗಳೇ ಇಲ್ಲ. ಎಂ ಎಂ ಸುಖಿ ಕಾಮಯ ತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಭಿ ಸಸ್ಯ. ನಮ್ಮ ಜನ ಫಸ್ಟ್ ಏನು ಕನ್ವಿನ್ಸ್ ಮಾಡಬೇಕು ಅಂದರೆ ಶಾಸ್ತ್ರ ಓದಿವೆಲ್ಲ ಫಸ್ಟ್ ಹೇಳಬಾರ್ದು, ಬಂದು ಮೋಕ್ಷ ಅರ್ಥ ಮಾಡ್ಬೇಕು. ಮೋಕ್ಷ ಏನು ಅಂತ ಗೊತ್ತಾಗಿದ್ರೆ ಹೇಗೆ ಹೋಗ್ಬೇಕು ಅಂತ ಬರ್ತೀವಿ, ಕೇಳೇ ಕೇಳ್ತಾರೆ ಫಸ್ಟ್ ಹೇಗೆ ಹೋಗ್ಬೇಕು ಏನು ಮಾಡಬೇಕು, ಮುಂದೆ ಎಲ್ಲ ಪ್ರಶ್ನೆ ಶುರುವಾಗಿಬಿಡುತ್ತೆ. ಅದನ್ನು ಜನ ಅಟ್ರಾಕ್ಷನ್ ಮಾಡಿದ್ದಾರೆ. 11ನೇ ಅಧ್ಯಾಯ ಸಾರ್ಥದ ಬಗ್ಗೆ ಭಾರಿ ಅಟ್ರಾಕ್ಷನ್, ಏನೇನು ಬೇಕು ಅದೆಲ್ಲ ಹೇಳಿಬಿಟ್ಟಿದ್ದಾರೆ. ಇನ್ನೂ ಹೇಳ್ತಾರೆ ನೋಡಿ, ಅತಿ ಮುಖ್ಯವಾಗಿ ಮನುಷ್ಯನಿಗೆ ಎಲ್ಲ ಸಿಗುತ್ತೆ ಮೋಕ್ಷದಲ್ಲಿ ಗೊತ್ತಾಗಿಬಿಟ್ಟು. ಮತ್ತು ಸಾರಿಗೆ ಒಳಗೆ ಯಾಕೆ ಇಟ್ಬಿಡ್ತಾನೆ ಮನುಷ್ಯ, ಮತ್ತು ಬೆನಿಫಿಟ್ ಇದೆ. ಏನು ಹೋಗಿ ಬರೋದೇ ಒಂದು, ಏನು ಕಸ ಬಳಿದು ಬರ್ತಾರೋ ಏನೋ ಗೊತ್ತೆ, ನಾನು ಫಾರಿನ್ಗೆ ಹೋಗಿದ್ದೆ. ಎಷ್ಟು ಜನ ಹೋಗ್ತಾರೆ ಪಾಪ ವಯಸ್ಸಾದವರು, ಒಂದು ಭಾರಿ ದುಃಖ ಪಡ್ತಾರೆ, ಯಾತಕ್ಕೆ ಹೋಗಿದ್ದು, ಬರೀ ಮನೆ ಕೆಲಸಕ್ಕೆ ಹೋದಾಗಾಯ್ತು ಅಂತ ಹೇಳ್ತಾರೆ ಅಷ್ಟೇ. ಗೊತ್ತಾಯ್ತಾ, ಹತ್ತು ಬಿದ್ದು ಆ ಕಡೆ ಇಲ್ಲ ಈ ಕಡೆ ಹೋಗೋಗಿಲ್ಲ, ಅಲ್ಲಿ ಕೆಲಸ ಸಿಗೋದಿಲ್ಲ ಅಂತೆ. ಇವರದೇ ಎಲ್ಲ ಮನೆ ಕೆಲಸ ಅಲ್ಲಿ ಇವರೇ ಮಾಡಬೇಕು, ಬಟ್ಟೆ ಹೋಗೋದು ಎಲ್ಲ ಪಾತ್ರೆ ತೊಳೆ ಇವರೇ ಕೆಲಸ, ಬದ್ದು ಫಾರಿನ್ಗೆ ಹೋಗಿ ಹೇಳ್ಕೋಬೇಕಷ್ಟೇ. ಇಲ್ಲಿ ಸುಖವಾಗಿರ್ತಾರೆ ಪಾಪ ಕೆಲ ಅಂಥವ್ರು, ಮತ್ತೆ ಏನು ಮಾಡೋ ಜನ್ಮದಲ್ಲೇ ಮತ್ತೆ ಹೋಗಲ್ಲ ಅಂತ ಹೇಳ್ಬಿಡ್ತಾರೆ. ಅಪ್ಪಿತಪ್ಪಿ ಹೋಗಿದ್ದೆ ಮತ್ತೆ ಹೋಗಲ್ಲ. ಅಲ್ಲಿ ಕೆಲಸ ಇದ್ದು ಹೋಗೋರ್ಗು ಆ ಸ್ಥಿತಿ ಮತ್ತೊಂದು ರೀತಿ. ಬರೀ ಹೋಗ್ಲಿಕ್ಕೆ ಅಂತ ಹೋಗ್ತಾರಲ್ಲ, ಮಕ್ಕಳಿದ್ದಾರೆ ಅವರಿದ್ದಾರೆ ಇವರಿದ್ದಾರೆ ಅಂತೇಳಿ ಅವ್ರು ಹೇಳ್ಕೊಬಿಟ್ಟು ಏನಾಗುತ್ತೆ, ಬರೀ ಅದೇ ಹೋಗುತ್ತೆ ಕೆಲ ಹೇಳ್ಕೊಬೋದಿಲ್ಲ, ಕೆಲವು ಹೇಳ್ಕೊಬಿಡ್ತಾರೆ, ಕೆಲವು ಪ್ರಾಮಾಣಿಕ ಹೇಳ್ಕೊಬಿಡ್ತಾರೆ, ಕೆಲವು ಅರ್ಧಕ್ಕೆ ಬಿಟ್ಬಂದವರಿದ್ದಾರೆ, ಒಂದು ತಿಂಗಳಿಗೆ ಎಸ್ಕೇಪ್ ಆಗಿ ಬಂದುಬಿಟ್ಟಿದ್ದಾರೆ. ಅದು ರಿಸರ್ವೇಷನ್ ಎಲ್ಲ ಕ್ಯಾನ್ಸಲ್ ಮಾಡಿ ಬಂದವರಿದ್ದಾರೆ. ಏನೇನು ಬೇಕಿಲ್ಲ, ಮೊದಲು ಇಂಡಿಯಾಗೆ ಹೋದ್ರೆ ಸಾಕು ಅಂತೆ, ಮನೆ ಸೇರಿದ್ರೆ ಸಾಕು. ಕೆಲವರು ಯಾವುದೇ ಕಾರಣಕ್ಕೆ ಇರ್ಬೋದು. ಇದು ಯಾತಕ್ಕೆ ಹೇಳಿದೆ ಅಂದರೆ ಎಲ್ಲ ಇರತಕ್ಕಂಥ ಜಾಗಗಳಲ್ಲವು ತಿಳಿತೀರಿ. ಎಲ್ಲ ಇರೋ ಜಾಗ ಯಾವುದು, ಮೋಕ್ಷ ಒಂದೇ. ಅದಕ್ಕೆ ಮೋಕ್ಷದ ಬಗ್ಗೆ ಫಲಾಧ್ಯಾಯ ಪೂರ್ತಿ ಯಾತಕ್ಕೆ ಹೇಳಿದ್ರೆ ಬ್ರಹ್ಮಸೂತ್ರದಲ್ಲಿ ಮೋಕ್ಷದ ಸ್ವರೂಪ ಫಲ ಹೀಗಿದೆ ಅಂತ ಗೊತ್ತಾಗಿಬಿಟ್ರೆ ಆ ಎಲ್ಲ ಶುರು ಮಾಡ್ತಾರೆ. ಗೊತ್ತು, ಹೆಚ್ಚು ಫೀಸ್ ಕೊಟ್ಟು 10 ಲಕ್ಷ ಇಪ್ಪತ್ತು ಲಕ್ಷ ಡೊನೇಷನ್ ಕೊಟ್ಟು ಯಾಕೆ ಓದ್ತಾರೆ, ಬೆನಿಫಿಟ್ ಇದೆ. ಅದರಿಂದ ಮುಂದೆ ಅದು 10 ಲಕ್ಷ ಬಂದು ಕೊಟ್ಟರೆ ಮುಂದೆ ಕೋಟಿ ಅಂತ ದುಡ್ಡು ಮಾಡ್ತಾರೆ. ಅದರಿಂದ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ, ದಂಡ ಮಾಡೋದಿಲ್ಲ. ಗೊತ್ತು, ಮೋಕ್ಷ ಯಾಕೆ ಏಕಾಶಿ ಜಾತಕ್ಕೆ ಜಾತ್ರೆ ಮಾಡ್ತಾರೆ ಅಂತ, ಯಾತಕ್ಕೆ ಕಷ್ಟಪಡ್ತಾನೆ, ಮೋಕ್ಷಕ್ಕೆ ಹೋಗ್ಬೇಕು. ಆ ಗುರಿ ಇದ್ದರೆ ಕಷ್ಟಪಡೋದು ನಮ್ಗೆ ಗೊತ್ತಾಗೋದಿಲ್ಲ. ಆ ಗುರಿ ಇಲ್ಲದವ್ರು ಏನಾಗುತ್ತೆ, ಈಗ ಅವ್ರು ಮಾಡ್ತಾರೆ ಇವ್ರು ಮಾಡ್ಬೇಕು, ಇವ್ರು ಬಿಡ್ತಾರೆ ನಾನು ಬಿಡ್ಬೇಕು, ಇದೇ ಕಂಪ್ಯಾರಿಸನ್ ಹೊರತು ಅದಕ್ಕೆ ಅರ್ಥ ಇರೋದಿಲ್ಲ. ಆ ಗುರಿ ನಮಗೆ ಸರಿಯಾಗಿರಬೇಕು. ಸರ್ವೋತ್ತಮತಾ ಚಾಶ್ಚ ಸರ್ವೋತ್ತಮ ಪ್ರಯೋಜನವತ್ತಾಯ ಉಪಬದ್ಧತೆ ನಾಣ್ಯಥಾ. ಈ ಸರ್ವೋತ್ತಮ ಪ್ರಯೋಜನಂಚ ಮೋಕ್ಷ ಏವ ನಾಣ್ಯದಿತಿ ಸರ್ವಶಾಸ್ತ್ರಾಣ ಮೋಕ್ಷಾರ್ಥತ್ವೇ ಸ್ಥಿತಿ ವಿಷಯೋ ವಿಚಾರ್ಯತೆ. ದೇರ್ಫೋರ್ ಎಲ್ಲ ಶಾಸ್ತ್ರಕ್ಕೆ ಏನು ಮುಖ್ಯ ವಿಚಾರ ಆಗಬೇಕು, ಮೋಕ್ಷ ಆಗಬೇಕು. ಯಾಜ್ಞವಲ್ಕರ್ ಏನು ಮಾಡಿದರು, ಸನ್ಯಾಸ ತಗೋತೇನೆ ಅಂತ ತೀರ್ಮಾನ ಮಾಡಿದರು. ಇಬ್ಬರು ಹೆಂಡಂದರು, ಮೈತ್ರೇಯಿ ಮತ್ತು ಕಾತ್ಯಾಯಿನಿ, ಇಬ್ಬರನ್ನು ಕರೆದು, ನಾನು ಸನ್ಯಾಸಿ ಆಗ್ತಿದ್ದೇನೆ, ಆಸ್ತಿಯೆಲ್ಲ ಭಾಗ ಮಾಡಿಬಿಟ್ಟಿದ್ದೇನೆ, ಇದು ನಿನಗೆ ಇದು ನಿನಗೆ ಅಂತ ಹೇಳಿದರು. ಕಾತ್ಯಾಯಿನಿ ಒಪ್ಕೊಂಡ್ಬಿಟ್ಲು, ಮೈತ್ರೇಯಿ ಕೇಳಿದ್ಲು, ಇಷ್ಟೆಲ್ಲ ಆಸ್ತಿ ಕೊಡ್ತಿರಲ್ಲ, ಇದನ್ನು ಮೋಕ್ಷ ಆಗುತ್ತಾ ಅಂತ ಕೇಳಿದ್ರು. ಅವ್ರು ಮೋಕ್ಷ ದೇವರಾಣಿ ಆಗೋದಿಲ್ಲ ಅಂತ ಹೇಳಿದರು. ನಾ ಅಮೃತತ್ವಸ್ಯ ಆಶಾಸ್ತಿ ವಿತ್ತೇನ, ಹಣಕಾಸುಗಳೆಲ್ಲ ಮೋಕ್ಷ ಆಗೋದಿಲ್ಲ ಅಂತ ಹೇಳಿದರು. ತಕ್ಷಣ ಅಂತ ಏನ ಅಹಂ ಅಮೃತಾನಸ್ಯಾಮ್ ಕಿಮಹಂ ತೇನ ಕುರಿಯಾಮ್, ಮೋಕ್ಷ ಸಿಗದವಲ್ಲಿ ತೊಗೊಂಡು ನಾನೇನು ಮಾಡಲಿ, ಬೇಕಾಗಿಲ್ಲ ನನಗೆ ಮೋಕ್ಷದ ದಾರಿ ತೋರಿಸ್ರಿ ಅಂತ ದೊಡ್ಡ ಉಪದೇಶ ಮಾಡ್ತಾರೆ. ಅದಿಷ್ಟು ಟೆಕ್ಸ್ಟ್ ಬುಕ್ ಆಗಿಬಿಡುತ್ತಾನೆ, ಗೊತ್ತಾಯ್ತಾ. ಮುಂದೆ ಟೆಕ್ಸ್ಟ್ ಬುಕ್ ಆಗಿ ಬರುತ್ತೆ, ಅದು ಶ್ರೇಷ್ಠವಾದ ಮಾತು. ಆಕೆ ಆಕೆ ವಿಚಾರ ಮಾಡಲಿಲ್ಲ, ಅದನ್ನು ಕೊಟ್ಟ ತಕ್ಷಣ ಈಗ ವಿಚಾರ ಮಾಡಿದ್ದು, ಮೋಕ್ಷ ಆಗುತ್ತಾ ಇದರಿಂದ ಇದು ನಮಗೆಲ್ಲ ಪಾಠ. ಏನಾದ್ರು ಕೊಟ್ಟ ತಕ್ಷಣ ಏನು ಮಾಡಬೇಕು, ಮನೆ ಮಾಡಬೇಕು, ಮೋಕ್ಷ ಆಯ್ತಾ, ಏನು ಟ್ಯಾಕ್ಸ್ ಜಾಸ್ತಿ ಆಯ್ತು ಹೊರತು ಮೋಕ್ಷ ಏನಾಗೋದಿಲ್ಲ ಅದರಿಂದ. ಮತ್ತು ಇನ್ನೇನಾಯಿತು, ಏನೋ ಅರ್ಧ ಮೋಕ್ಷ ಆಯ್ತೇನಪ್ಪ, ಇಲ್ಲ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮೋಕ್ಷದ ಗುರಿ ಒಂದು ಇಲ್ಲದೆ ಹೋದರೆ ನಮ್ಮ ಸಾಧನೆ ಎಲ್ಲ ವ್ಯರ್ಥ. ಮೋಕ್ಷ ಒಂದು ಬಂತು ಅಂದರೆ ಸಾಧನೆ ಎಲ್ಲ ಸಾರ್ಥಕ. ಇದನ್ನು ಟ್ರೈನ್ ಅಪ್ ಮಾಡಿಬಿಟ್ಟು ಇಷ್ಟು ಭಾಗ ಟೆಕ್ಸ್ಟ್ ಬುಕ್ ಮಾಡಿದ್ರು ಸಾಕು. ಸಣ್ಣ ವಯಸ್ಸಿನಲ್ಲಿ ಮಣಿಮಂಜರಿಯೆಲ್ಲ ಹೇಳಿದ ಮೇಲೆ ಇಷ್ಟು ಭಾಗ ಒಂದು 8-10 ಪುಟ ಓದಿಸ್ಬಿಟ್ರು ಕೂಡ ಅವನೇನು ಮಾಡೋದಿಲ್ಲ ಜನ್ಮದಲ್ಲಿ, ಸೆಷ್ಟ್ ಕರೆಕ್ಟಾಗಿ ಬದುಕ್ತಾನೆ. ಇವರದ್ದು ಗುರಿ ಇಟ್ಕೊಂಡ್ಬಿಡ್ತಾನೆ, ಒಂದು ಗುರಿನ ಗುರಿ ತಕ್ಕಂತೆ ಬದುಕ್ತಾನೆ, ಕೆಲಸ ಮಾಡ್ತಾನೆ, ಏನೋ ಎಲ್ಲ ಮಾಡ್ತಿರಲಿ, ಎಲ್ಲಿಗೆ ಎಂಡ್ ಆಗ್ತಾನೆ ಅವನು, ಮೋಕ್ಷ ಆಗಬೇಕು. ತಲೆ ಕೂತ್ಬಿಡುತ್ತಾನೆ, ಇವತ್ತು ಓದೋ ಹುಡುಗನ ಮುಂದೆ ಕೆಲಸ ಸಿಗಬೇಕು ಅಂತ ತಲೆಯಲ್ಲಿ ಹೇಗಿರುತ್ತೆ ನೋಡಿ, ಆಟ ಆಡ್ತಿರ್ತಾನೆ, ಊಟ ಎಲ್ಲ ಮಾಡ್ತಿರ್ತಾನೆ, ನಾಳೆ ಪರೀಕ್ಷೆ, ತಕ್ಷಣ ಬಿಟ್ಟು ಬಂದ್ಬಿಡ್ತಾನೆ. ಆಟದಲ್ಲೂ ಕೂಡ ಏನು ಮರೆಯೋದಿಲ್ಲ, ಪರೀಕ್ಷೆ ಮರೆಯೋದಿಲ್ಲ, ಊಟ ಕೂತಾಗಲೂ ಪರೀಕ್ಷೆ ಮರೆಯೋದಿಲ್ಲ, ಯಾಕೆ ಗುರಿ ಇಟ್ಕೊಂಡಿದ್ದಾನೆ ಅವನಿಗೆ. ಅದೇ ರೀತಿಯೇ ನಾವೆಲ್ಲರೂ ಮೋಕ್ಷ ಮುಂದೆ ಮಕ್ಕಳಿಗೆ ಸರಿಯಾಗಿ ಹೇಳ್ಕೊಟ್ಬಿಟ್ರೆ ಅದಕ್ಕಿಂತ ಪುರುಷಾರ್ಥ ಇಲ್ಲ ಅಂತ ಗೊತ್ತಾದರೆ ಕಣ್ಣು ಮುಚ್ಕೊಂಡು ಸಾಧನೆ ಮಾಡ್ತಾರೆ, ಅವ್ರು ಬೇಡ ಅಂದರೂ ಮಾಡ್ತಾರೆ. ತತ್ರ ಪ್ರತಿ ವಾಕ್ಯಂ ವಾಕ್ಯಾರ್ಥಾನಾಂ ಅನೇಕೇಶ್ವಪಿ ತೈರಸ್ಯ ಶಾಸ್ತ್ರಸ್ಯ ವಿಷಯವತ್ತಾ ಯುಜ್ಯತೆ ಭೇದ ಪ್ರಸಂಗ. ಈಗ ಪ್ರತಿ ವಾಕ್ಯಂ ವಾಕ್ಯಾರ್ಥಾನಾಂ ಅನೇಕತ್ವೇಪಿ, ಅನೇಕ ವಾಕ್ಯಗಳಿವೆ, ಅನೇಕ ವಾಕ್ಯಗಳಿದ್ದರೂ ಕೂಡ ವಾಕ್ಯಾರ್ಥ ಒಂದೇ ಆದ್ದರಿಂದ ಪ್ರತಿ ವಾಕ್ಯದ ಗುರಿ ಏನಾಗಬೇಕದು. ಅಲ್ಲಿಗೆ ಫಿಸಿಕ್ಸ್ ಪುಸ್ತಕ ತೆಗೆದರೆ ಕೊನೆಯವರೆಗೆ ಏನಿರಬೇಕು ಅದರಲ್ಲಿ, ಫಿಸಿಕ್ಸ್ ಎಂಡ್ ಆಗಲೇಬೇಕು ಫಿಸಿಕ್ಸ್ಗೆ. ಅದು ಮ್ಯಾಥಮೆಟಿಕ್ಸ್ ಏನೇನೋ ಬರಬಹುದು ಮತ್ತೆ, ಬಟ್ ಗುರಿ ಮಾತ್ರ ಏನಾದರೂ ಫಿಸಿಕ್ಸೇ ಆಗಿರಬೇಕು. ಅದೇ ರೀತಿಯಲ್ಲಿ ನಾವು ಯಾವುದೇ ವಿಚಾರ ಒಂದು ವಿಷಯ ತಗೊಂಡ ಮೇಲೆ ಅದು ಸಂಬಂಧಪಟ್ಟ ವಿಚಾರಣೆ ಬಂದಿರಬೇಕು. ಮೋಕ್ಷದ ವಿಚಾರಣೆ ಯಾವುದೇ ವಾಕ್ಯ ಏನೇ ಆಗಿರಲಿ ಮೋಕ್ಷಕ್ಕೆ ಲಿಂಕ್ ಆಗಲೇಬೇಕು. ಶಾಸ್ತ್ರಸ್ಯ ವಿಷಯ ಒತ್ತಾ ಯುಜ್ಯತೆ ಭೇದ ಪ್ರಸಂಗ. ಇವತ್ತು ನಾವು ಎಷ್ಟು ಕಿಲೋಮೀಟರ್ ಮುಂದವರು ಮೈಸೂರು ಹೋಗ್ತಿದ್ದೀವಿ ಅಂತ ತಿಳ್ಕೊಬೋಣ. ಒಂದು ಸ್ವಲ್ಪ 3 ಕೂಡ ಯಾಕಡೆ ಹೋಗ್ತೀವಿ ನಾವೀಗ, ಒನ್ ಸ್ಟೆಪ್ ನಿಯರ್ ಟು ಮೈಸೂರು. ಪ್ರತಿ ಕ್ಷಣದಲ್ಲೂ ಮುಂದೆ ಹೋಗ್ತಾನೆ ಇರ್ತೇವೆ ನಾವು. ಡಿವೇಷನ್ ಅಂತ ಹೋಗ್ತಾನೆ ಕೆಲವು ಸಲ, ಸಿಟ್ಟು ಬಂದ್ಬಿಡುತ್ತೆ ಯಾಕೆ ಡಿವೇಷನ್ ಅಂತ ಕೇಳ್ತಾನೆ. ಆ ರೋಡ್ ಕಟ್ ಆಗಿದ್ರೆ ಹೀಗೆ ಹೋಗ್ತೀನಿ ಅಂತ, ಹಾಗಿರೋ ಓಕೆ ಅಂತ. ಯಾಕೆ ಗುರಿಯ ಮಾತು ಯಾವ ಕಡೆ ಇದೆ ಮತ್ತೆ, ಈ ಕಡೆ ಡಿವೇಷನ್ ಇದ್ರೂ ಕೂಡ ಆ ಕಡೆ ಹೋಗ್ತಾ ಇದೆ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಡಿವೇಷನ್ ಯಾತಕ್ಕೆ ಬಂತು ಅಂದರೆ ಆ ದಾರಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಅಲ್ಲಿ ಕೆಲವು ಸರ್ ತಂದು ವಾಪಸ್ ಹೋದಕ್ಕೆ ಕಾಣುತ್ತೆ, ಈಗ ವಾಪಸ್ ಹೋದಕ್ಕೆ ಕಾಣುತ್ತೆ ಮತ್ತು ಹೀಗೋ ಹೀಗೆ ಬಂದ್ಬಿಡ್ತಾರೆ. ತಿಳಿತಾ? ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ಶಾಸ್ತ್ರನ ಬೇರೆ ವಿಷಯ ಹೇಳ್ದಾಗ ಕಾಣಿಸುತ್ತೆ, ಬೇರೆ ವಿಷಯ ಹೇಳೋದ್ರಲ್ಲಿ ಏನು ಹೇಳುತ್ತೆ ಅಂದ್ರೆ ಮತ್ತೆ ಮೋಕ್ಷ ಸಂಬಂಧಪಟ್ಟ ಮಾತೇ ಆಡೋದು. ಸರಿಯಾಗಿ ಗೊತ್ತಿರಬೇಕು. ತೇನ ಏಕೇನ ಅಥೋ ಯತ್ ಪ್ರತಿಪತ್ಯರ್ಥಂ ಅವಾಂತರ ವಾಕ್ಯಾರ್ಥ ಪ್ರತಿಪಾದನ ತೇನ ಏಕೇನ ಮಹಾತಾತ್ಪರ್ಯ ಗೋಚರೇಣ ವಿಷಯೇಣ ಭವಿತವ್ಯಂ. ನಮ್ಮಲ್ಲಿ ಪದ್ಧತಿ ಇದೆ. ಒಂದು ಬೆಟ್ಟ ಗುಡ್ಡ ಒಂದು ಇಷ್ಟು ಜಾಗ ಹತ್ತಬೇಕೀಗ, ಗೊತ್ತೈತೆ, ವೆಹಿಕಲ್ ಸ್ಟಾಪ್ ಮಾಡಿಬಿಡುತ್ತೆ. ಫಸ್ಟ್ ಏನು ಮಾಡ್ತಾನೆ ಅವನೀಗ, ಸ್ವಲ್ಪ ಹಿಂದಕ್ಕೆ ತೊಗೊಂಡು ಮುಂದೆ ಜೋರ ಬಂದ್ಬಿಡ್ತಾನೆ, ಅವಾಗ ಮುಂದೆ ಹೊಲಕ್ಕೆ ಬರೋದು. ಬೆಟ್ಟ ಹತ್ಬೇಕಾದ್ರೆ ಸುಮ್ಮನೆ ಹತ್ತಿರ ಬರೋದಿಲ್ಲ, ಓಡಬೇಕಾದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಿ ವಾಪಸ್ ಮುಂದೆ ಹೋಗ್ಬಿಡ್ತಾನೆ. ಅದೇ ಏನು ಪಿಕಪ್ ಮಾಡ್ಬೇಕಲ್ಲಿ ಅವನೀಗ, ಆ ಮೂಮೆಂಟ್ ಪಿಕಪ್ ಮಾಡೋಕೆ ಆವಾಗ ಮುಂದೆ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಹಿಂದೆ ಹೋದಾಗ ಕಾಣತ್ತೆ ಆ್ಯಕ್ಚುಲಿ ಉದ್ದೇಶ ಇರೋದೇನ, ಒಂದೀಗ ಮುಂದೆ ಹೋಗೋ ಉದ್ದೇಶ ಇದೆ. ಮುಂದೆ ಫಾಸ್ಟಾಗಿ ಮುಂದೆ ಭಾಳ ಆತಂಕ ಇದ್ದಾಗ ಫಾಸ್ಟಾಗಿ ನುಗ್ಗಿ ಹೋಗ್ಬಿಡ್ತಾನೆ. ಅದೇ ರೀತಿಯಲ್ಲಿ ಪ್ರತಿ ಒಂದು ತಾತ್ಪರ್ಯ ಹಿಂದೆ ಹೋದರೂ ಮುಂದೆ ಹೋಗೋದು ಗುರಿ ಆಗಿದೆಯೋ, ವೇದಶಾಸ್ತ್ರ ಏನೇ ಹೇಳಿದರೂ ಕೂಡ ಅಗ್ನಿ ಅಂತೂ ಭಾರಿ ಅಗ್ನಿ ಹೊಗಳಿಬಿಡುತ್ತೆ. ಹೀರೆ ಅಗ್ನಿ ಹೊಗಳುತ್ತೆ ಅಂತ ಕೇಳಿದರೆ ಇಲ್ಲಿ ಹೋಮ ಮಾಡಿದರೆ ದೇವರಿಗೆ ಮುಟ್ಟುತ್ತೆ, ಅಲ್ಲಿ ಹೇಳಬೇಕಾಗಿದೆ. ಅರ್ಥ ಆಯ್ತಾ? ಬ್ರಾಹ್ಮಣನ ಭಾರಿ ಹೊಗಳಿಬಿಡ್ತಾರೆ, ಈ ಮೂಲಕ ಜ್ಞಾನ ಪಡೆಯಬೇಕು ಅಂತ ಹೇಳ್ತಾರೆ. ಗೋವಿನ ಭಾರಿ ಹೊಗಳುತ್ತಾರೆ, ಆ ಕ್ಷೀರಾಭಿಷೇಕ ಮಾಡೋದು ದೇವರಿಗೆ ಅಂತ ಹೇಳೋದಕ್ಕೋಸ್ಕರ ನೋಡಿದ ಬರೀ ಗೋವಿನ ಪ್ರಶಂಸೆ ಕಂಡ ಕಾಣುತ್ತೆ, ಲಿಂಕ್ ಮಾತ್ರ ಹೋಗೋದು ಅಲ್ಲಿಗೇನೆ. ಇದೆಲ್ಲ ಟೀಕಾರಾಯರಿ ಮಾತನ್ನು ಬಿಡಿಸಿ ಬಿಡಿಸಿ ಆಚಾರ್ಯ ಇದೆಲ್ಲ ಬಿಡಿಸಿ ಹೇಳಿಲ್ಲ, ಹೀಗೆಲ್ಲ ಪೂರ್ತಿ ಆದರೆ ತಿಳಿಸಿ ಹೇಳ್ತಾರೆ. ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥ, ಇದೆಲ್ಲ ಅವರೇ ಫಾಲೋ ಮಾಡಿದವರು. 20 ವರ್ಷ ಒಳ್ಳೆ ರಾಜ್ಯ ಏನು ಎಲ್ಲ ಇತ್ತಂತವ್ರಿಗೆ. ಶ್ರೀಮನ್ ಮಾತಾ ಪಿತೃಮುಖ ಜನೆ ಬಾಂಧವೇ ವರ್ತಮಾನೆ ಕಾಂತಾಯುಗ್ಮೆ ಕಮಲವದನೆ ಚಾರ್ವಶೇಷ ಪ್ರತೀಕೆ ಆಮೇಲೆ ರಜತಕ ತಾರುಣ್ಯ ಅಲಂ ರಜತ ಕನಕ ಅಶ್ವಾದಿಕೆ ವೈಭವೇಪಿ ನ್ಯಸ್ತಾಶೇಷ ಯತಿರಯಬಹುತ್ ಶೈವ ಲೋಕೇ ವಿರಕ್ತಿ. 20 ವರ್ಷ ಭಾರಿ ರಾಜ್ಯ, ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಶ್ರೀಮಂತರಾಗಿದ್ದಾರೆ, ಇಬ್ಬರು ಹೆಂಡಂದರಿದ್ದಾರೆ, ಚತುರಂಗ ಬಲ ಇದೆ, ಖಾಲಿ ಕೋಶ ಇಲ್ಲ, ಬರೀ 20 ವರ್ಷ. ಅಂಥದ್ದು ಏನು ಬಿಟ್ರು ಅವರು? ಒಂದು ನ್ಯಸ್ತ ಅಶೇಷ ಎಲ್ಲ ಬಿಟ್ಟುಬಿಟ್ರು. ವ್ರತದಲ್ಲಿ ಒಂದೊಂದನೇ ಬಿಡಲಿಕ್ಕೆ ಬಂದಿತ್ತು ನಿಮಗೆ, ಎಲ್ಲ ಅಲ್ಲ ಒಂದೊಂದೇ ಬಿಡಬೇಕು, ಎಲ್ಲ ಒಟ್ಟಿಗೆ ಬಿಟ್ಟುಬಿಟ್ರು. ಬಿಟ್ಟು ಏನಾದರೂ ಎತ್ತಿರೇಯಬಹುದು ಶೈವ ಲೋಕೇ ವಿರಕ್ತಿ. ಯಾತಕ್ಕೆ? ಅವ್ರು ಏನು ಮಾಡಿದಾರೋ ಅದನ್ನೇ ಹೇಳ್ತಿದ್ದಾರೆ ಅವರಿಗೆ. ಅಲ್ಲಿವರೆಗೆ ಏನು ಗೊತ್ತಿದ್ದಿಲ್ಲ ಅವರಿಗೆ, ಮೋಕ್ಷ ಪುರುಷಾರ್ಥ ಗಮನಿಸಿದ್ದಿಲ್ಲ. ಅದು ಮೂಲತಃ ಗೊತ್ತಿತ್ತು, ಮರ್ತೋಗ್ಬಿಟ್ಟಿತ್ತು. ಅದರಿಂದ ಯಾವಾಗ ಜ್ಞಾಪಕ ಬಂತು ಏನು ಮಾಡ್ತಾರೆ ಅದನ್ನು? ಯಾಕೆ ಯಾವುದೋ ಮಾತಾಡ್ತಾ ಕೂತಿರ್ತಾರೆ, ನಾಳೆ ಪರೀಕ್ಷೆ ತಕ್ಷಣ ಎದ್ದು ಬಿಡ್ತಾರೆ. ಆ ತಿರೋಧಾನ ಅಂದ್ರೆ ಆ ಥರ ಯಾವುದೋ ಕಾರಣ ಮರೆತು ಮಾತಾಡ್ತಿರ್ತಾರೆ, ಹೇಳಿದ ತಕ್ಷಣ ಎದ್ದು ಬಿಡ್ತಾರೆ. ಆ ಥರ ತಕ್ಷಣ ಸಡನ್ನಾಗಿ ಚೇಂಜ್ ಆಗಿಬಿಟ್ಟು ಅದನ್ನೇ ಬರೀತಾರೆ. ಈಗ ಮೋಕ್ಷ ಶಾಸ್ತ್ರ ಅಂದರೆ ಸರ್ವೋತ್ತಮವಾದದ್ದು ಮೋಕ್ಷ, ಅದನ್ನು ಪಡೀರಕ್ಕದ್ದು ಗುರಿ ನಮಗಿರಬೇಕೀಗ. ಅಥೋ ಯತ್ ಪ್ರತಿಪತ್ಯರ್ಥಂ ಅವಾಂತರ ವಾಕ್ಯಾರ್ಥ ಪ್ರತಿಪಾದನಂ ತೇನ ಏಕೇನ ಮಹಾತಾತ್ಪರ್ಯ ಗೋಚರೇಣ ವಿಷಯೇಣ ಭವಿತವ್ಯಂ. ಆದ್ದರಿಂದ ತೇನ ಏಕೇನ ಮಹಾತಾತ್ಪರ್ಯ ಗೋಚರೇಣ ವಿಷಯೇಣ, ಯಾವುದೇ ಅವಾಂತರ ವಾಕ್ಯ ಮುಖ್ಯ ವಿಷಯ ಲಿಂಕ್ ಕೊಡುತ್ತೆ ಅದು ಮೋಕ್ಷ. ಪ್ರತಿಯೊಂದು ವಾಕ್ಯ ಅದನ್ನೇ ಹೇಳಬೇಕು ಅಂತ ಉಳಿತೀಗ. ಯಶ್ಚ ಜ್ಞಾತ ಅಭಿಪ್ರೇತ ಪ್ರಯೋಜನ ಹೇತು ಸಯೇವ ತಥಾಭಾವ ವಾಪದ್ಯತೆ. ಆದರೆ ಯಶ್ಚ ಜ್ಞಾತ ಅಭಿಪ್ರೇತ ಪ್ರಯೋಜನ ಹೇತು, ಅಲ್ಲಿ ವಸ್ತು ಇದೆ, ಇವನಿಗೆ ಗೊತ್ತಿಲ್ಲ, ಅವಾಗ ಅಟೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಗೊತ್ತಾಗಬೇಕು, ವಸ್ತು ಇರಬೇಕಷ್ಟೇ, ಅಲ್ಲಿ ಏನಾಗಬೇಕದು ಗೊತ್ತಾಗಬೇಕದು. ಇವತ್ತು ಎಲ್ಲ ಅಡುಗೆ ಮಾಡಿದ್ರೆ ಬಡಿಸ್ತಾನೇ ಇಲ್ಲ, ಆಮೇಲೆ ಮಜ್ಜಿಗೆ ತಂದುಬಿಟ್ರೆ ಆಮೇಲೆ ನೋಡ್ತಾರೆ, ಹಾಗೆ ಇದೆ ಮಾಡಿದ್ದೆಲ್ಲ ಕೂಡ. ಸೊ ಮಾಡಿದ್ದೇನಾಗಿರಬೇಕು? ಗೊತ್ತಾಗಬೇಕು, ಮೋಕ್ಷದ ಬಗ್ಗೆ ಗೊತ್ತಾಗಬೇಕು, ಕೊಡೋರು ಯಾವನು ಅಂತ ಗೊತ್ತಾಗಬೇಕು, ನಮಗೆ ಅದು ಬೇಕಾಗಬೇಕು. ಅವಾಗ ಏನು ಮಾಡ್ತೇವೆ ನಾವೀಗ? ಆಗ ಪ್ರವೃತ್ತಿ ಶುರುವಾಗ ತಥಾಭಾವ ಮಾಪತ್ಯತೆ ಅನ್ಯಥಾ ವಿಷಯ ಪ್ರಯೋಜನೆಯೋ ಸಂಬಂಧಾಭಾವೇ ಶಾಸ್ತ್ರಸ್ಯ ಅನುಪಾದೇಯತ್ವ ಪ್ರಸಂಗ. ವಿಷಯ ಇದೆ, ಸಂಬಂಧ ಲಿಂಕ್ ಕೊಡದೆ ಹೋಗಿಬಿಟ್ರೆ ಅದೇನಾಗುತ್ತೆ ನಮಗಾಗ? ಇದೇ ಸಿಗೋದು, ದೊಡ್ಡ ಬ್ರಿಡ್ಜ್ ಕಟ್ಟಿಬಿಟ್ಟಿದ್ದಾರೆ, ಫಸ್ಟಾಸ್ ಆಗಿದೆ, ಲಿಂಕೇ ಇಲ್ಲ ಅದಕ್ಕೆ ಮೇಲಕ್ಕೆ ಹೋಗ್ಲಿಕ್ಕೆ. ಅದಾಗ್ಬಿಟ್ಟು ನದಿ ದಾಟಿಬಿಡ್ತಾನೆ, ಬಟ್ ಬ್ರಿಡ್ಜಿಗೆ ಅಪ್ರೋಚ್ ಇಲ್ಲ. ಬ್ರಿಡ್ಜಿಗೆ ಅಪ್ರೋಚ್ ಇದ್ರೆ ಪ್ರಯೋಜನ, ದೊಡ್ಡ ಟ್ಯಾಂಕ್ ಇದೆ, ಅದಕ್ಕೆ ಔಟ್ಲೆಟ್ಟೇ ಇಲ್ಲ. ಅದಕ್ಕೋಸ್ಕರ ಏನಿರಬೇಕಂದ್ರೆ ಸಂಬಂಧ ಇರಬೇಕು. ಟ್ಯಾಂಕ್ ನೋಡಿದ್ರೆ ಫಸ್ಟ್ ಔಟ್ಲೆಟ್ ನೋಡ್ತಾನೆ ಎಲ್ಲಿದೆ ಅಂತ ಹೇಳಿ. ಅದಕ್ಕೆ ವಿಷಯ ಶಾಸ್ತ್ರಕ್ಕೂ ವಿಷಯಕ್ಕೂ ಏನಿರಬೇಕು? ನಮಗೀಗ ಸಂಬಂಧ ಬೇಕು. ಅಭಿಪೇತ ಪ್ರಯೋಜನ ಸಚ್ಚ ಮೋಕ್ಷಸ್ಯ, ಈ ಮೋಕ್ಷ ಇದೆ ಅಂತಾಯ್ತು, ನಮಗೆ ಬೇಕು ಅಂತಾಯ್ತು, ಈ ತಗೊಳ್ಳೋ ದಾರಿ ಬೇಕಾಯ್ತು ನಮಗೀಗ, ಹೇಗೆ ತಗೊಳ್ಬೇಕು ಅಂತೇಳಿ ಅದಕ್ಕೆ ಉತ್ತರ ಸಿಕ್ತು. ಸರ್ವೋತ್ಕೃಷ್ಟತೆಯ ಜ್ಞಾತ ಪ್ರಸನ್ನೋ ಭಗವಾನ್ ವಿಷ್ಣುರೇವ ಹೇತು. ಮೋಕ್ಷ ವಿಷ್ಣುವೇ ಮೋಕ್ಷವನ್ನು ಕೊಡಬವನು. ಮೋಕ್ಷ ಎಲ್ಲರಿಗೂ ಕೊಟ್ಟುಬಿಡಲಿ ಅಂದರೆ ತಿಳ್ಕೊಂಡವರಿಗೆ ಕೊಡ್ತಾರೆ. ಮೋಕ್ಷ ಸರ್ವೋತ್ತಮ ಪ್ರಯೋಜನ, ಕೊಡೋದು ಯಾರೀಗ? ಸರ್ವೋತ್ತಮ ದೇವತೆ ಕೊಡಬೇಕು. ಸರ್ವೋತ್ತಮ ದೇವತೆ ಯಾರು? ವಿಷ್ಣು. ದೇರ್ಫೋ ವಿಷ್ಣುವನ್ನು ಏನು ಮಾಡಬೇಕು ನಾವೀಗ? ಆರಾಧನೆ ಮಾಡಬೇಕು. ಅದು ವಿಷ್ಣು ತತ್ವ ವಿನಿರ್ಣಯ ಅಂತ ಲಿಂಕ್ ಕೊಟ್ಟರೆ ಈ ರೀತಿ ಮಾಡಿದಾಗ ಏನಾಗುತ್ತಾಗ? ವಿಷ್ಣು ತತ್ವ ವಿನಿರ್ಣಯ, ವಿಷ್ಣುವನ್ನು ಯಾಕೆ ಆರಾಧನೆ ಮಾಡ್ತೀರಿ ಅಂದರೆ ಮೋಕ್ಷ ಕೊಡೋನು ಅವನೇ. ಗೊತ್ತಾಯ್ತೀರಿ, ಎಲ್ಲ ಮಂತ್ರಾಕ್ಷರಿ ಸಹಬಾಳೆ ತಿಳ್ಕೊಂಡ್ಬಿಡ್ತಾರೆ, ಯಾಕೆ ಸಂಭಾವನೆ ಕೊಡೋರು ಅವರೇ. ಯಾರು ಸಂಬಾರಕ್ಕೂ ಅಲ್ಲಿ ಇಟ್ಕೊಂಡ್ಬಿಡ್ತಾರೆ ಹೋಗಿ. ಟೋಕನ್ ನಿಲ್ಲಿಸ್ಕೊಂಡು ಇಲ್ಲಿ ಚೆಕ್ ಕೊಡ್ತಾರೆ, ಕಾಯ್ತಾ ಇರ್ತಾರೆ ಟೋಕನ್ ಹಿಡ್ಕೊಂಡು. ಗೊತ್ತಾಯ್ತು, ಬೇರೆ ಕಡೆ ನೋಡೋದಲ್ಲ ಕಮ್ಮ, ಅಲ್ಲೇ ಕಾಯ್ವಾ ಕೂತರೋ ಕಾಯ್ತಿರ್ತಾರೆ. ಮೋಕ್ಷ ಕೊಡೋದು ಯಾರೀಗ? ನಾರಾಯಣ. ಅದು ಗೊತ್ತಾಗಿಬಿಟ್ರೆ ಕಣ್ಣು ಮುಚ್ಕೊಂಡು ಏನೋ ಒಪ್ಪಬೇಕಾಗ, ಬಿಟ್ಟು ತರೋದು ಒಪ್ಪಲೇಬೇಕು. ಇದೇ ವೆಂಕಟೇಶ್ ಕಲ್ಯಾಣ ಕತೆ ಬಂತಲ್ಲ, ದೊಡ್ಡ ಯಾಗ ಮಾಡ್ತಿದ್ದೀರಿ, ಯಾರಿಗೆ ಅರ್ಪಿಸ್ತೀರಿ ನೀವೀಗ? ಇಷ್ಟು ದೊಡ್ಡ ಕೆಲಸ ಯಾರಿಗೆ ಅರ್ಪಿಸ್ಬೇಕು? ದೊಡ್ಡ ದೇವರಿಗೆ ಅರ್ಪಿಸ್ಬೇಕು. ದೊಡ್ಡ ದೇವರು ಯಾರು? ಪರೀಕ್ಷೆ ಮಾಡ್ಕೊಬಂದ್ರು ಹರಿಹಿ ಸರ್ವೋತ್ತಮ ಸ್ವಯಂ ಅಂತೇಳಿ. ಇವತ್ತು ಇನ್ವೆಸ್ಟ್ ಮಾಡಬೇಕಾದ್ರೂ ಕೂಡ ಯಾರಲ್ಲೇ ಮಾಡ್ಬೇಕು? ನಾವೀಗ ದೊಡ್ಡ ವ್ಯಕ್ತಿಯಲ್ಲಿ ಮಾಡಬೇಕು. ಮ್ಯಾಕ್ಸಿಮಮ್ ಇದು ಕೊಡಬೇಕಾಗ. ಮ್ಯಾಕ್ಸಿಮಮ್ ಕೊಡೋದು ಮೋಕ್ಷನೇ, ಮೋಕ್ಷಕ್ಕಿಂತ ಮ್ಯಾಕ್ಸಿಮಮ್ ಇಲ್ಲ. ಬೇರೆ ಯಾರಿಗೂ ಯಾವ ಶಕ್ತಿ ಇಲ್ಲ, ಮೋಕ್ಷ ಕೊಡೋ ಶಕ್ತಿ ಇಲ್ಲ. ಅದಕ್ಕೆ ದೇವರಲ್ಲೇ ಕೃಷ್ಣಾರ್ಪಣ ವಸ್ತು ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಮೋಕ್ಷ ಕೊಡೋ ದೇವರಿಗೆ ಅರ್ಪಣೆ ಅಂತ ಅರ್ಥ. ಮೋಕ್ಷ ಕೊಡುವ ದೇವರಿಗೆ ಅರ್ಪಣೆ, ಸಂಧ್ಯಾ ಅನ್ನ ಮಾಡಿದ ಕೃಷ್ಣಾರ್ಪಣ ವಸ್ತು, ದೇವ್ರ ಪೂಜೆ ಕೃಷ್ಣಾರ್ಪಣ ವಸ್ತು. ಎಲ್ಲ ಮೋಕ್ಷ ಕೂಡ ನಾವು ಒಬ್ಬನೇ ಆದ್ದರಿಂದ ಎಲ್ಲವನ್ನು ಆತನಿಗೆ ಅರ್ಪಿಸ್ಬೇಕು. ಅಭಿಪ್ರೇತ ಪ್ರಯೋಜನಸ್ಯ ಚ ಮೋಕ್ಷಸ್ಯ ಸರ್ವೋತ್ಕೃಷ್ಟತೆಯ ಜ್ಞಾತಃ ಪ್ರಸನ್ನೋ ಭಗವಾನ್ ವಿಷ್ಣುರೇವ ಹೇತು. ಸರ್ವೋತ್ತಮ ಅಂತ ತಿಳ್ಕೊಂಡಾಗ ಮಾತ್ರ ಮೋಕ್ಷ ಕೊಡ್ತಾರೆ, ಎದುರ್ಕೊಡೋದು. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಕರ್ತ. ಅತಃ ಸಏವ ತಥಾವಿಧ ಸಕಲ ಸದಾಗಮ ಮಹಾತಾತ್ಪರ್ಯ ಗೋಚರ ಅಂಗೀಕಾರ್ಯ. ದೇರ್ಫೋರ್ ನಮಗೆ ಬೇಕು ಮೋಕ್ಷ. ಶಾಸ್ತ್ರ ಅನ್ನು ಕೊಡೋ ಉಪಾಯ ಹೇಳ್ತಾ ಇದೆ, ಕೊಡಿಸು ಕೊಡೋ ನಾರಾಯಣ ಅಂತ ಹೇಳ್ತಾ ಇದೆ. ಪ್ರತಿಯೊಬ್ಬರು ಏನು ಮಾಡಬೇಕಾಯ್ತೀಗ? ಸಕಲ ಸದಾಗಮಡಿಯೂ ಕೂಡ ಮಹಾತಾತ್ಪರ್ಯ ಒಂದೇ ಇರಬೇಕು, ತೊಪ್ಕೋಬೇಕು. ಇತ್ಯಾಶಯವಾನ್ ಇಷ್ಟೆಲ್ಲ ಆಚಾರ ಮನಸ್ಸಲ್ಲಿದೆ, ಹೇಳೋಕೆ ಕೊಟ್ಟಿದ್ದಾರೆ. ಈಗ ಅದ್ರ ಮುಂದೆ ಹೇಳ್ತಾರೆ ಟೀಕರ ಏನು ಮಾಡಿಬಿಟ್ರೆ, ಈಗ ಹೇಳೋದನ್ನೆಲ್ಲ ಸಮಪ್ ಮಾಡಿಬಿಟ್ಟು ಅದ್ರ ಮುಂದೆ ಎಲ್ಲ ಆಚಾರ ತೋರಿಸ್ತಾರೆ ಅಂತ ಹೇಳ್ತಾರೆ. ಮೋಕ್ಷ ಸರ್ವ ಪುರುಷಾರ್ಥಮ ಆಧಾರ ಕೊಡಬೇಕಾದ್ರೆ, ಈಗ ಬರೀ ಹೇಳಿದ್ರೆ ಸಾಲದು. ಪುರುಷ ಸರ್ವೋತ್ತಮ ಆಧಾರ ಕೊಡಬೇಕೀಗ, ಅವ್ರು ಭಕ್ತಿ ಮಾಡಬೇಕು ಅದಕ್ಕೆ ಆಧಾರ ಕೊಡಬೇಕು. ಅದಿಷ್ಟು ಕೊಟೇಶನ್ ಕೊಡ್ತಾ ಹೋಗ್ತಾರೆ. ಇತ್ಯಾಶಯವಾನ್ ಸ್ವರ್ಗಾದೇರೇವ ಪರಮಪುರುಷಾರ್ಥತ ಬದ್ಯಮಾನಾನ ಅಪಾಕರಣಾಯ ಎದುರಿದ್ದಾರೆ. ಸ್ವರ್ಗಾದಿಗಳೇ ಮಹಾಪುರುಷಾರ್ಥವೇ. ಸ್ವರ್ಗಾದಿಗಳೇ ಮಹಾಪುರುಷಾರ್ಥ. ಸ್ವಲ್ಪ ಯೋಚನೆ ಮಾಡಬೇಕು, ಸ್ವರ್ಗಕ್ಕೆ ಹೋಗ್ಬೇಕು ಅವ್ರ ಗುರಿ, ನಮ್ಮ ಜನಕ್ಕೆ ಫಾರಿನ್ಗೆ ಹೋಗ್ಬೇಕು ಇದೇ ಒಂದು ದೊಡ್ಡ ಗುರಿ ಅವ್ರಿಗೆ. ಹೋಗ್ಬಿಟ್ಟು ತಕ್ಷಣ ಕೃತಾರ್ಥರಾದಾಗಿಬಿಡ್ತಾರೆ. ಅಲ್ಲಿ ಸ್ವರ್ಗ, ಇಲ್ಲಿ ಫಾರಿನ್ನು. ಕೆಲವರಿಗೆ ಯಾವುದೋ ಒಂದು ಕ್ಲಬ್ಗೆ ಹೋದ್ರೆ ಅದೇ ಸ್ವರ್ಗ ಇದ್ದ ಕೆಲವರಿಗೆ, ಕೆಲವು ಮನೇಲಿ ಏನೋ ಬಾಳ್ಬಾರ್ದು ಮಾಡಿಬಿಟ್ಟು ಅದೇ ಸ್ವರ್ಗ. ನಮ್ಮ ಕಾನ್ಸೆಪ್ಟ್ ಆಫ್ ಸುಖನೇ ಚೇಂಜ್ ಆಗಿಬಿಟ್ಟಿದೆ, ಯಾವುದಂತೂ ಮೇಲೆ ಗುರಿನೇ ಇಲ್ಲ ಅವರಿಗೆ. ಅದಕ್ಕೆ ಹೇಳ್ತಾರೆ, ಕೆಲವು ಹುಡುಗಿರ್ತಾರೆ ಪಾಸ್ ಆದರೆ ಸಾಕು ಅಂತ ಓದ್ತಾರೆ, ಕೆಲವರು ಮುಂದಿನ ಕೋರ್ಸ್ ಓದಬೇಕು ಅಂತ ಓದ್ತಾರೆ, ಕೆಲವರು ಒಳ್ಳೆ ಕೆಲಸ ಸಿಗಬೇಕು ಅಂತ ಓದ್ತಾರೆ, ಕೆಲವರು ಹೆಸರು ಭಾರಿ ಶ್ರೀಮಂತ ಹೆಸರು ಕ್ವಾಲಿಫಿಕೇಶನ್ ಬೇಕು ಅಂತ ಓದ್ತಾರೆ, ಕೆಲವರು ಹೆಸರು ಸುಮ್ಮನೆ ಕ್ವಾಲಿಫಿಕೇಶನ್ ಇದ್ದರೆ ಸಾಕು, ಗ್ರಾಜುಯೇಟ್ ಅಲ್ಲ ಅಂತ ಅನ್ಸ್ಕೋಬಾರದು. ಅಂದರೆ ಓದೋದು ಎಷ್ಟು ಉದ್ದೇಶ ಡಿಫರ್ ಆಗುತ್ತಲ್ಲ, ಅದೇ ರೀತಿಯೇ ಇವತ್ತು ಜೀವನದಲ್ಲಿ ಭಿನ್ನ ಭಿನ್ನವಾದ ಗುರಿ ಇದೆ ಜಗತ್ತಿಗೆ. ಅದು ಸ್ವರ್ಗಾದಿಗಳು ಪುರುಷಾರ್ಥ ಅಂತ ತಿಳ್ಕೊಂಡು ಅವ್ರಿಗೆ ಆಚಾರ್ಯ ಏನು ಮಾಡ್ತಿದ್ದಾರೆ ಈಗ, ಅದಲ್ಲ ಮೋಕ್ಷ ಪರ್ವ ಪುರುಷಾರ್ಥ ಅಂತ ಹೇಳಿಕೊಡ್ತಾ ಇದ್ದಾರೆ. ಫಸ್ಟ್ ಪರ್ವ ಪುರುಷಾರ್ಥತ ಬನ್ಯಮಾನಾಂ ಅಪಾಕರಣಾಯ ಮೋಕ್ಷಸ್ಯ ಸರ್ವ ಪುರುಷಾರ್ಥೋಪ್ತಮತ್ವಂ ಸಾಧಯನ್ನಾಹ. ಫಸ್ಟ್ ಯಾವ್ದು ಪ್ರೂವ್ ಮಾಡ್ತಾರೆ ಈಗ? ಮೋಕ್ಷವೇ ಸರ್ವ ಪುರುಷಾರ್ಥೋತ್ತಮ, ಸರ್ವ ಪುರುಷಾರ್ಥ ಉತ್ತಮ ಮೋಕ್ಷೋ ಹಿ. ಅದು ಆಚಾರ್ಯ ಫಸ್ಟ್ ವಾಕ್ಯ. ಈಗ ಮೋಕ್ಷೋ ಹಿ ಸರ್ವ ಪುರುಷಾರ್ಥೋತ್ತಮ, ಮೋಕ್ಷವೇ ಪುರುಷಾರ್ಥ ಉತ್ತಮ ಸರ್ವ ಪುರುಷಾರ್ಥೋತ್ತಮ. ಪುರುಷಾರ್ಥ ಅಂದ್ರೇನು? ಪುರುಷೈ ಅರ್ಥತೆ ಐತೆ ಪುರುಷಾರ್ಥ. ಜನಗಳೇನು ಬಯಸ್ತಾರೆ ಅಂತ ಕರೀತಾರೆ, ಪುರುಷಾರ್ಥ ಅಂತ ಕರೀತಾರೆ. ಪುರುಷಾರ್ಥಗಳು ಎಷ್ಟವು? ನಾಲ್ಕು. ಏನಂತ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಸರ್ವ ಪುರುಷಾರ್ಥಗಳು ಎಷ್ಟಾಯ್ತು ಈಗ? ನಾಲ್ಕು ಪುರುಷಾರ್ಥಗಳು. ಅದರಲ್ಲಿ ಉತ್ತಮ ಯಾವುದು ಅಂತ ಹೇಳಿದ್ರೆ ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇನ್ನು ಹೇಳೋದಾದರೆ ಧರ್ಮ ಮಾಡೋದಕ್ಕೆ ಕಾರಣ ಏನು? ಮೋಕ್ಷ. ಅರ್ಥಕ್ಕೇನೋ ಕಾರಣ ಮೋಕ್ಷ, ಕಾಮಕ್ಕೇನು ಕಾರಣ ಮೋಕ್ಷ. ಸೊ ಮೋಕ್ಷಕ್ಕೊಂದು ಕಾರಣ ಇಲ್ಲ, ಅದೇ ಎಂಡ್. ಇದು ಅರ್ಥ ಮಾಡಿಕೊಂಡಾಗ ನಾಲ್ಕು ಪುರುಷಾರ್ಥಗಳಲ್ಲಿ ಅಲ್ಟಿಮೇಟ್ ಪುರುಷಾರ್ಥ ಮೋಕ್ಷನೇ ಆಗಿದೆ, ಬೇರೆ ಅಲ್ಲ. ಕುತ ಇತ್ಯತಃ ತತ್ರ ಶುಚಿ ಸ್ಮೃತಿ ಪಠತಿ. ಇವೇನೇ ಹೇಳಿಬಿಟ್ಟು ಹೀ ಅಂದ್ರೆ ಏನು? ವೆಲ್ ಲೋನ್ ಫ್ಯಾಕ್ಟ್ ಅಂತ ಎಲ್ಲರಿಗೂ ಗೊತ್ತು. ತಿಳುವಳಿಕೆ ಇರೋರಿಗೆಲ್ಲ ಗೊತ್ತಿರೋದೇನು ಅಂದರೆ ಮೋಕ್ಷ ದೊಡ್ಡ ಪುರುಷಾರ್ಥ. ಅದಕ್ಕೇನು ಆಧಾರ ಅಂದರೆ ಉತ್ತರ ಕೊಡ್ತಿದ್ದಾರೆ. ಧರ್ಮ ಕಾಮ ಧರ್ಮಾರ್ಥ ಕಾಮ ಸರ್ವೇಪಿ ನಿತ್ಯ ಮೋಕ್ಷ ಏವಹಿ ನಿತ್ಯಸ್ತಸ್ಮಾತ್ ತದರ್ಥಾಯ ಯಥೇತ ಮತಿಮಾನ್ ನರಹ ಇತಿ ಬಾಲ್ಯವೇಯ ಶ್ರುತಿ. ಬಾಲ್ಯವೇಯ ಶ್ರುತಿನ ಕೋಟ್ ಮಾಡಿದರು. ಧರ್ಮ ಅರ್ಥ ಕಾಮಾಹ ಸರ್ವೇಪಿ ಏನಿವೆಲ್ಲ? ಮೂರು ಪುರುಷಾರ್ಥ. ಮೂರನ್ನು ಸೇನೆ ಅಂತ ಹೇಳ್ತಾರೆ ಗೊತ್ತಾ? ತ್ರಿವರ್ಗ ಅಂತ ಕರೀತಾರೆ. ಮೋಕ್ಷ ಏನಂತ ಕರೀತಾರೆ? ಅಪವರ್ಗ ಅಂತ ಕರೀತಾರೆ. ಇದು ಮೂರು, ಮೂರರಿಂದ ಡಿಫರೆಂಟ್ ಆಗಿದ್ದದು. ಮೂರು ಫೈನಲ್ ಪುರುಷಾರ್ಥಗಳೆಲ್ಲ ಒಂದು ಕಾರಣ. ಇನ್ನೊಂದು ಕಾರಣ, ಮೂರು ನಶ್ವರ, ಫೈನಲ್ ಅಲ್ಲ. ಆದರೆ ಮೋಕ್ಷ ಮಾತ್ರ ಏನದು? ಅದರಿಂದ ಭಿನ್ನವಾದದ್ದು. ಪುರುಷಾರ್ಥವಾಗಿ ಅನಿತ್ಯವು, ಪುರುಷಾರ್ಥವಾಗಿ ನಿತ್ಯ ಇವು. ಅದು ಕೆಟಗರಿ ಬೇರೆ ಮಾಡಿಬಿಟ್ರು. ಮೋಕ್ಷ ಏವ ಪರಾನಂದ ಮೋಕ್ಷ ನಿತ್ಯ ಮೋಕ್ಷ ಏವ ಹಿ ನಿತ್ಯ. ಧರ್ಮ ಅನಿತ್ಯ ನಾನಿತ್ಯ. ಧರ್ಮ ನಿತ್ಯ ಪುರುಷಾರ್ಥ ಅಲ್ಲ, ಹಣ ನಿತ್ಯ ಪುರುಷಾರ್ಥ ಅಲ್ಲ, ಕಾಮ ನಿತ್ಯ ಪುರುಷಾರ್ಥ ಅಲ್ಲ, ಮೋಕ್ಷ ಮಾತ್ರ ಏನದು? ನಿತ್ಯ ಪುರುಷಾರ್ಥ. ನಿತ್ಯ ತಸ್ಮಾತ್ ತದರ್ಥಾಯ, ಅದಕ್ಕೆಲ್ಲ ಪ್ರಯತ್ನ ಯಾವುದಕ್ಕೆ ಮಾಡಬೇಕೆಲ್ಲ ಕೂಡ ನಾವೀಗ ಮೋಕ್ಷಕ್ಕೋಸ್ಕರ. ತದರ್ಥಾಯ ಅಂದರೆ ಮೋಕ್ಷಾರ್ಥಾಯ, ಮೋಕ್ಷಕ್ಕೋಸ್ಕರ ಯಥೇತ ಪ್ರಯತ್ನ ಮಾಡಬೇಕು. ಯಾರು ಅಂದರೆ ಮತಿಮಾನ್ ನರಹ, ಬುದ್ಧಿ ಇರೋಣ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಮಾಡೋದಿಲ್ಲ ಅಂದ್ರೆ ಏನರ್ಥ? ಬುದ್ಧಿ ಇಲ್ಲದವರು, ತಿಳುವಳಿಕೆನೇ ಇಲ್ಲ ಅಂತ ಅರ್ಥ. ಮತಿಮಾನ್ ನರಹ, ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾಕೆ ಶಾಸ್ತ್ರಕ್ಕೆ ಪಾಠಕ್ಕೆ ಹೋಗ್ತೀರಿ, ಯಾಕೆ ಓದ್ತೀವಿ? ಒಂದೇ ಉತ್ತರ, ಮೋಕ್ಷ ಬೇಕು ಹೋಗ್ತೀವಿ, ಅದೊಂದೇ ಉತ್ತರ. ಅರ್ಥ ಆಯ್ತಾ? ಬರೋದ್ರೆ ಮೋಕ್ಷ ಇಲ್ಲ, ಓದೋದಿಲ್ಲ ಅಂದ್ರೆ ಏನರ್ಥ? ಮೋಕ್ಷ ಇಲ್ಲ, ಓದಿದ್ರೆ ಮಾತ್ರ ಮೋಕ್ಷ. ಮತಿಮಾನ್ ನರಹ, ಮತಿಮಾನ್ ಅಂತ ಹೇಳಿದ್ರೆ ಬುದ್ಧಿವಂತನಾದ ಮನುಷ್ಯ, ಯಾವಾಗಲೂ ಕೂಡ ಮೋಕ್ಷಕ್ಕೋಸ್ಕರನೇ ಪ್ರಯತ್ನ ಪಡಬೇಕೆ ಹೊರತು ಬೇರೆದಕ್ಕಲ್ಲ. ಹಾಗಿದ್ರೆ ಮೋಕ್ಷ ಯಾವಾಗಲೂ ಮೋಕ್ಷ ಅಂತ ಕೊಡ್ಬೋದಾ ಅಂತ ಕೇಳಿದರೆ, ಇಲ್ಲ, ವಿದ್ಯಾರ್ಥಿ ಓದಬೇಕು, ಓದಲೇಬೇಕು, ಬೇರೆ ದಾರಿ ಇಲ್ಲ. ಅದು ಸ್ನಾನ ಮಾಡೋದು ಬಿಡಲಿಕ್ಕಾಗತ್ತಾ? ಊಟ ಬಿಡಲಿಕ್ಕಾಗತ್ತಾ? ಅವೆಲ್ಲ ಏನವು? ಪ್ರಯತ್ನ ಮಾಡಕ್ಕೆ ನೆಸ್ಸಿಟಿ ಅವೆಲ್ಲ ಕೂಡ. ಅಷ್ಟು ಲಕ್ಸುರಿ ಬೇರೆ, ನೆಸ್ಸಿಟಿ ಬೇರೆ. ಅದು ನೆಸ್ಸಿಟಿಯಾಗಿ ಉಪಯೋಗಿಸಿದ್ರೆ ಶಾಸ್ತ್ರ ಬಯ್ಯೋದಿಲ್ಲ, ಲಕ್ಸುರಿ ಮಾಡಿದರೆ ಬಯ್ಯುತ್ತಷ್ಟೆ. ಅರ್ಥ ಆಯ್ತಾ? ಈಗ ವಿದ್ಯಾರ್ಥಿ ಊಟ ಬೇಕು ಹೋಗ್ತಾನೆ, ಕಾಸಿ ಹಲ್ವಾನ ಬೇಕು ಅಂದ್ರೆ ಪರೀಕ್ಷೆ ಆಗುತ್ತೆ. ನಾಳೆ ಪರೀಕ್ಷೆ ಹಲ್ವಾರ ಮಾಡಿದ್ರೆ ಊಟ ಕೊಡ್ತೀನಿ, ನಾಳೆ ಪರೀಕ್ಷೆಗೆ ಹೋಗ್ತೀನಿ ಅಂದ್ರೆ ಗೊತ್ತು. ಊಟ ಹಾಕಿದ್ರೆ ಹೋಗ್ತೀನಿ, ಅದು ಕರೆಕ್ಟ್. ಶಕ್ತಿ ಬೇಕು ಬೆರಲಿಕ್ಕೆ, ಪಾಪ ಅದ್ರಲ್ಲಿ ಆಪ್ಷನ್ ಇಲ್ಲ. ಅದಕ್ಕೆ ಕಂಪಲ್ಸರಿ ಅಂತ ತಗೊಳ್ಳೋ ಸಾಧ್ಯ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮತಿಮಾನ್ ನರಹ. ಶಾಸ್ತ್ರ ಏನು ಹೇಳುತ್ತೆ? ಈಗ ಬದುಕೋದು ಬೇಕು, ಎಲ್ಲ ಬೇಕು, ಪ್ರತಿಯೊಂದು ಜೀವನಕ್ಕೆ ಅವಕಾಶ ಬೇಕು. ಆದರೆ ಗುರಿ ಮಾತ್ರ ಏನಾಗಿರ್ಬೇಕು? ಯಾವಾಗಲೂ ಮೋಕ್ಷನೇ ಗುರಿಯಾಗಿರ್ಬೇಕು. ಮಲಗ್ತಾನೆ, ಅದು ಕೂಡ ಯಾತಕ್ಕೆ? ಮತ್ತೆ ಓದಕ್ಕೆ ಮತ್ತೆ ಶಕ್ತಿ ಬರಬೇಕು, ಇಲ್ಲದ್ರೆ ಮಲಗಲ್ಲ. ನಾಳೆ ಪರೀಕ್ಷೆ ಬೇಗ ಮಲಗು ಅಂತ ಹೇಳ್ತಾರೆ, ಯಾತಕ್ಕೆ? ಈಗ ಎದ್ದು ಕೂತ್ರೆ ಬರಲಿಕ್ಕೆ ಆಗೋದಿಲ್ಲ, ರಿಲ್ಯಾಕ್ಸ್ ಮಾಡ್ಕೊಳ್ಳದೆ ಹೋದರೆ ನಿಮ್ಮದು ಜ್ಞಾಪಕ ಆಗೋದಿಲ್ಲ ಬರಲಿಕ್ಕೆ. ಸೊ ಮಲಗೋದು ಕೂಡ ಪರೀಕ್ಷೆ ಪಾಸ್ ಆಗೋದಕ್ಕೆ. ಅರ್ಥ ಆಯ್ತಾ? ಪ್ರತಿನಿತ್ಯ ಮಲಗೋದು ಕೂಡ ಯಾವುದಕ್ಕೆ ಸಾಧನ? ಸಕಾಲಕ್ಕೆ ಕೇಳೋದಕ್ಕೆ ಸಾಧನೆ. ಮುಂದೆ ಯಥಾ ಸಂಧ್ಯಾನ ಸರಿಯಾಗಿ ಮಾಡಲಿಕ್ಕೆ ಬರುತ್ತೆ, ಜಪ ಸರಿಯಾಗಿ ಮಾಡಲಿಕ್ಕೆ ಬರುತ್ತೆ, ಸರಿಯಾಗಿ ಮಲಗೋದ್ರಿಂದ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಸರಿಯಾಗಿ ಯುಕ್ತ ಸ್ವಪ್ನಾವಬೋಧಸ್ಯ. ಇವತ್ತು ಆಫೀಸ್ನಲ್ಲಿ ಇರ್ತಾರೆ, ಕಾಫಿಗೆ ಹೋಗಿದ್ದಾರೆ, ಬಯ್ಯೋದಿಲ್ಲ. ಯಾಕೆ? ಕುಡ್ಕೊಂಡ್ಬಂದ್ರೆ ಕೆಲಸ ಮಾಡ್ತಾರೆ ಅಂತ. ಪಾಪ, ಅವ್ರು ಕುಡ್ಕೊಂಡ್ಬಂದ್ರೆ ಕೆಲಸ ಮಾಡೋದಿಲ್ಲ, ಅದು ಕಾನ್ಸೆಪ್ಟ್. ಅದು ಮತ್ತೆ ಲಂಚ್ ಬ್ರೇಕ್ ಅಂತ ಕೊಡ್ತಾರೆ, ಪಾರ್ಟ್ ಆಫ್ ದಿ ಆಫೀಸ್ ಅದು. ಯಾತಕ್ಕೆ? ಆಹಾರ ತೊಗೊಳೋದು ಕೆಲಸ ಮಾಡೋಕ್ಕಾಗಲ್ಲ ಅವನಿಗೆ, ಅದು ಡ್ಯೂಟಿ ಅವರ ಸೇರಿಬಿಡುತ್ತೆ. ಅದು ಅಲ್ಲೇ ಇದ್ದಾವೆ, ತುಂಬ ಬರ್ತಾ ಬಂದಿರುತ್ತೆ, ಏನೋ ಆಗಿರ್ತಾನೆ, ಹಸಿವೆ ಆಗಿರುತ್ತೆ. ಒಳ್ಳೆ ಆಫೀಸ್ ಲಂಚ್ ಅವರು ಕೂಡ ಅಲ್ಲ, ಹಸಿವೆ ತಿಂದು ಬಹು ಅಂತ ಕಳಿಸ್ತಾರೆ. ಯಾಕೆ? ಅಲ್ಲಿ ಮುಂದೆ ಕೆಲಸ ಮಾಡಕ್ಕೆ ಶಕ್ತಿ ಬರೋಕ್ಕೆ ಬೇಕೇ ಬೇಕು. ಇವೆಲ್ಲ ನಮ್ಮ ಶಾಸ್ತ್ರ ಏನು ಹೇಳಿದೆಯೋ ಅದನ್ನು ಫಾಲೋ ಮಾಡ್ತಿರೋದು ನಾವು. ಅದನ್ನೆಲ್ಲ ಕೂಡ ಫುಲ್ ಟೈಮ್ ಗೌರ್ಮೆಂಟ್ ಸರ್ವೆಂಟ್ ಯಾರಾದ್ರೂ ಕೆಲಸ ಮಾಡ್ತಾರೆ 24 ತಾಸು, ಮಾಡೋದು 7 ತಾಸು, ಕೆಲಸ ಫುಲ್ ಟೈಮ್ 7 ತಾಸು ಅಷ್ಟೇ. ಅದರಲ್ಲಿ ಎಷ್ಟು ಮಾಡ್ತಾರೆ ಹೋಗ್ತಾರೆ ಅವೆಲ್ಲ ವಿಚಾರ ಬೇರೆ. ಇನ್ನು 7 ತಾಸುಗಳು ಏನವು? ಮನೇಲಿ ಇರ್ತಾರೆ. ಇಷ್ಟಾರು ಕೂಡ ಲೆಕ್ಕ ಯಾವುದಕ್ಕದು? ಇಡೀ ದಿವಸ ಗೌರ್ಮೆಂಟ್ ಸರ್ವೆಂಟ್, ಇಡೀ ವಾರ, ಇಡೀ ತಿಂಗಳು, ಇಡೀ ಸರ್ವಿಸ್ ಪೂರ್ತಿ ಅದಕ್ಕೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ದೇವರ ಸೇವೆ ಮಾಡೋದ್ರೆ ಏನರ್ಥ? ನಮ್ಮ ಎಲ್ಲ ಕಾರ್ಯಗಳು ದೇವರಿಗೋಸ್ಕರ ಮಾಡಿಬಿಟ್ರೆ ದೇವರ ಸೇವೆ. ಮಲಗುವಾಗಲಿ, ಏಳುವಾಗಲಿ, ಕುಳಿತು ಮಾತಾಡುವಲ್ಲಿ, ಮೈದೊಳೆಯುವಾಗ, ಬೆಳೆಯುವಾಗ, ಎಲ್ಲ ದೇವ್ರ ಸೇವೆನೇ. ಅದನ್ನು ಅರ್ಥ ಮಾಡಿಕೊಂಡು ತುಂಬ ಜನಗಳಿಗೆ ಏನಿರುತ್ತೆ ಅಂದರೆ, ಒಂದು ದೇವ್ರ ಮೋಕ್ಷ ಅಂದರೆ ಮೋಕ್ಷ ಒಂದೇ, ಬೇರೆ ಏನು ಗುರಿ ಇರಬಾರ್ದಲ್ಲ. ಗುರಿ ಅದೇ ಇರಬೇಕು. ಮತ್ತು ಇವತ್ತು ಮೋಕ್ಷ ಸಿಗಲ್ಲ ನಮಗೀಗ, ಫೈನಲ್ ಬೇಸಿ ಒಂದೇ ಒಂದೇ ದಿವಸ ಹೋಗಿಬಿಡ್ತಾನೆ ಅವನು. ಅದು ನಾನು ಹೋಗಬೇಕಾದ್ರೆ ಗುರಿ ಮರಿಯಾಗಿಲ್ಲ ಅಂತೇಳಿ ಅವತ್ತೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಉಳಿದೆಲ್ಲ ಏನು ಮಾಡ್ಕೊಂಡು ಹೋಗ್ಬೇಕು? ಅವನು ಹೊಂದಾಣಿಕೆ ಮಾಡ್ಕೊಂಡು ಹೋಗು. ಕೆಲವು ನಮಗೆ ಎರಡು ಗುಂಪು, ಮೋಕ್ಷನೇ ಬೇಡ ಅಂತ ಒಂದು ಗುಂಪು, ಇವತ್ತೇ ಮೋಕ್ಷ ಹೋಗಬೇಕು ಅಂತ ಇನ್ನೊಂದು ಗುಂಪು. ಎರಡೂ ಸಾಧ್ಯ ಇಲ್ಲ. ಎರಡಕ್ಕೇನಾಗಬೇಕೀಗ? ಬಿಟ್ಟರೂ ಸಿಗೋದಿಲ್ಲ, ಇವತ್ತೆಂದರೂ ಸಿಗೋದಿಲ್ಲ. ಸಾಧನೆ ಮಾಡಿ 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 ಹೋಗ್ಬೇಕು. ಅದಕ್ಕೇನಂತ ಹೇಳಿದ್ರು, ಯಥೇತ ಪ್ರಯತ್ನವನ್ನು ಮಾಡಲೇಬೇಕು ಅಂತ ಹೇಳಿದರು. ಇದು ಬಾಲ್ಯವೇಯ ಶ್ರುತಿ. ಅನಿತ್ಯತ್ವಾತ್ ಸದುಃಖತ್ವಾತ್ ನಾ ಧರ್ಮಾತ್ಯಾಹ ಪರಂ ಸುಖಂ ಮೋಕ್ಷ ಏವ ಪರಾನಂದ ಸಂಸಾರೇ ಪರಿವರ್ತತಾಂ ಇತಿ ಭಾರತೇ. ಈ ಭಾರತ ವಾಕ್ಯ ಕೊಟ್ಟ ಶ್ರುತಿ, ಈಗ ಸ್ಮೃತಿ. ಹಿಂದಕ್ಕೆ ನೋಡಿ, ನೋಡೋದಕ್ಕೆ ಏನನ್ಸುತ್ತೆ? ಎರಡು ಒಂದೇ ರೀತಿ ಇದ್ದಕ್ಕೆ ಕಾಣೋದು. ಇಲ್ಲಿ ವ್ಯತ್ಯಾಸ ಇದೆ, ನೀವೇ ನೋಡಬಹುದು. ಅನಿತ್ಯತ್ವಾತ್ ಸದುಃಖತ್ವಾತ್ ನಾ ಧರ್ಮಾದ್ಯಾಹ ಪರಂ ಸುಖಂ. ಧರ್ಮಾದಿಗಳು ಪರಸುಖ ಅಲ್ಲ. ಆದಿಗಳು ಅಂದರೆ ಯಾವುದು? ಅರ್ಥ ಪ್ಲಸ್ ಕಾಮ. ಧರ್ಮಾರ್ಥ ಕಾಮ ಮೂರು ಕೂಡ ಅವು ಪರಸುಖ ಅಲ್ಲ, ಅಲ್ಟಿಮೇಟ್ ಹ್ಯಾಪಿನೆಸ್ ಅಲ್ಲ ಅದು. ಯಾತಕ್ಕೆ ಅಂದರೆ ಅನಿತ್ಯತ್ವ ಸದುಃಖತ್ವ. ನೋಡಿ ಹಿಂದೆ ಶ್ಲೋಕದ ವ್ಯತ್ಯಾಸ, ನಿತ್ಯ ಅಲ್ಲ ಅಂತ ಅಷ್ಟೇ ಹೇಳಿದ್ರು. ಇಲ್ಲೇನು ಹೇಳ್ತಾರೆ ಈಗ? ಸದುಃಖತ್ವ. ಜೀವನದಲ್ಲಿ ಎಂಥ ಪ್ರಸಂಗ ಬಂದರೂ ಕೂಡ ಸಂಸಾರದಲ್ಲಿ ಏನಿರುತ್ತೆ? ಅಟ್ಯಾಚ್ಡ್ ದುಃಖ. ದುಃಖ ಇಲ್ಲದ ಸುಖ ಮತ್ತು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಭಾರಿ ದುಡ್ಡು ಕೊಟ್ಟರೆ ಹೇಗಪ್ಪ ಯೋಜನೆ ಶುರುವಾಯ್ತು? ಮತ್ತೆ ಕೊಟ್ಟ ತಕ್ಷಣವೇ ಪ್ರಾಬ್ಲಮ್, ಕೊಡಲಿಲ್ಲ ಒಂದು ಪ್ರಾಬ್ಲಮ್, ಕೊಟ್ಟರೆ ಒಂದು ಪ್ರಾಬ್ಲಮ್. ಇಟ್ಕೊಂಡ ಸರಿ ಇದೆ ಮತ್ತೆ ನೋಡ್ತಾ ಇರಬೇಕಂತ. ಬಸ್ಸಲ್ಲಿ ಇಟ್ಬಿಟ್ಟಿರ್ತಾರೆ ಮತ್ತೆ ನೋಡ್ತಾ ಇರ್ತೇವೆ, ಇದೇ ಹೋಯ್ತು ಇದೇ ಹೋಯ್ತು ಅಂತ. ಅದು ಯಾವಾಗಲೂ ಟೆನ್ಷನ್ ಇಲ್ಲದ ಮನುಷ್ಯ ಬದಲಕ್ಕೆ ಆಗೋದಿಲ್ಲ. 24 ತಾಸು ಅಷ್ಟೇ ಸಂಸಾರದೊಳಗೆ. ಒಂದು ಚೂರು ಒಂದೇ ಒಂದು ಕ್ಷಣದಲ್ಲೂ ಕೂಡ ಪರ್ಮನೆಂಟ್ ಹ್ಯಾಪಿನೆಸ್ ಕಾನ್ಸೆಪ್ಟ್ ಸಿಗೋದಿಲ್ಲ ನನಗೆ. ಜೊತೆ ಮಿಕ್ಸ್ ಏನಾಗಿರುತ್ತೆ ಅದರಲ್ಲಿ? ದುಃಖ ಮಿಸ್ ಆಗೇ ಇರುತ್ತೆ ಅದರೊಳಗೆ. ಅದನ್ನು ತೋರಿಸ್ತಾರೆ. ಮೋಕ್ಷ ಏವ ಪರಾನಂದ. ಮೋಕ್ಷ ಮಾತ್ರ ಹಾಗಲ್ಲ, ಅದೇನದು? ಫಸ್ಟು ನಿತ್ಯ, ಸೆಕೆಂಡ್ ದುಃಖ ಇಲ್ಲದ್ದು. ಸೊ ಹಿಂದೆ ಶ್ಲೋಕದಲ್ಲಿ ಬಂದಿರೋ ವಿಚಾರ, ದುಃಖ ಇಲ್ಲದ ಭಾಗ ಅಂದರೆ ಮೋಕ್ಷ ಒಂದೇ. ಪರಾನಂದ ಜೊತೆ ದುಃಖ ಇಲ್ಲ ಅಂತ ಅಷ್ಟೇ ಹೇಳ್ಬಿಟ್ರೆ ಏನಾಗ್ತಿತ್ತು? ಕೆಲವರು ಇರ್ತಾರೆ ಮೋಕ್ಷ ಅಂದ್ರೆ ಏನು ಗೊತ್ತಾ, ಸುಖನೂ ಇಲ್ಲ ದುಃಖನೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕಾಗ ದುಃಖ ಇಲ್ಲ, ಆನಂದ ಮಾತ್ರ, ಪರಾನಂದ ಅದನ್ನು ಹೇಳುತ್ತೆ. ಇದೆಲ್ಲ ಹಿಂದೆ ಹೇಳಿದ್ದೀರಾ ಹಿಂದಿನ ಶ್ಲೋಕದಲ್ಲಿ. ಪರಾನಂದ ಬರೀ ಆನಂದ ಅಲ್ಲ, ಮೋಟ್ಸಲ್ಲಿರೋದು ಏನದು? ಪರಾನಂದ ಅಂದ್ರೆ ಏನು? ಒಂದು ಪೂರ್ಣಾನಂದ, ಇನ್ನೊಂದು ದುಃಖವಿಲ್ಲದ ಆನಂದ. ಪೂರ್ಣ ಅಂದ್ಮೇಲೆ ದುಃಖ ಇರೋ ಚಾನ್ಸೇ ಇಲ್ಲ ಅದಕ್ಕೆ. ಅದನ್ನು ಕೊಟ್ಟು ಸಂಸಾರೇ ಪರಿವರ್ತತಾ ಮಿತಿ ಭಾರತೇ, ಸಂಸಾರದಲ್ಲಿ ಪರಿವರ್ತತಾ ಸುತ್ತುವವರಿಗೆ ಮೋಕ್ಷವೇ ಪರಾನಂದ ಹೊರತು ಬೇರೆ ಯಾವುದೂ ಇಲ್ಲ. ಈ ಮಹಾಲಕ್ಷ್ಮಿ ಮೋಕ್ಷಕ್ಕೋಸ್ಕರ ಪ್ರಯತ್ನ ಪಡಬೇಕಾ? ಮಹಾಲಕ್ಷ್ಮಿ ಪ್ರಯತ್ನ ಪಡೋ ಯಾಕೆ? ಸಂಸಾರ ಇಲ್ಲೇ ಇಲ್ಲ ಸಂಸಾರದಲ್ಲಿ. ಸಂಸಾರದಲ್ಲಿ ಇರೋರಿಗೆ ಮೋಕ್ಷ ಗುರಿ, ಮುಕ್ತರು ಮತ್ತೆ ಪ್ರಯತ್ನ ಮಾಡಬೇಕಾದ್ರೆ ಮುಕ್ತಿ ಹೋಗಿ ಆಗಿಬಿಟ್ಟಿದೆ. ಲಕ್ಷ್ಮೀನಾರಾಯಣರ ಪ್ರಶ್ನೆ ಇಲ್ಲ. ಉಳಿದವರಲ್ಲಿ ಏನು ಮಾಡಬೇಕೀಗ? ಮೋಕ್ಷನ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೋಕ್ಷನ ಬಿಟ್ಬಿಟ್ಟು ಏನು ತಿಳ್ಕೊಂಡಾಗಾಯ್ತು? ನಾವೀಗ ನಿತ್ಯಮುಕ್ತರು ಅಂತ ತಿಳ್ಕೊಂಡಾಗಾಯ್ತು. ನಾವು ಮೋಕ್ಷ ಬೇಡ ಅಂದ್ರೆ ಏನರ್ಥ? ಇಲ್ಲ, ತಮೋಯೋಗ್ಯರು ಇಲ್ಲ ನಿತ್ಯಮುಕ್ತರು, ಎರಡೇ ಬಂದು ಬೇರೆ ಚಾನ್ಸೇ ಇಲ್ಲ ಅನ್ಬಾರ್ದು ಆ ಮಾತನ್ನು. ಪರಿವರ್ತತಾ ಮಿತಿ ಭಾರತೇ, ಇದಿಷ್ಟು ಮಹಾಭಾರತ ಹೇಳ್ತಾ ಇದೆ. ಎರಡು ವಾಕ್ಯ ಕೊಟ್ಟು ಬಟ್ ಈ ವಾಕ್ಯದ ಏನು ಸಾರಾಂಶ ಅಂದರೆ, ನಾಲ್ಕು ಪುರುಷಾರ್ಥಗಳಲ್ಲಿ ಕರ್ಮಾದಿ ಮೂರು ಅನಿತ್ಯ ಮತ್ತು ಸದುಃಖ, ಮೋಕ್ಷ ಮಾತ್ರ ನಿತ್ಯ ಮತ್ತು ಪೂರ್ಣಾನಂದ. ಅದಕ್ಕೆ ಪ್ರಯತ್ನ ಪಡಬೇಕು. ಈ ವಿಷಯ ಮುಗೀತೀಗ. ಇನ್ನು ಮೋಕ್ಷ ಹೇಗೆ ಪ್ರಯತ್ನ ಪಡಬೇಕು ಮುಂದೆ ಹೇಳ್ತಾರೆ. ನಾಳಿನ ಶ್ಲೋಕಗಳಲ್ಲೆಲ್ಲ ಆ ವಿಷಯ ಹೇಳ್ತಾರೆ. ನಾಳೆ ನೋಡೋಣ ಮೋಕ್ಷ ಯಾರು ಕೊಡ್ತಾರೆ, ಹೇಗೆ ಪ್ರಯತ್ನ ಪಡ್ತಾರೆ.
ಓಂ ಜನ್ಮಾನ್ವಯಾತಿತರತಃ ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿಯಂ ಸೂರಯ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಆಮ್ನಾಸೇನ ಸದಾ ನಿರಂತರಂ ಪರಂ ಧೀಮಹಿ ವೃಷ್ಟಿಸ್ಥಿತ್ಯಪ್ಯಯೇಹಾನಿ ತಿರುಷಿತಮೋ ಬಂಧ ಮೋಕ್ಷಾಸ್ಯಯಸ್ವಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣರಿಹಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಬ್ರಹ್ಮಾದಯೋ ಬಹುತಿಥಂ ಯದಪಂಗಮೋಕ್ಷ ಕಾಮಾಮಯೋ ಯಥೋಕ್ತ ವಿಧಿನಾ ಭಗವತ್ ಪ್ರಪನ್ನಾಃ ಶಾಸ್ತ್ರೀಹಿ ಸ್ವವಾಸಮರವಿಂದ ವನಂ ವಿಹಾಯ ಯತ್ಪಾದ ಸೌಭಗವನಂ ಭಜತೆ ದುರಕ್ತ ತಸ್ಯಾಹಮಬ್ಜಕುಲಿಶಾಂಕುಶಕೇ ದುಕೇತೈಃ ಶ್ರೀಮತ್ಪದೈರ್ಭಗವತಃ ಸವಲಂಕೃತಾಂಗೀ ಶ್ರೀರತ್ಯರೋಚ ಉಪಲಬ್ಧ ತಪೋ ವಿಭೂತಿಃ ಲೋಕಾನ್ ಸಮಾಂ ವ್ಯಸೃಜತ್ ಉತ್ಸ್ಮಯತೀಂ ತದಂತೆ. ಯೋ ವೈ ಮಮಾತಿಭರಮಾಸುರವಂಶರಾಜ್ಞಾಂ ಅಕ್ಷೋಹಿಣೀ ಶತಮಯಾಮಪಾನುತದಾತ್ಮತಂತ್ರಃ ತ್ವಾಂ ದೂರಸ್ಥ ಮೂನಪದಮಾತ್ಮನಿ ಪೌರುಷೇಣ ಸಂಪಾದಯನ್ ಯದುಷು ರಮ್ಯಮಭಿಭ್ರದಂಗಂ. ಕಾವಾಸಹೇತ ಅದಾಗಿತ್ತಾ ಇಲ್ಲ? ಯಹ ವೈ ಮಮ ಅತಿಭರಂ ಆಸುರವಂಶರಾಜ್ಞಾಂ ಅಕ್ಷೋಹಿಣೀ ಶತಂ ಅಪಾನುದತ್ ಆತ್ಮತಂತ್ರಃ ತ್ವಾಂ ದುಸ್ಥಂ ಊನಪದಂ ಆತ್ಮನಿ ಪೌರುಷೇಣ ಸಂಪಾದಯನ್ ಯದುಷು ರಮ್ಯಂ ಅವಿಭ್ರದಂಗಂ. ಯಹ ವೈ, ಆ ಕೃಷ್ಣ ಏನು ಮಾಡಿದ್ದಾನೆ? ಮಮ ಅತಿಭರಂ, ಮಮ ಅತಿಭರಂ, ನನ್ನ ದೊಡ್ಡ ಭಾರವನ್ನು ಕೃಷ್ಣ ಇಳಿಸಿಬಿಟ್ಟ. ಯಾವ ದೊಡ್ಡ ಭಾರ? ಅಸುರವಂಶರಾಜ್ಞಾಂ, ಅಸುರವಂಶರಾಜ್ಞಾಂ, ಅಸುರವಂಶಕ್ಕೆ ಸೇರಿದ ರಾಜರಗಳ ಭಾರ ನಮ್ಮಲ್ಲಿತ್ತು. ಅದನ್ನೆಲ್ಲ ತೆಗೆದಾಕ್ತ ಕೃಷ್ಣ. ಅಕ್ಷೋಹಿಣಿ ಶತಮಪಾನುದ ಆತ್ಮತಂತ್ರ, ಅಕ್ಷೋಹಿಣಿ ಶತಂ, ಎಷ್ಟು ರಾಜರುಗಳು ಸೈನ್ಯ ಇತ್ತು ಅಂದರೆ ನೂರು ಅಕ್ಷೋಹಿಣಿ ಸೈನ್ಯ ಇತ್ತು. ನೂರು ಅಂದ್ರೆ ಬರೀ ನೂರಲ್ಲ, ನೂರು ಅಂದ್ರೆ ಎಷ್ಟು? ಬಹು ಅಂತ ಅಷ್ಟೇ ಇರ್ತ, ಬಹು ಬಹುಸಂಖ್ಯಾಕ. ನೂರು ಕಾಲಯವನದೊಬ್ಬನೇ ತ್ರಿಕೋಟಿ ಇತ್ತದ, ತ್ರಿಕೋಟಿ ಸಂಖ್ಯೆಯ ಅಂತ ಹೇಳ್ತಾರೆ. ಕಾಲಯವನದೊಬ್ಬನೇ ಸೈನ್ಯ ಮೂರು ಕೋಟಿ ಅಕ್ಷೋಹಿಣಿ ಇತ್ತು. ಅದರಿಂದ ಶತ ಅಂದ್ರೆ ಶತ ಅಲ್ಲ, ಬಹು ಅಂತ ಅರ್ಥ, ಸಹಸ್ರ ಕೋಟಿ. ಅದು ಬೇರೆ. ಇಲ್ಲಿ ಹನುಮಂತ ದೇವರ ಬಗ್ಗೆ ಹೇಳ್ತಿರೋದು, ಹನುಮಂತ ಕೃಷ್ಣನ ಬಗ್ಗೆ ಹೇಳ್ತಿದ್ದಾರೆ. ಈಗ ಕೃಷ್ಣ ಅವತಾರ ಮಾಡಿ ಇಷ್ಟು ಮಾಡಿದ್ದಾನೆ. ಶತಂ ಅಪಾನುದ ಆತ್ಮತಂತ್ರ, ಅಪಾನುದ ಆತ್ಮತಂತ್ರ, ತನ್ನ ಆತ್ಮತಂತ್ರ ಅಂದ್ರೆ ಸ್ವತಂತ್ರ. ಆತ್ಮ ಅಂದ್ರೆ ಸ್ವ, ಆತ್ಮೀಯರು ಸ್ವಕೀಯರು, ಆತ್ಮ ಇದು ಕೊಟ್ಟು ಸ್ವ. ಸ್ವತಂತ್ರನಾದ ಕೃಷ್ಣ ಬಹುಭಾರವನ್ನು ಪರಿಹರಣ ಮಾಡಿದ. ಈ ಮಾತನ್ನು ಯಾತಕ್ಕೆ ಹೇಳ್ತಾರೆ ಅಂದ್ರೆ, ಭೀಮಸೇನ ದೇವರು ಮಾಡಿದ್ರು, ಅರ್ಜುನಾದಿಗಳು ಮಾಡಿದ್ರು, ಅದನ್ನ ಯಾಕೆ ಮೆನ್ಷನ್ ಮಾಡೋದಿಲ್ಲ ಅಂದ್ರೆ, ಆತ್ಮತಂತ್ರ ಸ್ವತಂತ್ರನಾಗಿ ಮಾಡಿದ್ದು ಕೃಷ್ಣ. ಅವರೆಲ್ಲ ಮಾಡಿದ್ದೇನು, ಯಾರೋ ವರ್ಕರ್ ಮೇಲೆ ಕೆಲಸ ಮಾಡಿಬಿಡ್ತಾನೆ, ಅವರಿಗೆ ಥ್ಯಾಂಕ್ಸ್ ಮಾಡ್ತೀವಿ ಫೋನ್ ಮಾಡಿಬಿಟ್ಟು. ಯಾತಕ್ಕೆ ಇವ್ರು ಮಾಡಿದ್ರು, ಅವ್ರು ಕಳಿಸಿದ್ರು ಬಂದಷ್ಟು ಬರ್ತಿರ್ಲಿಲ್ಲ ಇವರು. ಅರ್ಥ ಆಯ್ತಾ? ಈಗ ದೇವರ ಸೇವೆಗೋಸ್ಕರ ಬಂದವರು ಮಾಡಿದ್ರಿಂದ ನಾವು ಹೆಸರು ಯಾರ್ದು ಹೇಳಬೇಕು? ಅದು ಭೂಮಿ ಹೇಳ್ತಾಳೆ, ಕೃಷ್ಣ ಮಾಡಿದ, ಸ್ವತಂತ್ರನಾದ ಕೃಷ್ಣ ಮಾಡಿದ. ಅಕ್ಷೋಹಿಣಿ ಶತಂ ಅಪಾನುದತ್, ಪೂರ್ತಿ ಪರಿಹಾರ ಮಾಡಿಬಿಟ್ಟರು ತನ್ನ ಭಾರವನ್ನು. ಕೃಷ್ಣ ಪೂರ್ತಿ ಪರಿಹಾರ ಮಾಡಿದ. ಯೋ ವೇ ಅಸುರಾಣಾಂ ಸಂಬಂಧಿ ವಂಶಃ ಅಸುರ ವಂಶಃ ತಸ್ಮಿನ್ ಜಾತಾನಾಂ ರಾಜ್ಞಾಂ ಅಕ್ಷೋಹಿಣಿ ಶತಂ ಮಮ ಅತಿಭಾರಂ, ಅತಿಭಾರಂ ಅಪಾನುದತ್ ಅಪಾಹರತ್. ಶತಮಿತಿ ಶಬ್ದ ಸಹಸ್ರಾದಿವಾಚಿ ಬರೆದು, ಶತ ಶಬ್ದಕ್ಕೇನಂತ ಅರ್ಥ ಮಾಡ್ಕೋಬೇಕು? ಸಾವಿರಾರು ಅಂತ ಅರ್ಥನೇ ಹೊರತು ಬರೀ ನೂರು ಅಂತ ಅರ್ಥ ಅಲ್ಲ. ತ್ವಯಿ ಚತುಷ್ಪದತ್ವೇನ ಪೂರ್ಣದಂ, ಪೂರ್ಣಪದಂ ಸಂಪಾದಯನ್ ಆತ್ಮತಂತ್ರ. ತ್ವಯಿ ಚತುಷ್ಪದತ್ವೇನ ಏನು ಮಾಡಿದೆ ಈಗ? ತ್ವಾಂ ದುಸ್ಥಂ ಅನುಮೂನಪದಂ. ನೋಡು, ವೃಷಭ ಕೆಡ್ತಾ ಇದ್ದೀನಿ, ನೀನು ಧರ್ಮ, ನೀನು ಕಾಲೆಲ್ಲ ಹೋಗ್ಬಿಟ್ಟಿದ್ವು. ಕೃಷ್ಣ ನಾಲ್ಕು ಕಾಲು ಬರಹ ಮಾಡಿದೆ ನಿನಗೆ, ಮತ್ತೆ ಗೊತ್ತಾಯ್ತಾ? ಕೃಷ್ಣಾವತಾರ ಮಾಡಿದ್ದರಿಂದ ಧರ್ಮದ ನಾಲ್ಕು ಕಾಲು ಬಂದು. ಇದು ಸ್ವಾರಸ್ಯ ಏನು ಗೊತ್ತಾ? ನಮಗೇನು ಅನಿಸುತ್ತಾಗ, ಈ ಜೀವನ ಕಡದ ಮೇಲೆ ಮೂರು ಕಾಲು ಹೋಯಿತು, ಇವ್ರು ಮತ್ತೆ ನೀವೇ ಹೇಳ್ತಾರೆ ಮೂರು ಕಾಲು ಹೋಗಿತ್ತು, ಕೃಷ್ಣ ಸರಿ ಮಾಡಿದೆ ಅಂತ ಹೇಳ್ತಾರಲ್ಲ, ಇದ್ಯಾವ ಲೆಕ್ಕ ಅಂತ ಪ್ರಶ್ನೆ ಬಂತು. ಭಾಳ ಸುಲಭ. ಕೃತ ತ್ರೇತ ದ್ವಾಪರ, ಕೃತದಲ್ಲಿ ನಾಲ್ಕು, ತ್ರೇತದಲ್ಲಿ ಮೂರು, ದ್ವಾಪರದಲ್ಲಿ ಎರಡು, ಕಲಿಯುಗದಲ್ಲಿ ಒಂದು. ದ್ವಾಪರದ ಫ್ಯಾಗ್ ಎಂಡ್ ಅದು. ಸೊ ಏನಾಗಿತ್ತಲ್ಲಿ ಮೂರು ಕಾಲು? ಮೂರು ಕಾಲು ಹೋಗಿತ್ತು, ಮತ್ತೆ ಕತ್ತರಿಸ್ತಾ ಇರ್ತಾರೆ ಅಂತ ಹೇಳಿದ್ರೆ ಎರಡು ಅಷ್ಟೇ. ಗೊತ್ತಾಯ್ತಾ? ಎರಡು ಮನೆಗೆ ಹೋದ ಕಾಲಿಲ್ಲ ಅಂತಾರೆ, ಕಾಲಿರುತ್ತೆ ನಡ್ಲಕ್ಕೆ ಬರೋದಿಲ್ಲ, ಕಾಲಿಲ್ಲ ಅಂತಾರೆ. ಆ ರೀತಿಯಾಗಿ ಕಾಲು ಆಲ್ಮೋಸ್ಟ್ ಗಾನ್ ಆದಾಗಿದ್ದು ಕಟ್ ಮಾಡಿದ ಅಷ್ಟೇ. ಇವರು ಜಾಗ್ರೀನ ಕಾಲು ಕಟ್ ಮಾಡಿದ್ರೆ ಇದ್ರು ಅಷ್ಟೇ ಹೋದ್ರು ಅಷ್ಟೇ, ಆ ರೀತಿಯಾಗಿ. ಸೊ ಅದು ಕಟ್ ಮಾಡಿದ ಮೇಲೆ ಕಾಲು ಹೋಗಿದ್ದಲ್ಲ, ಯುಗದ ಪ್ರಭಾವದಿಂದ ಕಾಲು ಹೋಗಿ ಆಗಿತ್ತು. ಕೃಷ್ಣ ಬಂದಕ್ಕೇನಾಯ್ತು? ಮತ್ತೆ ನಾಲ್ಕು ಕಾಲು ಬಂದಿದೆ. ಕೃಷ್ಣ ಧರ್ಮಸ್ಥಾಪನೆ ಮಾಡಿದ್ದು ಕೃತಯುಗದಲ್ಲ, ದ್ವಾಪರಯುಗದ ಕೊನೆಗೆ, ಆಲ್ಮೋಸ್ಟ್ ಕಲಿಯುಗ ಇದ್ದಾಗ ಲೆಕ್ಕ. ಆ ಕಾಲದಲ್ಲಿ ಧರ್ಮ ನಾಲ್ಕು ಕಾಲಲ್ಲಿ ಇತ್ತು ಅಂದ್ರೆ ಕೃಷ್ಣನ ಪ್ರಭಾವ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಸಂಪಾದಯನ್ ಯದುಷು ರಮ್ಯಂ ಅಭಿಪ್ರದಂಗಂ. ಅದಕ್ಕೋಸ್ಕರ ಕೃಷ್ಣ ಏನು ಮಾಡ್ದ? ಯದುಷು ಯದೋಭಿಷದೊಳಗೆ ರಮ್ಯಂ ಅಂಗಂ, ಮನೋಹರವಾದಂತಹ ತನ್ನ ರೂಪವನ್ನು ಅಭಿಭ್ರತ್ ವ್ಯಕ್ತ ಮಾಡಿ ಹುಟ್ಟಿ ಅವತಾರವನ್ನು ಮಾಡಿದ. ನನಗೋಸ್ಕರ ಅವತಾರ ಮಾಡಿದ ಕೃಷ್ಣ, ನನ್ನ ಭಾರ ಪರಿಹಾರ ಮಾಡೋಕ್ಕೋಸ್ಕರ ಅವತಾರ ಮಾಡಿದ, ಸ್ವತಂತ್ರನಾಗಿ ಮಾಡಿದ ಅಂತ ಕೊಂಡಾಡ್ತಿದ್ದಾರೆ. ಬೇರೆ ಮೂಸ ಲಕ್ಷಣ ಇಲ್ಲಿ ಅವ್ರ ಯಾಕ ಯೋವೈ ಮಮಾತಿ ಪರಮಾಸುರ ವಂಶ ರಾಜ್ಞಾಂ ಅಕ್ಷೋಹಿಣಿ ಶತಮಪಾನುರ ಆತ್ಮತಂತ್ರ ತ್ವಾಂ ದುಸ್ಥ ಮನುಪದಂ ತ್ವಾಂ ದುಸ್ಥ ಮೂನಪದಮಾತ್ಮನಿ ಪೌರುಷೇಣ ಸಂಪಾದಯನ್ ಯದುಷು ರಮ್ಯಮಭಿಭ್ರದಂಗಂ ತಾವಾಸ ಹೇತ ವಿರಹಂ ಪುರುಷೋತ್ತಮಸ್ಯ ಪ್ರೇಮಾವಲೋಕ ರುಚಿರಸ್ಮಿತ ವಲ್ಗುಜಲ್ಪೈಹಿ ಸ್ಥೈರ್ಯಂ ಸಮಾನಂ ಅಹರನ್ ಮಧುಮಾನಿನೀನಾಂ ರೋಮೋತ್ಸವೋ ಮಮ ಯದಂಘ್ರಿ ವಿಟಂಕಿತಾಯಾಃ. ಕಾವಾಸಹೇತ ವಿರಹಂ ಪುರುಷೋತ್ತಮಸ್ಯ ಪ್ರೇಮಾವಲೋಕ ರುಚಿರಸ್ಮಿತ ವಲ್ಗುಜಲ್ಪೈಹಿ ಸ್ಥೈರ್ಯಂ ಸಮಾನಂ ಅಹರತ್ ಮಧುಮಾನಿನೀನಾಂ ರೋಮೋತ್ಸವ ಮಮ ಯದಂಘ್ರಿ ವಿಟಂಕಿತಾಯಾಃ. ಪುರುಷೋತ್ತಮಸ್ಯ ವಿರಹಂ ಕಾವಾಸಹೇತ, ಆ ಪುರುಷಿಂದ ಬಂತು ಚರಾಕ್ಷರ ಪುರಾಣ ಪುರುಷೋತ್ತಮ ಅಂತ, ಪುರುಷೋತ್ತಮನ ವಿರಹವನ್ನು ಯಾರು ತಾನೇ ಸಹಿಸಲಿಕ್ಕೆ ಸಾಧ್ಯ? ಸಾಮಾನ್ಯವಾಗಿ ಸಾಮಾನ್ಯ ಕೆಲವರು ಇರ್ತಾರೆ, ಅತ್ಯಂತ ಪ್ರೀತಿಪಾತ್ರ ವ್ಯಕ್ತಿಗಳು, ಏನು ವಿಶೇಷ ಗುಣ ಇರೋದಿಲ್ಲ, ಸಂಬಂಧ ಮಾತ್ರ ಪ್ರೀತಿ ಇರುತ್ತೆ ಅಷ್ಟೇ. ಅಂಥ ಹೊತ್ತಲ್ಲೂ ಬಿಟ್ಟು ಹೋಗ್ಬಿಟ್ರೆ ಭಾರಿ ದುಃಖ ಆಗುತ್ತೆ. ಅಂಥ ಹೊತ್ತಿನಲ್ಲಿ ಕೃಷ್ಣರ ವಿರಹ ಯಾರು ತಿಳಿಯಲಿಕ್ಕಾಗ್ತಾ ಇದೆ? ಪುರುಷೋತ್ತಮ ಆತ ಪ್ರೇಮಾವಲೋಕ ರುಚಿರಸ್ಮಿತ ಬಲ್ಗು ಜಲ್ಪೈಹಿ. ಕೃಷ್ಣನ ಪ್ರೇಮಾವಲೋಕ ಪ್ರೀತಿಪೂರ್ವಕವಾದ ನೋಟ, ರುಚಿರಸ್ಮಿತ ಮನೋಹರವಾದ ಮಂದಹಾಸ, ಬಲ್ಗು ಜಲ್ಪೈಹಿ ಮನೋಹರವಾದ ಮಾತು, ಮೂರು ಪ್ರತ್ಯೇಕವು. ಪ್ರೇಮಾವಲೋಕ ರುಚಿರಸ್ಮಿತ ಒಲ್ಗು ಜಲ್ಪೈಹಿ ಸ್ಥೈರ್ಯಂ ಸಮಾನಂ ಅಹರತ್ ಮಧುಮಾನಿನೀನಾಂ. ತನ್ನ ಆ ರೀತಿಯಾದಂಥ ಕಾರ್ಯಗಳಿಂದ ಕೃಷ್ಣ ಮಧುಮಾನಿನೀನಾಂ ಆ ಮಧುರ ಅಲ್ಲಿದ್ದಂತಹ ಗೋಪಿಕಾಸ್ತ್ರೀಯರಿಗೆ ಏನು ಮಾಡಿದ? ಸ್ಥೈರ್ಯಂ ವಿಶೇಷವಾದಂತಹ ಸ್ಥಿರವಾದ ಆನಂದವನ್ನು ಅವರಿಗೆ ತಂದುಕೊಟ್ಟ. ನನಗೆ ರೋಮೋತ್ಸವ ರೋಮಾಂಚನ ಆಯಿತು, ರೋಮೋತ್ಸವ ರೋಮಾಂಚನವಾಯಿತು. ಕೃಷ್ಣ ಓಡಾಡ್ತಿರಬೇಕಾದ್ರೆ ಯದಂಗ್ರಿ ವಿಟಂಕಿತಾಯಾಹ ಆತನ ಪಾದದ ಚಿಹ್ನೆಗಳು ನನ್ನ ಮೇಲೆ ಬಿದ್ದಾಗ ನನಗೆ ರೋಮಾಂಚನವಾಗ್ತಾ ಇತ್ತು. ಗೋಪಿಕಾಸ್ತ್ರೀಯರಿಗೆಲ್ಲ ಒಂದು ವಿಧವಾದ ಆನಂದ, ನನಗೊಂದು ವಿಧವಾದ ಆನಂದ. ಇದರಿಂದ ಕೃಷ್ಣ ದೂರ ಹೋಗಿದ್ದರಿಂದ ಏನಾಯ್ತು? ಈಗ ನಮ್ಮೆಲ್ಲರಿಗೂ ಅಷ್ಟು ನಷ್ಟ ಆಗಿದೆ ಅಂತ ಹೇಳ್ತಾರೆ. ಯಶ್ಚ ಪ್ರೇಮ್ಣ ಅವಲೋಕಶ್ಚ ರುಚಿರಂ ಸ್ಮಿತಂಚ ವಲ್ಗುಃ ಮಧುರ ಜಲ್ಪಶ್ಚತೆ ತಥೋಕ್ತಃ ತೈಹಿ ಮಧುಮಾನಿನೀನಾಂ ಸಮಾನಂ ಅಭಿಮಾನೇನ ಸಹ ವರ್ತಮಾನಂ ಸ್ಥೈರ್ಯಂ ಅಹರತ್. ಯಶಾಂಘ್ರಿಭ್ಯಾಂ ವಿಟಂಕಿತಾಯಾಹ ಚಿನ್ನಿತಾಯಾಹ ಅಲಂಕೃತಾಯಾಹ ವಾ ಮಮ ರೋಮೋತ್ಸವಃ ರೋಮಾಂಚಃ ಅಭೂತಿತಿ ಶೇಷಃ. ತಸ್ಯ ಪುರುಷೋತ್ತಮಸ್ಯ ವಿರಹಂ ವಿಯೋಗಂ ಕಾವಾ ಸ್ತ್ರೀ ಸಹೇತ ನ ಕಾಪಿ ಇತ್ಯೆ ಅನ್ವಯಃ. ಅಂತ ಕೃಷ್ಣನ ವಿರಹವನ್ನು ಯಾರೂ ಸಹಿಸಲಿಕ್ಕಾಗೋದಿಲ್ಲ, ನನಗೂ ಸಾಧ್ಯ ಇಲ್ಲ, ಅದು ಮುಖ್ಯವಾದ ಕಾರಣ ಅಂತ ತಿಳಿಸ್ತಾ ಒಂದು ಕೊನೆಯ ಶ್ಲೋಕ. ಸೂತ ಉವಾಚ ತಯೋರೇವಂ ಕಥಯತೋಹೋ ಪೃಥಿವೀ ಧರ್ಮಯೋಸ್ತಥಾ ತದಾ ಪರೀಕ್ಷಿನ್ನ ಮರಾಜ ಋಷಿ ಪ್ರಾಪ್ತಃ ಪ್ರಾಚೀಂ ಸರಸ್ವತೀಂ. ತಯೋರೇವಂ ಕಥಯತೋಹೋ ಪೃಥಿವೀ ಧರ್ಮಯೋಸ್ತ ಪೃಥಿವೀ ಧರ್ಮಯೋಸ್ತದಾ. ಸೂತ ಪುರಾಣಿಕರು ಮುಂದುವರೆಸ್ತಿದ್ದಾರೆ. ಏವಂ ಹೀಗೆ ಕಥಯತೋಹೋ ತಯೋಹೋ ಮಾತಾಡ್ತಿದ್ದಂತಹ ತಯೋಹೋ ಆ ಇಬ್ಬರು ಯಾರಿಬ್ಬರು? ಪೃಥಿವಿ ಧರ್ಮಯೋಸ್ತದ, ಪೃಥಿವಿ ಗೋರೂಪದಲ್ಲಿದ್ದಾಳೆ, ಧರ್ಮ ಋಷಭ ರೂಪದಲ್ಲಿದೆ. ಅವರಿಬ್ಬರ ಮಧ್ಯೆ ತದ ಆಹುತಿಗೆ ಪರೀಕ್ಷಿನ್ನಾಮ ರಾಜ ಋಷಿ ಪರೀಕ್ಷಿತ ರಾಜ ಕಲಿ ನುಡ್ಕೊಂಡು ಹೊರಟಿದ್ನಲ್ಲ, ಇವರಿಗೂ ಕಲಿ ಸಿಕ್ಕಿದ್ದಿಲ್ಲ ಅದಕ್ಕೆ. ಇಲ್ಲಿ ಬಂದ, ಈಗ ನೋಡ್ದ, ಪ್ರಾಪ್ತಃ ಪ್ರಾಚೀಂ ಸರಸ್ವತಿ. ಅದು ಯಾವ ಜಾಗ ಅಂದರೆ ಪ್ರಾಚೀ ಸರಸ್ವತಿ ಅಂತ ಕರೀತಾರೆ. ಕುರುಕ್ಷೇತ್ರೇ ಪ್ರಾಚೀ ದಿಶಂ ಪ್ರತಿ ಉದ್ದಿಶ್ಯ ಚಂದಮಾನಾಂ ನಾಮ್ನಾ ಸರಸ್ವತೀಂ ನದೀಂ ಪ್ರಾಪ್ತಃ ಇತ್ಯನ್ವಯ. ಕುರುಕ್ಷೇತ್ರದ ಒಂದು ಭಾಗ ಸರಸ್ವತಿ ನದಿ ಹರಿತಿದ್ದ ಜಾಗ, ಅದು ಪಶ್ಚಿಮಕ್ಕೆ ಹರಿತಿದ್ದ ಜಾಗ, ಅಲ್ಲಿ ಬಂದು ಈ ದೃಶ್ಯವನ್ನು ಕಂಡ. ಇದು ಪರಿಷತ್ ರಾಜ ಕಲಿಯನ್ನು ಕಂಡ ಪ್ರಸಂಗ. ಇದು ಪ್ರಾಚೀ ಸರಸ್ವತಿ ಅಂತ ಕರೆದಿದ್ದ. ಇದರಿಂದ ಕುರುಕ್ಷೇತ್ರದಲ್ಲಿ ಮೊದಲು ಏನು ಹರಿತಾ ಇತ್ತು? ಸರಸ್ವತಿ ನದಿ. ಇವತ್ತು ಕೂಡ ರಾಮಸೇತುವೆನನ್ನು ಹೇಗೆ ಸೆಟಲೈಟ್ ಪಿಕ್ಚರ್ ಕ್ಲಿಯರ್ ಆಗಿ ತೋರಿಸುತ್ತ ಹಾಗೆ ಸರಸ್ವತಿ ನದಿಯ ಪಾತ್ರವನ್ನು ಯಾವುದೇ ತೋರಿಸಿಬಿಟ್ಟಿದೆ. ಇವಾಗ ಸೈಂಟಿಫಿಕಲಿ ಎಷ್ಟು ಮಟ್ಟಿಗೆ ಎಕ್ಸ್ಟ್ರಾವೇಟ್ ಮಾಡಿ ಪ್ರೂವ್ ಮಾಡಿದ್ದಾರೆ ಅಂತ ಕೇಳಿದರೆ, ಸರಸ್ವತಿ ನದಿ ಗುಪ್ತಗಾಮಿನಿ. ಅದು ಇಲ್ಲಿನ ಸರಸ್ವತಿ ಬೇರೆ, ಪ್ರಯಾಗ ಸರಸ್ವತಿ ಬೇರೆ, ಇಲ್ಲಿ ಸರಸ್ವತಿ ಬೇರೆ, ಬದಿರಲ್ಲಿ ಒಂದು ಸರಸ್ವತಿ ಇದೆ, ಸರಸ್ವತಿ ಅಲಕರಂದ ಸಂಗಮ ಇದೆ, ಆ ಸರಸ್ವತಿ ಬೇರೆ, ಆಮೇಲೆ ಮಾತ್ರಗಾಯದ ಸರಸ್ವತಿ, ಆ ಸರಸ್ವತಿ ಬೇರೆ. ನಾಲ್ಕು ಸರಸ್ವತಿ ನದಿ ಇರೋದು. ಇವತ್ತು ಗುಪ್ತಗಾಮಿನಿ ಸರಸ್ವತಿ ಅಲ್ಲೂ ಇದೆ, ಪ್ರಯಾಗದಲ್ಲಿ ಗುಪ್ತಗಾಮಿನಿ ಕಾಣಿಸೋದಿಲ್ಲ, ಈ ಕುರುಕ್ಷೇತ್ರದಲ್ಲಿ ಇವತ್ತು ಕಾಣಿಸೋದಿಲ್ಲ, ಅದು ಸ್ವಲ್ಪ ಭಾಗ ಮಾತ್ರ ಕಾಣಿಸುತ್ತೆ. ಕುರುಕ್ಷೇತ್ರದಲ್ಲಿ ಒಂದು ಕಡೆಗೆ ಹೋದರೆ ಸುಮಾರು ಒಂದು 300 ಅಡಿ ಇರ್ಬೋದು ಅಷ್ಟೇ, ಅದು ಸಾರಸ್ವತ ಅಂತ ಕರೀತಾರೆ. ಅದು ಅಲ್ಲಿ ಮಾತ್ರ ಬಾರ ಸುಮಾರು ಒಂದು ಇಷ್ಟು ಒಂದು ಇಲ್ಲಿಂದ 200 ಅಡಿ ಅಗಲ ಇರ್ಬೋದು ಅಷ್ಟೇ, 200 ಅಡಿ ಉದ್ದ 100 ಅಡಿ ಅಗಲ, ಸರೋವರ ಇದ್ದಾಗಿದೆ ಅದು. ಅಲ್ಲಿ ಮಾತ್ರ ಗಾಮಿನಿ, ಅದು ಉಳಿದ ಕಡೆ ಗುಪ್ತಗಾಮಿನಿ ಅಂತ ಕರೀತಾರೆ. ಫ್ಲೋ ಆಗುತ್ತೆ ಅದು, ಅದು ವಿಶೇಷ. ಅಲ್ಲಿ ಅದಕ್ಕೆ ಗುಪ್ತ ಇಲ್ಲಿ ಸುರಕ್ಷೇತ್ರದಲ್ಲಿ ಕಾಣಿಸೋದಿಲ್ಲ. ಇವತ್ತು ಇವತ್ತು ವೈಜ್ಞಾನಿಕ ಎಷ್ಟು ಹೇಳ್ತಾರೆ ಅಂತ ಕೇಳಿದರೆ, ಸರಸ್ವತಿ ಗುಪ್ತಗಾಮಿನಿ ಆಗಿದ್ದರೂ ಕೂಡ ನೀರು ಎಷ್ಟಿದೆ ಗೊತ್ತಾ? ಅಂದರೆ ಇಡೀ ಭೂಮಿಗೆ 10,000 ವರ್ಷ ಸಪ್ಲೈ ಮಾಡೋಷ್ಟು ನೀರಿದೆಯಾ, 10,000 ಇಯರ್ಸ್, ಅಷ್ಟು ನೀರು ಅದರ ಸರಸ್ವತಿ ಗುಪ್ತಗಾಮಿ ಸರಸ್ವತಿಯಲ್ಲಿದೆ ಅಂತ ಹೇಳ್ತಾರೆ. ಅದು ಸರಸ್ವತಿ ಯಾಕೆ ಗುಪ್ತಗಾಮಿನಿ ಆಯಿತು ಅಂದರೆ, ಸರಸ್ವತಿ ಶಾಸ್ತ್ರ ಕಲಿಯುಗದಲ್ಲಿ ಶಾಸ್ತ್ರಗಳು ಗುಪ್ತಗಾಮಿನಿ, ಅದು ಗುಪ್ತಗಾಮಿನಿ, ಸರಸ್ವತಿ ಬಚ್ಚಿ ಹೋಗುತ್ತೆ ಅಂತ ಅರ್ಥ. ಸರ್ವಗುಣನೇ ಕಾಣಿಸೋದಿಲ್ಲ ಜನಗಳಿಗೆ, ಯಾವ ರೀತಿ ಇರೋದ್ರೆ. ಆದ್ದರಿಂದ ಆ ಸ್ಥಿತಿ ಬಂತು. ಪರೀಕ್ಷಿನ್ನಾಮ ರಾಜಋಷಿ ಪ್ರಾಪ್ತಃ ಪ್ರಾಚೀಂ ಸರಸ್ವತಿ ಇತಿ ಶ್ರೀಮದ್ ಭಾಗವತೆ ಪ್ರಥಮಸ್ಕಂದೇ ಷೋಡಶೋಧ್ಯಾಯಃ ಅಥ ಸಪ್ತದಶೋಧ್ಯಾಯಃ ಸೂತ ಉವಾಚ. ಈಗ ಮುಂದೇನಾಯಿತು ಅಂತ ಬಹಳ ಕುತೂಹಲದಿಂದ ಹೇಳ್ತಾರೆ. ತತ್ರ ಗೋಮಿಥುನಂ ರಾಜ ಹನ್ಯಮಾನಮನಾಥವತ್ ದಂಡಹಸ್ತಂಚ ವೃಷಲಂ ಸದೃಶೇ ನೃಪಲಾಂಛನಂ ವೃಷಂ ಋಣಾನಧವಲಂ ಮಿಹಂತಮಿವ ಬಿಭ್ಯತಂ ವೇಪಮಾನಂ ಪದೈಕೇನ ಸೀದಂತಂ ಶೂದ್ರಪೀಡಿತಂ. ತತ್ರ ಗೋಮಿಥುನಂ ರಾಜ ಹನ್ಯಮಾನಂ ಅನಾಥವತ್. ಗೋಮಿಥುನ ಅಂದರೆ ಜೋಡಿ, ಒಂದು ಗಂಡು ಒಂದು ಹೆಣ್ಣು ಇದ್ದಾಗ ಮಿಥುನ ಅಂತ ಕರೀತಾರೆ. ಎರಡು ಒಂದೇ ಇದ್ದರೆ ಯಮ ಅಂತ ಕರೀ ಯಮಳು, ಎರಡು ಒಂದೇ ಆಗಿದ್ದರೆ ಯಮಳರು, ಒಂದು ಗಂಡು ಒಂದು ಹೆಣ್ಣಾಗಿದ್ರೆ ಮಿಥುನ ಅಂತ ಕರೀತಾರೆ. ಗೋಮಿಥುನಂ ರಾಜ ಹನ್ಯಮಾನ ಅನಾಥವತ್. ಇವನ್ನ ಎರಡು ರೀತಿ, ಅವನು ಕಾಲು ಕತ್ತರಿಸಿದ್ದಾನೆ ಅದಕ್ಕೆ ಹಿಂಸೆ, ಕಾಲಿರು ಒದಿತಾ ಇದ್ದಾನೆ ಇದಕ್ಕೆ ಹಿಂಸೆ, ಎರಡು ಕೆಲಸ ಒಟ್ಟಿಗೆ ಮಾಡ್ತಿದ್ದಾನು. ಎತ್ತಿನ ಕಾಲು ಕತ್ತರಿಸೋದು, ಈ ಗೋವಿನ ಕಾಲಿನಿಂದ ಒದೆಯೋದು, ಅದಕ್ಕೆ ಹನ್ಯಮಾನ ಅನಾಥವತ್. ಯಾರು ಕೇಳೋರೇ ಇಲ್ಲ, ಇದು ಇಂಪಾರ್ಟೆಂಟ್. ಕೃಷ್ಣ ಬಿಟ್ಟರೆ ಏನಾಯಿತು ಅಂದರೆ ಎಷ್ಟು ಅನಾಥವಾದ ಸ್ಥಿತಿಗೆ ಧರ್ಮ ಬಂತು ಅಂತ ಹೇಳ್ತಾರೆ. ದಂಡಹಸ್ತಂತೆ ಕೈಯಲ್ಲಿ ದಂಡ ಹಿಡ್ಕೊಂಡಿದ್ದಾನೆ ವೃಷಲ. ವೃಷಲ ಅಂದ್ರೆ ಏನು? ಶೂದ್ರರಾಜ. ಶೂದ್ರರಾಜ ಅಂದ್ರೆ ಏನಾಗುತ್ತಾಗ, ಇವತ್ತಿನ ಕಾನ್ಸೆಪ್ಟ್ ಅದೇ ತಾನೇ ಇರೋದು, ಇವತ್ತು ಕಲಿಯುಗದಲ್ಲಿ ಇರೋದೇ ಹಾಗೆ. ವೃಷಲಂ ದದೃಶೇ ನೃಪಲಾಂಛನಂ, ರಾಜನ ವೇಷದಲ್ಲಿದ್ದಾನೆ ಅವನು. ಯಾರವನು? ಮೂಲತಃ ವೃಷಲ. ವೃಷಲ ಶಬ್ದಕ್ಕೆ ಸಾಮಾನ್ಯ ಅರ್ಥ ಶೂದ್ರ ಅಂತ ಅರ್ಥ. ಒಳಗಿನ ಅರ್ಥ ವೃಷಲ. ವೃಷ ಅಂದ್ರೆ ಧರ್ಮ, ಲಾತಿ ಅಂದ್ರೆ ಕೊಲ್ಲೋನು, ಧರ್ಮ ಹಾಳು ಮಾಡೋರು ಅಂತ. ವೃಷಲ ಧರ್ಮ ಬಿಟ್ಟವರು ವೃಷಲೀಪತಿ ಅಂತ ಕರೀತಾರೆ. ಋಣಂ ವೃಷಂ ಋಣಾಲ ಸಬಲಂ ಮೇಹಂತಮಿವ್ಯತಂ, ಹೇಗಿತ್ತಂತ ಗೊತ್ತಾ? ಎತ್ತದು ಬೆಳ್ಳಗಿದೆ ಮೃಣ, ಕಮಲದ ಮಧ್ಯದ ಭಾಗ ಇದ್ದ ಕೆಂಪು ಬೆಳ್ಳು ಬಳಿತಾ ಇದೆ. ಅಷ್ಟು ಚೆನ್ನಾಗಿದೆ ಪಾಡು, ಬಾಯ ಭಯ ಆಗಿದೆ ಅದು. ಮೇಹಂತಮಿವ ಬಿಭ್ಯತಂ, ಅದು ಗೋಮಯ ಹಾಕ್ತಾ ಇದೆ. ತುಂಬ ಏನಾಗುತ್ತೆ ನೋವಾದ ಅದಕ್ಕೆ ಗೋಮಯ ಹಾಕ್ತಾ ಇದೆ, ಪಾಪ ದುಃಖದಿಂದ ಗೋಮಯ ಹಾಕ್ತಾ ಇದೆ. ವೇಪಮಾನಂ ಪದೈಕೇನ, ಒಂದೇ ಕಾಲಿದೆ ಪಾಪ, ನಿಂತ್ಕೊಂಡಿದೆ, ನಡುಕ್ತಾ ಇದೆ ಗದ ಗದ. ಸೀದಂತಂ ಶೂದ್ರ ಪೀಡಿತಂ, ಅವನಿಂದ ಪೀಡಿತವಾದಂಥ ಆ ಒಂದು ಎತ್ತಿನ ಸ್ಥಿತಿಯನ್ನು ನೋಡ್ತಾನೆ, ಬಹಳಷ್ಟು ದುಃಖ ಇದೆ. ಕಾಂಚ ಧರ್ಮದುಃಖಾಂ ದೀನಾಂ ವೃಷಂ ಶೂದ್ರ ಪದಾಹತಾಂ ವಿವತ್ಸಾಮಶ್ರುವದನಾಂ ಕೃಷಂ ಕೃಷಾಂ ಯವಸ ವಿಚ್ಛತೀಂ. ಗಾಂಚ ಧರ್ಮಸುಗಾಂ ದೀನಾಂ, ಅದು ಗೋವಂತೂ ಧರ್ಮವನ್ನು ಕೊಡ್ತಕ್ಕಂಥ ದೀನಾಂ, ದೀನ ಸ್ಥಿತಿಯಲ್ಲಿದೆ, ಧರ್ಮ ಕೊಡ್ತಕ್ಕಂಥದ್ದು. ವೃಷಂ ದೀನಂ, ದೀನಾಂ ತುಂಬ ನೊಂದು ಹೋಗಿಬಿಟ್ಟಿದೆ. ಶೂದ್ರ ಪದಾಹತಾಂ, ಅವನ ಕಾಲಿನ ಜೋರಾಗಿ ಒದಿತಾ ಇದ್ದಾನೆ. ವಿವತ್ಸಾಂ, ಅದು ಕರು ಇಲ್ಲ. ಅಶ್ರುವದನಾಂ, ಕಣ್ಣಲ್ಲಿ ನೀರು ಬಂದುಬಿಟ್ಟಿದೆ ಮುಖದಲ್ಲೆಲ್ಲ. ಕೃಷ್ಯಾಂ, ಸರಿ ಹೋಗಿಬಿಟ್ಟಿದೆ. ಯವಸ ವಿಚ್ಛತೀಂ, ಅದಕ್ಕೇನು ಬೇಕಾಗಿದೆ? ಮುಳ್ಳು ಬೇಕಾಗಿದೆ ಪಾಪ. ಯವಸ ವಿಚ್ಛತೀಂ, ಧಾನ್ಯ ಹಸಿವಾಗಿದೆ, ಬಾಯಾರಿಕೆ ಆಗಿದೆ, ಅವ್ರು ಒದಿತಾ ಇದ್ದಾನೆ. ಈಗ ಏನು ಕೇರ್ ತಗೊಂಡಿಲ್ಲ, ಸ್ಥಿತಿಯಲ್ಲಿ ಇದನ್ನೆಲ್ಲ ನೋಡಿದಾತ. ಪಪ್ರಚ್ಛ ರಥ ಮಾರೂಢ ಕಾರ್ತಸ್ವರ ಪರಿಚ್ಛದಂ ಬೇಗ ಗಂಭೀರಯಾ ವಾಚ ಸಮಾರೋಪಿತ ಕಾರ್ಮುಕಃ. ಪ್ರಪಚ್ಛ ರಥದಲ್ಲಿ ಬಂದ, ನೋಡ್ದ, ಕಾರ್ತಸ್ವರ ಪರಿಚ್ಛದ, ಬಂಗಾರದ ರಥ ಅಂತೆ. ಕಾರ್ತಸ್ವರ ಪರಿಚ್ಛದ, ಬಂಗಾರದ ಕವಚ ಹಾಕಿದ ರಥದಲ್ಲಿ ಕೂತಿದ್ದ ಪರಿಚಿತ ರಾಜ. ಬೇಗ ಗಂಭೀರಯಾ ವಾಚ, ಬಹಳ ಗಂಭೀರವಾದ ವಾಚರಿಂದ ಪ್ರಶ್ನೆ ಮಾಡ್ದ. ಸಮಾರೋಪಿತ ಕಾರ್ಮುಕಃ, ಬಿಲ್ಲಿಗೆ ಬಾಣ ಹೂಡಿದ, ಬಾಣ ಹೂಡಿ ಮಾತಾಡ್ತಾ ಇದ್ದಾನೆ. ಕಸ್ತ್ವಂ ಮಚ್ಚರಣೇ ಲೋಕೆ ಬಲಾರ್ಧಂ ಶಬಲೌ ಬಲಿ ನರದೇವೋಶಿ ವೇಷೇಣ ನಟವತ್ ಕರ್ಮಣೋ ಅದ್ವಿಜ. ಕಸ್ತ್ವಂ ಮಚ್ಚರಣೆ ಪ್ರೋಕ್ತ ಲೋಕೆ, ನೀನು ನಾನು ನನ್ನ ಶರಣ ಹೊಂದಿರತಕ್ಕಂಥ ಲೋಕದೊಳಗೆ, ಅಂದರೆ ನನ್ನ ರಾಜ್ಯದೊಳಗೆ. ಬಲಾತ್ ಬಲಾತ್ ಹಂಸಿ ಅಬಲವು ಬಲಿ, ಬಲಿಷ್ಠರಾದ ನೀನು ದುರ್ಬಲರಾದ ಇವರಿಬ್ಬರನ್ನು ಕೂಡ ಬಲಾತ್ಕಾರ ಹಿಂಸೆ ಮಾಡ್ತಿದ್ದೀಯಲ್ಲ, ಏನಿದು? ನರದೇವೋಶಿ ವೇಷೇಣ, ವೇಷದಲ್ಲಿ ರಾಜ ಕಂಡ ಕಾಣ್ತೀಯ, ಆದರೆ ನಟವತ್ ಕರ್ಮಣ ಅದ್ವಿಜ, ಆದರೆ ಕಾರ್ಯದಲ್ಲಿ ಮಾತ್ರ ಅದ್ವಿಜ, ದ್ವಿಜನಂತೆ ಕಾಣ್ತಾ ಇಲ್ಲ ನೀನು. ಕ್ಷತ್ರಿಯರಿಗೂ ದ್ವಿಜ ಅಂತ ಕರೀತಾರೆ. ನೀನು ಧರ್ಮದಲ್ಲಿ ನೀನು ಆಚರಣೆಯಲ್ಲಿ ಕ್ಷತ್ರಿಯ ಅಲ್ಲ, ಆದರೆ ವೇಷದಲ್ಲಿ ಮಾತ್ರ ಕ್ಷತ್ರಿಯ. ಅದು ಕ್ಷತ್ರಿಯ ಆಭಾಸ ಅಂತ ಕರೀತಾರೆ. ವಸ್ತು ಹಾಗೆ ಕಾಣುತ್ತೆ, ವಸ್ತು ಅದಲ್ಲ. ಅದಕ್ಕೇನಂತ ಹೇಳಿದ್ರು? ಬ್ರಾಹ್ಮಣ ಆಭಾಸ ಅಂತ ಕರೀತಾರಲ್ಲ ಹಾಗೆ. ನೀನು ಕ್ಷತ್ರಿಯ ಆಭಾಸ, ನಿಜವಾದ ಕ್ಷತ್ರಿಯನಲ್ಲ, ವೇಷ ಹಾಕ್ಕೊಂಡಿದ್ದಿ ಅಷ್ಟೇ. ಅವರಿಗೂ ಉಪನಯನ ಇದೆ, ವೇಷ್ಯರಿಗೂ ದ್ವಿಜ ಅಂತ ಹೇಳಿದೆ. ಮೂರು ಕಾರಣಕ್ಕೆ, ಶ್ರೀ ಶೂದ್ರ ಬ್ರಹ್ಮಬಂಧು ನಾಂ ತ್ರಯೀರ ಸ್ತುತಿ ಗೋಚರ. ಅಲ್ಲಿ ಹೇಳಬೇಕಾದ್ರೆ ಕ್ಷತ್ರಿಯರು ಬ್ರಾಹ್ಮಣರು ಮತ್ತು ವೈಶ್ಯರು ಮೂರು ಜನಕ್ಕೆ ಉಪನಯನ ಇರೋದು, ಮೂರು ಜನಕ್ಕೂ ವೇದಾಧಿಕಾರ ಇದೆ, ಮೂರು ಜನಕ್ಕೂ ಕೂಡ. ಶೂದ್ರಿಗೆ ಉಪನಯನ ಇಲ್ಲ, ದ್ವಿಜ ಅಲ್ಲ ಶೂದ್ರ, ಮೂರು ಜನ ದ್ವಿಜಕ್ಕೆ ಸೇರ್ತಾ ಇದ್ದ. ಅದು ಬರೀತಾರೆ. ಯವಸಬ್ ದೃಢಂ ಆಕಾಂಕ್ಷಮಾಣ ಮತಏವ ಧರ್ಮದುಗಾಂ ಕಸ್ ಕಾರ್ತಸ್ವರ ಕಸ್ತ್ವಂ ಇತಿ ಅದ್ವಿಜ ಇತ್ಯುಕ್ತ ಶೂದ್ರತ್ವಂ ಕಥಂ ಜ್ಞಾತವಿತಿ ಚೇನ್ನ ಕರ್ಮಣ ಇತ್ತೇನೇನ ಕ್ಷತ್ರಿಯ ವೈಶ್ಯಯೋ ಪರಿಹೃತತ್ವ. ಮಚ್ಚರಣೆ, ನೀನು ಕ್ಷತ್ರಿಯನಲ್ಲ, ವೈಶ್ಯನೂ ಅಲ್ಲ, ಬ್ರಾಹ್ಮಣ ಅಂತೂ ಅಲ್ಲೇ ಅಲ್ಲ. ಮಚ್ಚರಣೆ ಅಹಮೇವ ರಕ್ಷಕೋ ಯಶಸ ತಥೋಕ್ತ ತಸ್ಮಿನ್ ಶರಣಂ ಗೃಹರಕ್ಷಿತ್ರೋ ರೀತಿ ಅಭಿಧಾನ. ಬಲೀಚ ತ್ವಂ ಅಬಲಿ ದುರ್ಬಲವು ಗೋವೃಷವು ಬಲಾತ್ ಪ್ರಸಹ್ಯ ಹಂಸಿ ಪೀಡಯಿಸಿ. ಕಲಿಗದ ವೈಶಿಷ್ಟ್ಯನೇ ಹಾಗೆ, ದುರ್ಬಲನ್ನು ಬಲಿಷ್ಠರು ಏನು ಮಾಡ್ತಾರೆ? ಪೀಡಿಸ್ತಾರೆ. ಅದು ರಕ್ಷಣೆ ಕೊಡ್ತೀವಿ ಅಂತಲೇ ಪೀಡಿಸ್ತಾರೆ. ಹೆಸರು ಕೊಡೋದ್ರೆ ಕೂಗ್ತಿರೋದೆಲ್ಲ ಸ್ಲೋಗನ್ ರಕ್ಷಣೆ ಕೊಡ್ತೀವಿ ಅಂತೇಳಿ, ನಿಜವಾಗ್ಲೂ ಅವರೇ ಹೆಚ್ಚು ಬಿಡಿಸೋದು. ಅದು ಎನ್ಕ್ಯಾಶ್ ಮಾಡ್ಕೊಳ್ಳೋ ಅಕಸ್ಮಾತ್ ಉಪಯೋಗಿಸ್ತಾರಷ್ಟೇ. ಸತ್ವಂ ಕೃಷ್ಣೇ ಗತೇ ದೂರಂ ಸಹ ಗಾಂಡೀವ ಧನ್ವನ ಶೋಚ್ಯೋಸಿ ಅಶೋಚ್ಯಾನ್ ರಹಸಿ ಪ್ರಹರನ್ ಧರ್ಮ ಪ್ರಹರನ್ ವಧಮರ್ಹಸಿ. ಏನಂತ ತಿಳ್ಕೊಂಡಿದ್ದೀನಿ ನೀನೀಗ? ಕೃಷ್ಣೇ ಗತೇ ದೂರಂ, ಕೃಷ್ಣ ಪರಂಧಾಮಕ್ಕೆ ಹೋದ ಅಂತ ತಿಳ್ಕೊಂಡು, ಗಾಂಡೀವ ಧನ್ವನ ಸಹ, ಗಾಂಡೀವ ಧನ ಅರ್ಜುನ, ಕೃಷ್ಣನು ಕೂಡ ಪರಂಧಾಮಕ್ಕೆ ಹೊರಟ, ಅರ್ಜುನನು ಹೊರಟೋಗಿಬಿಟ್ಟ. ಶೋಚ್ಯೋ ಅಶ್ಯ ಅಸಿ ಅಶೋಚ್ಯಾನ್ ರಹಸಿ ಪ್ರಹರನ್ ವಧಮರ್ಹಸಿ. ನೀನು ಏನು ತಿಳ್ಕೊಂಡ್ಬಿಟ್ಟಿ ಈಗ? ಕೃಷ್ಣನೂ ಇಲ್ಲ, ಅರ್ಜುನನೂ ಇಲ್ಲ, ಆದ್ದರಿಂದ ನೀವೇನು ಬೇಕಾದ್ರೆ ಮಾಡೋ ಅಂತ ತಿಳ್ಕೊಂಡ್ಬಿಟ್ಟು ಕೊಲ್ಲಕ್ಕೆ ಕೊಟ್ಟಿದ್ದೀಯ, ಅದನ್ನು ಸಾಧ್ಯ ಇಲ್ಲ, ನಾನಿದ್ದೀನಿ ಅಂತ ಹೇಳ್ತಾರೆ. ಕೃಷ್ಣ ಇಲ್ಲ ಅಂತ ನಿನ್ನ ಧೈರ್ಯ ಬಂದಿದೆ, ಅರ್ಜುನ ಇಲ್ಲ ಧೈರ್ಯ ಬಂದಿದೆ. ಮೇಲ್ನೋಟಕ್ಕೆ ಭೀಮಸೇನ ದೇವರ ಹೆಸರು ಬರಲಿಲ್ಲ ಇದರಲ್ಲಿ,
ಯಾರದು ಬಂತು? ಅರ್ಜುನದ್ದು ಬಂದ್ಬಿಡ್ತಾಗ. ಅರ್ಜುನ್ ಬರ್ಲಿಕ್ಕೆ ಏನು ಕಾರಣ? ಎತ್ತ ಯೋಗೇಶ್ವರ ಪಾರ್ಥ, ಎತ್ತ ಶ್ರೀ ಕೃಷ್ಣ, ಎತ್ತ ಪಾರ್ಥೋಧನರ ಥರ ಲೋಕದೃಷ್ಟಿಯಲ್ಲಿ ಹೇಳಿದ್ದು. ಇನ್ನೊಂದು ಅರ್ಥ ಅದಕ್ಕೆ ಅಂದರೆ ಗಾಂಡೀವ ಧನು ಅಂದರೆ ನಿಜವಾಗ್ಲೂ ಭೀಮಸೇನೇ ನಿಜವಾಗ್ಲೂ. ಗಾಂಡೀವ ಯಾರ ಧನಸ್ಸು ಗೊತ್ತೇನದು? ಬ್ರಹ್ಮದೇವರ ಧನಸ್ಸು ಅದು, ಭಾವಿ ಬ್ರಹ್ಮ. ಗಾಂಡೀವ ಧನ ಭೀಮಸೇನ ಅಂತ ಅರ್ಥ. ಹರಿವಾಯುಗಳು ಹೋದ್ರು ಗಲಾಟೆ ಮಾಡ್ತಿದ್ದೀಯ ಅಂತ ಒಳಗಿನ ಅರ್ಥ ಅದು. ಆಚಾರ್ಯ ಮುಂದೆ ಮಹಾಭಾರತಲ್ಲೇ ಹೇಳ್ತಾರೆ ಗಾಂಡೀವ ಧನಸ್ಸು ಬ್ರಹ್ಮದೇವರ ಧನಸ್ಸು ಅಂತ ಹೇಳ್ತಾರೆ. ಅದು ಅರ್ಜುನ ಧನಸ್ಸು ಅಲ್ಲ, ಅದು ಬ್ರಹ್ಮದೇವರ ಧನಸ್ಸು. ಇದು ಉಪಯೋಗಿಸ್ತಿದ್ದಕ್ಕೆ ಮಹತ್ವ ಬಂದಿತ್ತಷ್ಟೇ. ಅರ್ಜುನ ಉಪಯೋಗಿಸಿದ್ದು ಗಾಂಡೀವಿ ಗಾಂಡೀವಿ ಅಂತ ಹೆಸರು ಆಯ್ತೆ ಹೊರತು ಮೂಲತಃ ಬ್ರಹ್ಮದೇವರ ಧನಸ್ಸು. ಆದ್ದರಿಂದ ಎಲ್ಲಿ ಗಾಂಡೀವಿ ಅಂತಕ್ಕಂಥ ಮುಖ್ಯ ಅರ್ಥ ಅಲ್ಲಿ ಭೀಮಸೇನ ದೇವರು ಹೇಳಬೇಕೇ ಹೊರತು ಅರ್ಜುನಿಗಲ್ಲ. ಆಮೇಲೆ ತೊಗೋಬೋದು, ಅವಾಂತರವಾಗಿ ತೊಗೊಳ್ಳೋಕೆ ತಪ್ಪಲ್ಲ, ಮುಖ್ಯವಾಗಿ ತೊಗೊಳ್ಬಾರ್ದಷ್ಟೆ. ತ್ವ ಮೃಣಾಲ ಧವಲಃ ಪಾದೈರ್ ನ್ಯೂನಃ ಪದಾಚರನ್ ವೃಷರೂಪೇಣ ಕಿಂ ಕಶ್ಚಿತ್ ದೇವೋನ ಪರಿಷೇದಯನ್. ಈಗ ಮೂರು ಜನನು ಮಾತಾಡಿಸ್ತಾರೆ. ಮೊದಲು ಅವನು ಮಾತಾಡಿಸ್ತಾರೆ, ಆಮೇಲೆ ಗೋವನ್ ಮಾತಾಡಿಸ್ತಾರೆ, ಆಮೇಲೆ ಹಸುವನ್ನು ಮಾತಾಡಿಸ್ತಾರೆ. ಇಲ್ಲಿ ಹೊಡೆಯವನವನಾದರೆ ಫಸ್ಟ್ ಅಟ್ಯಾಕ್ ಅವನ ಮೇಲೆ ಮಾಡ್ತಾನೆ. ಈಗ ಗೋವನ್ನು ಕೇಳ್ತಾನೆ, ನೀನು ಹೇಗಿದ್ದೀಯಲ್ಲ ಮೃಣಾಲ ಧವನಃ, ಎಷ್ಟು ಚೆನ್ನಾಗಿದ್ದೀಯ ನೋಡೋದಕ್ಕೆ, ಮೂರು ಕಾಲು ಎಲ್ಲಿ ಹೋಯ್ತು ನಿನಗೀಗ? ವೃಷರೂಪೇಣ ಕಿಂ ಕಶ್ಚಿತ್ ದೇವೋನ ಪರಿಖೇದಯನ್. ಯಾರು ಕತ್ತರಿಸಿದ್ರು? ಯಾರು ಕತ್ತರಿಸಿ ಅದಕ್ಕೆ ಕೆಡ್ತಾರೆ ಅಂದರೆ ಕಟ್ ಮಾಡೋ ಕಾಲ ಕಾತಿಲ್ಲ, ಕಟ್ ಮಾಡಿ ಆಗಿಬಿಟ್ಟಿದೆ ಈಗಾಗಲೇ. ಸೊ ಇದೆ ಸಾಕ್ಷಿ ಇಲ್ಲದೆ ಮಾತಾಡಬಾರ್ದು. ಅದಕ್ಕೆ ಏನು ಹೇಳ್ತಾನೆ ಈಗ? ಯಾರು ಕತ್ತರಿಸಿದ್ರು? ಎದುರಿಗಿದ್ದವನೇ ಕತ್ತರಿ ಪಿಸ್ತೂಲ್ ಹಿಡ್ಕೊಂಡ್ರೆ ಕೊಲೆ ಮಾಡಿದ್ರು ಅಂತ ಅರ್ಥ ಏನಿಲ್ಲ. ಕೊಲೆ ಮಾಡಿದ್ರೆ ಕಡೆಯಲ್ಲಿ ಇಟ್ಟೋಗ್ಬಿಟ್ಟಿರ್ತಾನೆ ಎಷ್ಟೋ ಸಲ. ಹೋಗ್ತಾನೆ, ಇಸ್ ಕರೆಕ್ಟಾಗಿ ಹೇಗೆ ವಿಟ್ನೆಸ್ಕೊಳ್ಬೇಕು ಹೇಳ್ತಾನೆ. ನೀನು ಯಾಕೆ ಕತ್ತರಿಸಿ ಅಂತ ಕೇಳೋದಿಲ್ಲ ಅವನನ್ನ, ಯಾಕೆ ಹಿಂಸೆ ಮಾಡ್ತಿದ್ದೆ ಅಷ್ಟೇ ಕೇಳಿದ್ದೆ. ನಿನ್ನ ಯಾರು ಕಾಲು ಕತ್ತರಿಸಿದ್ದು ಕೇಳಿದ್ದು, ನಿನ್ನ ಕಾಲು ಕತ್ತರಿಸಿದ್ದು ಯಾರು ಹಾಗಿದ್ರೆ ಹೇಳು, ಇದನ್ನು ಕೇಳ್ತಾನೆ. ಅದು ಎಷ್ಟು ಆ್ಯಕ್ಯುರೇಟಾಗಿ ಮಾತಾಡ್ತಾನೆ ಅಂದರೆ ಸಾಕ್ಷಿ ಅಂದ್ರೆ ಅದೇ, ಯಾವುದು ಕಣ್ಣಿಗೆ ಕಂಡಿಲ್ಲ ಅದನ್ನು ಹೇಳೋದಕ್ಕೆ ಬರೋದಿಲ್ಲ ನಾವು. ಯು ಆರ್ ನಾಟ್ ಕಾಂಪಿಟೆಂಟ್. ಏನು ಹೇಳ್ಬೋದು ಸಾಕ್ಷಿ ಅಬ್ಬಬ್ಬ ಅಂದರೆ ಅವ್ರ ಕೈಲಿ ಪಿಸ್ತೂಲ್ ಇತ್ತು ಅಂತ ಹೇಳ್ಬೋದು, ಅವ್ರು ಅವನೇ ಕೊಂದ ಅಂತ ಹೇಳೋದಕ್ಕೆ ಅವನಲ್ಲ. ಏನು ಗೆಸ್ ಮಾಡ್ತಾನೆ ಅಷ್ಟು, ಪಿಸ್ತೂಲ್ ಕೊಂದಿರ್ಬೋದು ಗೆಸ್ ಮಾಡ್ತಾನೆ. ಗೆಸ್ ಮಾಡಬಾರ್ದು ಈ ಆ್ಯಕ್ಚುಲಿ ಏನು ಕಂಡು ಹೇಳ ಅಷ್ಟೇ. ನೀನು ಅವ್ರ ಕೈಲಿ ಪಿಸ್ತೂಲ್ ಇತ್ತು ಕಂಡೆ ಅಷ್ಟೇ, ಅದು ಪಿಸ್ತೂಲಿಗೆ ಸಾಕ್ಷಿ ಆಯ್ತು, ಹೊರತು ಕೊಂದಿದ್ದು ಸಾಕ್ಷಿ ಆಗೋದಿಲ್ಲ. ತಿಳಿತಾ, ರಾಜ ಈತ ಕರೆಕ್ಟಾಗಿ ಗೆಸ್ ಮಾಡ್ತಾನೆ. ಯಾರು ಕತ್ತರಿಸಿದ್ರು ಹೇಳು, ಈಗ ಪ್ರಾಬಬಿಲಿಟಿ ಇದೆ ಅವ್ರು ಕತ್ತರಿಸಿರೋದು, ಬಟ್ ಕನ್ಫರ್ಮೇಷನ್ ಆಗಬೇಕು ನೀನು ಹೇಳಬೇಕು. ಮುಂದೆ ನಾಳೆ ನೋಡೋದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂ ತೇನ ಯತಾಂ ಕಮಲಾಮಯ ಆನಂದತೀರ್ಥವರದೇ ದಾನವಾರಣ್ಯ ಪಾವಕೆ.